ಯೋಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವತಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಕಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಿಷ್ಣುಂಗ್ರಿನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈರೋಗ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿದ ಗಗುಭಾ ಪ್ರೇಮಭಾರಂ ಬಭಾರ. ಪರಮ ಪವಿತ್ರವಾದ ಶ್ರೀ ಹರಿವಾಯು ಸ್ತುತಿಯನ್ನು ಶ್ರೀಕೃ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರ ರೂಪತ್ರಯಗಳನ್ನು ಒಟ್ಟಾಗಿ ನೋಡ್ತಾ ಸ್ತೋತ್ರ ಮಾಡಿದ್ದಾರೆ. ಅವರ ಪಾದಧೂಳಿಗಳು ಎಷ್ಟು ಪವಿತ್ರ, ಅವರ ಸಾಮರ್ಥ್ಯ ಎಷ್ಟು ವಿಶಿಷ್ಟ, ಅವರು ಭೂಮಿಗೆ ಭೂಷಾಮಣಿಗಳು, ಕ್ಷೀರಸಾಗರ, ಸಮಸ್ತ ವಿಧವಾದಂತಹ ವೈಭವವನ್ನು ಹೊಂದಿರತಕ್ಕಂಥ ಶ್ರೀಮದಾಚಾರ್ಯರು ಕ್ಷೀರಸಾಗರದಂತೆ ಸಂಸಾರ ತಾಪ ನಾಶಕರು, ವಿದ್ಯಾ ಅಂತಕ್ಕಂಥ ಮಣಿಗಳಿಂದ ಹೊಡಿತಕ್ಕಂಥವರು, ಪರಮಾತ್ಮನ ನಿತ್ಯ ವಾಸಸ್ಥಾನವಾಗಿರ್ತಕ್ಕಂಥ ಮಹಾನುಭಾವರು ಅಂತ ವರ್ಣನೆ ಮಾಡಿ ಅಂಥವರು ಏನ ಹೇಳ್ತಾರೆ, ಅಭೇದಿ ಬಭ್ರೇ ಬಹುವೆ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿದ ಮಹಾನುಭಾವರು ಸಾಕ್ಷಾತ್ ಶ್ರೀ ವಾಯುದೇವರು. ಅಂಥವರು ನಮ್ಮನ್ನ ಸನ್ಮಾರ್ಗದಲ್ಲಿ ಹಾಕಲಿ, ದಾರಿ ತಪ್ಪಿಸ್ತಕ್ಕಂತಹ ಬಭ್ರುವದ್ ದುರ್ಭೃತಾಶಾನ್ ಬೆಕ್ಕು ಮುಂಗುಸಿಗಳಂತೆ ದುರಾಸೆಯಿಂದ ಹೊಂಚಾಗ್ತಕ್ಕಂಥ ಮಾಯಿ ಭಿಕ್ಷುಗಳನ್ನು ಭ್ರಮೆಗೆ ಒಳಪಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಶ್ರೀಮದ್ ಆಚಾರ್ಯರ ಉಪಾಸನೆಯಿಂದ ಬರತಕ್ಕಂಥ ಅತ್ಯಂತ ಮುಖ್ಯ ಫಲ ಏನು ಅಂತ ಕೇಳಿದರೆ, ಆ ಹೇಳ್ತಾರೆ, ಏಮುಂ ಭಾವಂ ಭಜಂತೆ ಸುರಭ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರಚಲಿತೈಶ್ಚಾಮರೈಶ್ಚಾರುವೇಷಾಃ ವೈಕುಂಠೇ ಕಂಠಲಗ್ನ ಸ್ಥಿರಸುಚಿ ವಿಲಸತ್ಕಾರ್ತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣಕಾಂತ ಕುಚ ಭರ ಸುಲಭ ಶ್ಲೇಷ ಸಮ್ಮೋದ ಸಾಂದ್ರಾಹ. ಅವರು ವೈಕುಂಠದಲ್ಲಿ ವಾಸ ಮಾಡುತ್ತಾರೆ. ಇದು ಮುಖ್ಯವಾಗಿರ್ತಕ್ಕಂಥ ಫಲ. ಇದು ಬೇರೆ ಫಲಗಳು ಬೇರೆ, ಈ ಫಲ ಬೇರೆ. ಅದನ್ನೇ ಸುಮಧ್ವವಿದಲ್ಲಿ ಹೇಳಬೇಕಾದ ಒಂದು ಮಾತು ಹೇಳ್ತಾರೆ ಶೇಷದೇವರು. ಶ್ರೀಮದ್ ಆಚಾರ್ಯರ ಭಾಷ್ಯ ಪಾಠವನ್ನ ಸ್ವತಃ ಬಂದು ಕೇಳ್ತಾ ಇದ್ದರು. ಒಂದು ದಿವಸ ರಾತ್ರಿಯ ಸಮಯ, ಇನ್ನು ಚಂದ್ರೋದಯವಾಗಿರಲಿಲ್ಲ, ಕೃಷ್ಣ ಪಕ್ಷ ಅದು. ಆ ಸಮಯದಲ್ಲಿ ಆಚಾರ್ಯ ಪಾಠ ಮುಗಿಸಿದ್ರು, ತಕ್ಷಣ ಆಕಾಶದಲ್ಲಿ ದಿಗ್ಗಂತ ಬೆಳಕು ಬಂತು, ಛಗ್ಗಂತ ಹೊಳಿತು. ತಕ್ಷಣ ನೋಡ್ತಾರೆ, ಕಣ್ಣು ಕೋರೈಸ್ತಕ್ಕಂಥ ಬೆಳಕು, ತಕ್ಷಣ ಮಾಯಾಗಿಬಿಡ್ತಾರೆ. ತಕ್ಷಣ ಎಲ್ಲರೂ ಕೇಳ್ತಾ ಏನಿದು ಅಂತ ಕೇಳಿದಾಗ, ಪ್ರಚುರಾಂತರ ಪ್ರವಚನಂ ಪಣಿರಾಡು ವಶುಶ್ರುವಾನ್ ಸ ಸನಕಾದಿ ಮುನಿ. ಸನಕಾದಿಗಳ ಸಮೇತ ಸಾಕ್ಷಾತ್ ಶೇಷದೇವರು ಬಂದು ಆಚಾರ್ಯರ ಭಾಷ್ಯ ಪಾಠವನ್ನು ಕೇಳಿ ಹೊರಟರಂತೆ. ಅದಕ್ಕೆ ಪರಮಾಶ್ಚರ್ಯವಾಗಿತ್ತು. ನಾವು ಕೇಳೋದೇ ನಾವು ಭಾರಿ ದೊಡ್ಡ ಸ್ತ್ರೀ ಅಂತ ಭಾವಿಸಿದ್ರೆ, ದೇವತೆಗಳಿಗೆ ಕೇಳ್ತಕ್ಕಂತಹ, ಅದು ಶೇಷದೇವರು ಕೇಳ್ತಕ್ಕಂತಹ ಮಹೋನ್ನತವಾದ ಕೃತಿ ಅಂತ ತಿಳ್ಕೊಂಡು ಭಾರಿ ಸಂಭ್ರಮವಾಯಿತು. ಆ ಕಡೆಗೆ ಶೇಷದೇವರಿಂದ ಸನಕಾದಿಗಳು ಬಂದಿದ್ರಲ್ಲ, ಅವರು ಪ್ರಶ್ನೆ ಮಾಡಿದ್ರಂತೆ, ಏನಿದು ಎಷ್ಟು ಆಶ್ಚರ್ಯ, ನೀವು ನಿಮ್ಮ ಲೋಕದಿಂದ ಭೂಲೋಕಕ್ಕೆ ಹೋಗಿ ಆಚಾರ್ಯರ ಪಾಠವನ್ನು ಕೇಳಿ ಬರ್ತೀರಲ್ಲ, ಈ ಪಾಠದ ಈ ಗ್ರಂಥದ ಮಹಿಮೆ ಏನು ಅಂತ ಕೇಳಿದಾಗ ಅವರು ಹೇಳುತ್ತಾರೆ, ಈ ಗ್ರಂಥದ ಮಹಿಮೆ ಅನ್ನೋದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ಸ್ವರ್ಗಾದಿಗಳ ಪ್ರಾಪ್ತಿ, ಇನ್ನೊಂದು ಕಡೆಗೆ ಮೋಕ್ಷ ಪ್ರಾಪ್ತಿ, ಎರಡು ಹೇಳುತ್ತಾರೆ. ಆದರೆ ಇದಕ್ಕೆ ಸ್ವರ್ಗಾದಿಗಳ ಪ್ರಾಪ್ತಿ ಮುಖ್ಯ ಫಲ ಅಲ್ಲ, ಮೋಕ್ಷ ಪ್ರಾಪ್ತಿಯೇ ಮುಖ್ಯ ಫಲ. ದೃಷ್ಟಾಂತ ಕೊಡ್ತಾರೆ, ಕೃಷೇರಿವ ಫಲಾಲ ಕುಲಂ. ಒಬ್ಬ ಮನುಷ್ಯ ವ್ಯವಸಾಯವನ್ನು ಮಾಡ್ತಾನೆ, ವ್ಯವಸಾಯ ಮಾಡಿದಾಗ ಸಾಕಷ್ಟು ಅವರಿಗೆ ಈ ದನಗಳಿಗೆ ಬೇಕಾದ ಆಹಾರ ಮೇವೆಲ್ಲ ಸಿಕ್ಕಿಬಿಡುತ್ತೆ, ಭಾರಿ ಖುಷಿಯಾಗುತ್ತೆ. ಆದರೆ ಮುಖ್ಯ ಫಲ ದನಗಳೇ ಮೇವು ಸಿಗೋದಲ್ಲ, ಅವನಿಗೆ ಕಾಳು ಸಿಗೋದು. ಮೇವು ಬೇರೆ, ಧಾನ್ಯ ಬೇರೆ. ಧಾನ್ಯ ಮುಖ್ಯ ಫಲ, ಈ ದನಗಳ ಮೇವೋದು ಅಮುಖ್ಯ ಫಲ. ಇದು ಆದರೆ ಯಾವನು ಅಮುಖ್ಯ ಫಲವನ್ನು ಅಷ್ಟೇ ಬಯಸ್ತಾನೆ ಅವನು ಮುಖ್ಯ ಫಲ ಕಳ್ಕೊಂಡು ಬಿಡ್ತಾನೆ. ಮುಖ್ಯ ಫಲ ಬಯಸುವವನಿಗೆ ಅಮುಖ್ಯ ಫಲ ತಾನಾಗಿ ಬರುತ್ತೆ, ಇದು ವಿಶೇಷ. ಯಾವನು ಚೆನ್ನಾಗಿ ಹಾಕಿದ ಜೋಳ ಗಿಳ ಬೆಳೆಯಲಿಕ್ಕೆಂತ ಬಿದ್ದಿದ್ದ, ಒಂದೆರಡು ತಿಂಗಳಾಯಿತು ಇಷ್ಟೆತ್ರ ಬಂದುಬಿಡುತ್ತಪ್ಪ ಇವರು ನೋಡ್ತಾನೆ ಖುಷಿಯಾಗಿಬಿಡುತ್ತೆ. ಎಲ್ಲ ಕತ್ತರಿಸಿ ದನಗಳಿಗೆ ಹಾಕಿಬಿಟ್ಟ ಅಂತ ಕೇಳಿದರೆ ದನಗಳಿಗೆ ಮೇವಾಯಿತು, ಇವನಿಗೆ ಮೇವೇ ಇಲ್ಲ, ಇವನಿಗೆ ಧಾನ್ಯ ಇಲ್ಲ, ಹಾಗಾಗಿ ಬಿಡುತ್ತೆ. ತಕ್ಷಣ ಯೋಚನೆ, ಇನ್ನೊಬ್ಬನು ಏನು ಮಾಡಿದ, ಹಾಗೆ ಮಾಡಲಿಲ್ಲ, ಹಾಗೆ ಬಿಟ್ಟ ಅವನು. ಎಲ್ಲ ಕಾಳುಗಳು ಬಂತು, ಕಾಳುಗಳನ್ನು ತಾನು ತಗೊಂಡ, ದನಗಳಿಗೆ ಮೇವು ಬಂತು, ಮೊದಲಿಗಿಂತ ಜಾಸ್ತಿ ಬಂತು, ಮತ್ತೆ ಜಾಸ್ತಿ ಬಂತು, ಒಳ್ಳೇದು ಬಂತು. ಮೊದಲಿನ ಮೇವು ಕೊಳೆಯುತ್ತೆ, ಪೂರ್ತಿ ರೈಪ್ ಆಗಿರೋದಲ್ಲ, ಕೊನೆ ವರ್ಷ ಪೂರ್ತಿ ಬರುತ್ತೆ. ಆದ್ದರಿಂದ ಮುಖ್ಯ ಫಲಕ್ಕೆ ಗಮನ ಇಟ್ಟರೆ ಅಮುಖ್ಯ ಫಲ ತಾನಾಗಿ ಬರುತ್ತೆ. ಅದಕ್ಕೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾರಣ ಎಲ್ಲ ಇಲ್ಲೇ ಕಾಣತಕ್ಕಂಥ ಫಲಗಳು. ಮುಂದೆ ಕಾಣತಕ್ಕಂಥ ಫಲ ಅಂದರೆ ವೈಕುಂಠ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವಶಾಸ್ತ್ರದ ಮುಖ್ಯವಾದ ಫಲವನ್ನು ನಾವು ಯೋಚನೆ ಮಾಡಿದರೆ ಬೇರೆ ಯಾವ ಶಾಸ್ತ್ರಕ್ಕೂ ಕೂಡ ಅಂಥ ಶಕ್ತಿ ಇಲ್ಲ. ಶ್ರೀಮದ್ ಆಚಾರ್ಯ ಶಾಸ್ತ್ರಕ್ಕೆ ಮಾತ್ರ ಅಂಥ ಶಕ್ತಿ ಇರೋ ಅಂತ ವೈಕುಂಠ ಲೋಕದವನ್ನು ವರ್ಣನೆ ಮಾಡ್ತಾ, ಅದು ನಿತ್ಯವಾದ ಲೋಕ, ಸುಖಪೂರ್ಣವಾದ ಲೋಕ, ಬಯಸಿದ ಎಲ್ಲ ಭೋಗಗಳು ಸಿಗತಕ್ಕಂಥ ಲೋಕ, ಅನಾಯಾಸ ಸಿಗತಕ್ಕಂಥ ಲೋಕ, ಇದ್ದಲ್ಲೇ ಸಿಗತಕ್ಕಂಥ ಲೋಕ, ಮತ್ತು ಅದಕ್ಕೆ ಯಾವ ಕಾಲಕ್ಕೂ ಕೂಡ ನ್ಯೂನತೆ ಹೆಸರೂ ಇಲ್ಲ ಅನ್ನೋದನ್ನು ವರ್ಣನೆ ಮಾಡಿದಾಗ ಆಗ ವೈಕುಂಠಕ್ಕೆ ಹೋಗಬೇಕು ಅನಿಸುತ್ತೆ. ಇವತ್ತು ಮಕ್ಕಳಿಗೆ ವೈಕುಂಠ ವರ್ಣನೆ ಒಂದೆರಡು ಶ್ಲೋಕ ಹಿಡಿದ್ರೂ ಸಾಕು. ಇವತ್ತೆಲ್ಲ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಯಾಕೆ ಇಷ್ಟಪಡ್ತಾರೆ ಜನ, ಕೇಳಿ ಕೇಳಿಗ ಹೋಗಿ ಬಂದವರು ಹೇಳಿಬಿಡ್ತಾರೆ, ಅವ್ರಿಗೆ ಬಾಯಿ ನೀರು ಉರಿಬಿಡುತ್ತೆ, ನಾವು ಹೋಗಲೇಬೇಕು ಸಂಕಲ್ಪ ಮಾಡಿಬಿಡ್ತಾರೆ. ಅದು ಅವ್ರು ಹೋಗಿ ಬಂದವರು ಕೇಳಿ ಆಸೆ ಪಡ್ತಾರಲ್ಲ, ಇನ್ನು ಆಚಾರ್ಯರ ವರ್ಣನೆ ಅವರೆಲ್ಲ ಕೇಳಿದಾಗ ವೈಕುಂಠ ಹೋಗ್ಬೇಕು ಅನಿಸುತ್ತ. ನಮ್ಮಲ್ಲಿ ಆಗಿರೋ ದೊಡ್ಡ ಕೊರತೆ ಅಂದ್ರೆ ಮೋಕ್ಷವನ್ನು ನಾವು ಒಂದು ಕಂಡೆಮ್ಡು ಸುಖ ಅಂತ ತಿಳ್ಕೊಂಡಿದ್ದಕ್ಕೆ ಹಾಗಾಗಿಬಿಟ್ಟಿದೆ. ಅದು ಮೋಕ್ಷ ಅಂದರೆ ಅತ್ಯುನ್ನತವಾದ ಸುಖದ ನೆಲೆ, ಅದು ಒಂದು ನಿತ್ಯ ಸುಖದ ನೆಲೆ. ಆ ಭಾವನೆ ಬಂತು ಅಂದರೆ ಮಕ್ಕಳಿಗೆ ಖಂಡಿತ ಹೇಳೋದಕ್ಕೆ ಬರುತ್ತೆ. ಯಾತಕ್ಕೆ ಮಕ್ಕಳಿಗೆ ಹೇಳೋದಿಲ್ಲ ಅಂದರೆ ತಮಗೆ ಗೊತ್ತಿಲ್ಲ ಮಕ್ಕಳಿಗೆ ಏನು ಹೇಳ್ತಾರೆ. ಇವತ್ತು ಮಗನಿಗೆ ಸಂಧ್ಯಾವಂದ್ಯ ಮಾಡು ಅಂತ ಹೇಳ್ಬೇಕಾದ್ರೆ ತಾನು ಮಾಡಬೇಕಲ್ಲ ಫಸ್ಟು, ಅದೇ ಮಾಡ್ತೀವಿ ಹೇಳೋದಕ್ಕೆ ಬರೋದಿಲ್ಲ, ಅವನಿಗೆ ಅರ್ಹತೆ ಕಳ್ಕೊಂಡು ಬಿಡ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳ ಸಂಸ್ಥೆಗಳ ದೊಡ್ಡ ಕೆಲಸ ಅಂದ್ರೆ ಆ ಬಗ್ಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಮೋಕ್ಷದ ವರ್ಣನೆ ಬ್ರಹ್ಮಸೂತ್ರಗಳಲ್ಲಿ ಕೊನೆಯ ಅಧ್ಯಾಯಕ್ಕೆ ಫಲಾಧ್ಯಾಯ ಅಂತಾನೆ ಹೆಸರು. ಅಧ್ಯಾಯ ಕೇಳಿದವರಿಗೆ ಆಗ ಇಷ್ಟೆಲ್ಲ ಕಷ್ಟಪಟ್ಟು ಸಾರ್ಥಕ ಅನಿಸುತ್ತ. ಏನು ವಾರಾನ್ನ ಊಟ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಏನೇನೋ ಮಾಡ್ತಾನೆ ಜನ ಅಂತಾರೆ. ಏನೇನು ಗ್ರಾಚಾರ ಇವನಿಗೆ ರ್ಯಾಂಕು ಅಂತ ಹೇಳ್ತೀರಿ, ಇನ್ನೂ ಯಾಕೆ ಹೋಗ್ತೀರಿ, ಬಿಟ್ಟುಬಿಡಿ ಅಂದ್ರೆ ಫಸ್ಟ್ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಬಿಡಿಸಿಬಿಡಿ, ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ಅವನು ಬಿಡೋದಲ್ಲ, ಮತ್ತೆ ಹಾಗೆ ಓಡಾಡ್ತಾ ಹೋಗ್ತಾನೆ, ನಾಲ್ಕು ವರ್ಷ ಕಷ್ಟಪಡ್ತಾನೆ, ನೋಡಿದ್ರೆ ಏನು ಮನೆ ಬರ ಅಂತ ಹೇಳ್ಕೊತ. ಆಮೇಲೆ ಅವ್ರು ದೊಡ್ಡ ಅಧಿಕಾರಿ ಆಗಿಬಿಡ್ತಾರೆ, ಎಸ್ ಎಲ್ ಸಿ ಓದಿ ಅಧಿಕಾರಿ ಆಗಲಿ ಬರ್ತಿರಲಿಲ್ಲ, ಇಲ್ಲೋ ಕಷ್ಟ ಆಗಿಬಿಡ್ತಾರೆ. ನಾಲ್ಕೈದು ವರ್ಷಗಳ ಕಷ್ಟ ಅವನು ಎಷ್ಟು ಮೇಲೆ ಇರುತ್ತೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮ್ಮ ಜೀವನದಲ್ಲಿ ಏಕಾದಶಿಯಾದಿ ವ್ರತಗಳನ್ನು ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡೋದು ಕಷ್ಟನೇ, ಆದರೆ ಫಲ ಕೆಡದಾಗ ಏನು ಕಷ್ಟ ಅಲ್ಲ ಅನ್ಸುತ್ತೆ. ಅದು ಅತ್ಯದ್ಭುತವಾದ ಫಲ ಸಿಗೋದಾದರೆ ಯಾರು ಮಾಡೋದಿಲ್ಲ ಈ ಮಧ್ಯೆ. ಅದಕ್ಕೆ ವೈಕುಂಠ ವರ್ಣನೆ ಬಹಳ ಮುಖ್ಯ. ಅದನ್ನು ಹೇಳ್ತಾ ಇದು ಸಿಗೋದು ಏಮುಂ ಭಾವಂ ಭಜಂತೆ ತೃತೀಯಂ ಅಂತ ಹೇಳಿದೆ, ಮೂರನೇ ರೂಪವಾಸನೆ ಮಾಡಬೇಕು. ಹಾಗಿದ್ರೆ ಮೊದಲನೇ ರೂಪಕ್ಕೆ ಬರೋದಿಲ್ಲವ, ಹನುಮಂತ ರೂಪಕ್ಕೆ ಭೀಮ ರೂಪಕ್ಕೆ ಬರೋದಿಲ್ಲ ಅಂತ ಕೇಳಿದರೆ ಮೊದಲನೇ ಉತ್ತರ, ವಾಯುದೇವರ ಮೂರು ರೂಪಗಳಲ್ಲೂ ಕೂಡ ಶಕ್ತಿ ವ್ಯತ್ಯಾಸಾದಿಗಳಿಲ್ಲ. ಯಸ್ಯ ತ್ರೀಣುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥವೇವ ನಿಹಿತಂ ಅಂತ ಆಚಾರ್ಯ ಸ್ಪಷ್ಟ ಹೇಳಿರೋದ್ರಿಂದ ಶಕ್ತಿ ವ್ಯತ್ಯಾಸ ಇಲ್ಲ, ಆದರೆ ಮೂರು ರೂಪಕ್ಕೂ ಅನ್ವಯ. ಇನ್ನೊಂದಷ್ಟೇ ಮಧ್ವ ರೂಪಕ್ಕೆ ಯಾತಕ್ಕೆ ಹೇಳ್ತಾರೆ ಅಂದರೆ ಜ್ಞಾನಾರ್ಥಮೇವ ಯದಭೂ ಧಸುದೇವ ಏಷಃ. ಪರಮಾತ್ಮ ರೂಪಗಳಲ್ಲಿ ಎರಡು ಭಾಗ, ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ ತಥಾ ಪ್ರಭು. ದತ್ತಾತ್ರೇಯ, ವೇದವ್ಯಾಸ, ಕಪಿಲ, ಹಯಗ್ರೀವ ಮೊದಲಾದ ರೂಪಗಳಿಂದ ಪರಮಾತ್ಮ ಜ್ಞಾನಕಾರ್ಯವನ್ನು ಮಾಡುತ್ತಾನೆ. ರಾಮಕೃಷ್ಣಾದಿ ರೂಪೇಶು ಬಲಕಾರ್ಯಸ್ತಥಾಹರಿ. ಈ ರಾಮರೂಪ ಕೃಷ್ಣರೂಪಾದಿಗಳಿಂದ ಯುದ್ಧದಲ್ಲಿ ಸಂಹಾರ ಕಾರ್ಯವನ್ನು ಹೆಚ್ಚು ಮಾಡುತ್ತಾನೆ. ಬಲಕಾರ್ಯ ಅದು ಜ್ಞಾನಕಾರ್ಯ. ಆದಿ ವೇದವ್ಯಾಸ ರೂಪದಿಂದ ಅತ್ಯದ್ಭುತವಾದ ಜ್ಞಾನಕಾರ್ಯ, ಕೃಷ್ಣರೂಪದಿಂದ ಕಂಸಾದಿಗಳ ಸಂಹಾರ. ಆ ದೃಷ್ಟಿಯಲ್ಲಿ ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ, ಆದರೆ ವಿಶೇಷ ಉಂಟು. ಅಲ್ಲಿ ಹೇಗೋ ಇಲ್ಲೂ ಕೂಡ ಹಾಗೇನೆ. ವಾಯುದೇವರ ರೂಪಗಳಲ್ಲೂ ಕೂಡ ಹನುಮದ್ ರೂಪ, ಭೀಮರೂಪ ಬಲಕಾರ್ಯದ ರೂಪಗಳು, ಮಧ್ವರೂಪ ಜ್ಞಾನಕಾರ್ಯದ ರೂಪ, ಇಲ್ಲಿ ವಿದ್ಯಾಬಲಕ್ಕೆ ವೇದವ್ಯಾಸ ಮಂತ್ರ ಹೇಳ್ತೀರಿ ಅಂತಾರಲ್ಲ ಹಾಕಿ. ಆ ದೃಷ್ಟಿಯಿಂದ ಏ ಅಮುಂ ಭಾವಂ ಭಜಂತೆ ತೃತೀಯಂ ಸುಜಮುಖ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೇ. ಅಲ್ಲಿ ಪ್ರಶ್ನೆ ಬಂತು, ಏಮುಂ ಭಾವಂ ಭಜಂತೆ ಅಂತ ಪದ ಹೇಳಿದೆ. ನಮಗೆ ಆಶ್ಚರ್ಯ, ಭಜಂತೆ ಅಂದ್ರೆ ಏನು? ಭಜನೆ ಮಾಡಿದರೆ ಸಾಕ? ಭಜನೆ ಅಂತ ಭಜನೆಗೆ ಅರ್ಥ ಗೊತ್ತಿದ್ರೆ ಸಾಕು. ಭಜನೆಯಿಂದ ನಾವು ತಾಳದ ಭಜನೆ ಅಂತ ತಿಳ್ಕೊಂಡ್ಬಿಡ್ತೇವೆ, ಅದು ಸಮಸ್ಯೆ ಆಗಿರೋದು. ತಾಳದ ಭಜನೆ ಅದು ಕೋರಸ್ಸು, ಅವು ಏನು ಹೇಳ್ತಾರೆ ಅಂತ ಗೊತ್ತಾಗೋದೇ ಇಲ್ಲ, ಆ ಥರ ಇರುತ್ತೆ ಭಜನೆಯ ಪರ್ಪಸ್ಸು. ಕೇಳಿದವ್ರು ಪರಿವರ್ತನೆ ಆಗಬೇಕು. ಬಂದರು ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ಈ ಒಂದು ನುಡಿ ಕೇಳೋ ಹೊತ್ತಿಗೆ ಅವರು ಚೇಂಜ್ ಆಗಿಬಿಟ್ರು. ಯಾಕೆ ಕಿವಿ ಬಿದ್ದು ಅರ್ಥ ಆಗಬೇಕು. ಎಷ್ಟೋ ಭಜನೆಗಳಲ್ಲಿ ಏನು ಹೇಳ್ತಾರೆ ಗೊತ್ತಾಗೋದಿಲ್ಲ, ಪಟ್ಟು ಅದು ಯಾವುದಾದ್ರದ್ದು ಗೊತ್ತಾಗೋದಿಲ್ಲ, ಅದು ಗದ್ಯನೋ ಪದ್ಯನೋ ಏನೂ ತಿಳಿಯೋದಿಲ್ಲ. ಅದು ಬೇಗ ಮುಗಿಸ್ಬೇಕು, ಆ ಕಾನ್ಸೆಪ್ಟ್ ಇರಬಾರ್ದು. ಅಲ್ಲಿ ಇರಬೇಕಾದದ್ದು ಕೇಳಿದವರು ಮನಸ್ಸು ಪರಿವರ್ತನೆ ಆಗ ಎಷ್ಟು ಅತ್ಯಂತ ಮೌಲಿಕವಾದದ್ದು ಭಜನೆ ಅನ್ನೋ ಶ್ರೇಷ್ಠವಾದ ಮಾಧ್ಯಮ. ಮತ್ತೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ, ಹೆಚ್ಚು ಜನ ಹಾಗೆ ಮಾಡಿ. ಸುಮಧ್ವಿಜ ಪಾರಾಯಣ ಯಾವ ಸರ್ಗನೇ ಗೊತ್ತಾಗಲ್ಲ, ಒಂದು ಶ್ಲೋಕ ಬೇಡ, ಯಾವ ಸರ್ಗದ ಗೊತ್ತಾಗಲ್ಲ, ಆ ರೀತಿ ಪಾರಾಯಣ ಅಲ್ಲ. ಪಾರಾಯಣ ಅವಶ್ಯ ಮಾಡಿ, ಬೇಗ ಮುಗಿಸೋದು ದೊಡ್ಡದಲ್ಲ. ಕೇಳಿದವ್ರ ಮನಸ್ಸಿನ ನಾವು ಧ್ವಜ ಓದಬೇಕು ಅನಿಸ್ಬೇಕು. ಆ ಶ್ಲೋಕ ಕೇಳಿದಾಗ ಎಷ್ಟು ಸುಂದರ ಅನುಭಾವನೆ ಬರಬೇಕು. ಅದು ಸಾಮೂಹಿಕವಾಗಿ ಜನಗಳ ಪರಿವರ್ತನೆಗೆ ಒಂದು ಮಾಧ್ಯಮ. ಆ ರೀತಿ ಮಾಡಿದಾಗ ಒಳ್ಳೆ ಶಕ್ತಿ ಕೊಡುತ್ತೆ. ಅದೇ ರೀತಿಯಲ್ಲಿ ಭಜ ಸೇವಾಯಾಮ್ ಅಂತ ಮುಖ್ಯಾರ್ಥ. ಭಜ ಸೇವಾಯಾಮ್, ಸೇವನೆ ಮಾಡಬೇಕು. ಸೇವನೆ ಅಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಶ್ರವಣ ಮರಣಾದಿ ರೂಪವಾದ ಸೇವನೆ. ಅದನ್ನು ಕೇಳೋದು, ಅದನ್ನು ಚಿಂತನೆ ಮಾಡೋದು, ಧ್ಯಾನ ಮಾಡೋದು, ಎಲ್ಲ ಸೇರಿ ಸೇವೆ ಆಗುತ್ತೆ ಹೊರತು ಇಲ್ಲದೆ ಹೋದರೆ ಅದು ಭಜನೆ ಅಂತ ಕರೆಯೋದಿಲ್ಲ. ಈ ದೃಷ್ಟಿಯಿಂದ ಏಮಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ. ಈ ರೂಪವನ್ನು ವಿಶೇಷ ಆರಾಧನೆ ಮಾಡಿದವರಿಗೆ ಜ್ಞಾನ ಸಿದ್ಧಿಯಾಗುತ್ತೆ. ಜ್ಞಾನಾರ್ಥಮೇವ ಯದಭೂ ದಸುದೇವ ಏಷ ವಾ ಅಸುದೇವ. ಆಚಾರ್ಯ ಹೆಸರು ವಾ ಅಸುದೇವ. ವಾ ಅಂದರೆ ಜ್ಞಾನ, ವಾ ಗತಿಗಂಧನ ಯೋಹೋ. ವಾರ್ಥಂ ಜಾತ ಅಸುದೇವ, ಅಸುದೇವ ಪ್ರಾಣದೇವ. ವಾರ್ಥಂ ಜಾತ ಅಸುದೇವ ಅದೇ ಜ್ಞಾನಾರ್ಥಮೇವ ಯದಭೂ ದಸುದೇವ ಏಷ. ಜ್ಞಾನ ಕೊಡ್ಲಿಕ್ಕೋಸ್ಕರ ಬಂದವರು. ಅದಕ್ಕೆ ಆಚಾರ್ಯ ಏನ್ ಕೆಲಸ ಮಾಡಿದರಂತೆ, ಎಲ್ಲ ದುರ್ಮತಗಳನ್ನು ನೋಡಿ ಒಂದ್ಸತಿ ಯೋಚನೆ ಮಾಡಿದರೆ, ಒಂದು ಕ್ಷಣ ಸುಮ್ಮನೆ ನಮ್ಮ ದೃಷ್ಟಿಯಲ್ಲಿ ಈ ಇದರಲ್ಲ ಯೋಗ್ಯ ಜನಗಳು, ಇವ್ರನ್ನೆಲ್ಲ ನಾಶ ಮಾಡಬೇಕಾದ್ದೇ ಧರ್ಮ. ದೇವರಿಲ್ಲ, ಧರ್ಮ ಇಲ್ಲ, ಜಗತ್ತಿಲ್ಲ, ಅದೇನರ್ಥ? ಇವ್ರನ್ನ ಎದ್ದೇ ದಂಡನೆ ಮಾಡಬೇಕು. ಆದರೆ ನಾನು ದಂಡನೆ ಮಾಡೋದಿಲ್ಲ, ಯಾಕೆಂದರೆ ನಾನು ಅವತಾರ ಮಾಡಿರೋದು ಜ್ಞಾನೋಪದೇಶಕ್ಕೆ ಹೊರ ದಂಡನೆಗಲ್ಲ. ದಂಡನೆ ಮಾಡಿ ದುರ್ಗಾದೇವಿ ಬರ್ತಾರೆ, ಆದ್ದರಿಂದ ಅವರು ದಂಡನೆ ಮಾಡ್ತಾರೆ ಅಂತ ಆಚಾರ್ಯರು ಜ್ಞಾನ ಕಾರ್ಯದ ಮೀಸಲಿಡ್ತಾರೆ. ಹಾಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ವಾಯುದೇವ ರೂಪತ್ರಯಗಳಲ್ಲೂ ಕೂಡ ಶಕ್ತಿ ವ್ಯತ್ಯಾಸಗಳಿಲ್ಲ, ಹನುಮದ್ ರೂಪದಲ್ಲೂ ಜ್ಞಾನ ಕಾರ್ಯ ಮಾಡಿದ್ದಾರೆ ಗೊತ್ತಿರಬೇಕು. ಸುಗ್ರೀವಿನ ದಾರಿ ತಪ್ಪಿದ, ರಾಮದೇವರು ಯಾವಾಗ ವಾಲಿನ ಕೊಂದು ರಾಜ್ಯ ಕೊಡಿಸಿಬಿಟ್ರು, ಸುಗ್ರೀವ ಮೈ ಮರೆತು ಬಿಟ್ಟ ರಾಜ್ಯದ. ಆ ಕ್ಷಣಕ್ಕೆ ಸುಗ್ರೀವನ ಹೇಳೋರೇ ಇಲ್ಲ, ಉಳಿದವರೆಲ್ಲ ಆತನ ಫಾಲೋ ಮಾಡಿದವರೇ ಆಗಿಬಿಟ್ರು. ಆಗ ಎಚ್ಚರಿಸಿದ್ದು ಯಾರು ಗೊತ್ತ? ಹನುಮಂತ ಎಚ್ಚರಿಸಿದ್ದು. ನವಿಸ್ಮೃತಿಸ್ತೇ ರಘುವರಿಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹಿನೋಭಿಪೂಜ್ಯ. ರಾಮನ ಕಾರ್ಯವನ್ನು ಮರೆಯೋದ? ನೀನು ಬದುಕಿರದೆ ರಾಮನಿಂದ, ರಾಜ್ಯ ಕಂಡಿದ್ದು ರಾಮನಿಂದ, ಪತ್ನಿಯನ್ನು ಕಂಡಿದ್ದು ರಾಮನಿಂದ ಅಂತ ರಾಮನು ಮರೆಯೋದಾದರೆ ಇದೆಂಥ ಜೀವನ ಅಂತ ಹೇಳಿದಾಗ ಆಗ ಸುಗ್ರೀವನ ಎಚ್ಚರಿಕೆ ಬಂತು. ಹನುಮಂತ ತಪ್ಪಾಯಿತು, ಒಳ್ಳೆ ದಾರಿ ಬರ್ತೇನೆ ಅಂತ ಉಪದೇಶವನ್ನು ಹೊಂದಿ ಬಂದ. ಕಪಿಗಳೆಲ್ಲ ಸಮುದ್ರ ಅನ್ವೇಷಣೆ ಹೊಟ್ಟಿದ್ದಾರೆ ಸೀತಾಕೃತಿ ಅನ್ವೇಷಣೆಗೆ. ಆ ಒಂದು ಸ್ಥಳದಲ್ಲಿ ಆ ಒಂದು ಮಯನ ಬಿಡದಲ್ಲಿ ಇದ್ದಾಗ ಅವರಿಗೆ ತಿಂಗಳು ಮೀರೋಗಿತ್ತು, ವಾಪಸ್ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಅಲ್ಲಿರೋ ತೀರ್ಮಾನವನ್ನೇ ಮಾಡಿ ತಕ್ಷ್ಟ ಹನುಮಂತರು ಹೇಳ್ತಾರೆ, ಭಾರಿ ತಪ್ಪಿದು ಬಂತು, ಇದು ರಾಮದೇವರ ಕೆಲಸ. ಇದು ಬಿಡೋ ಪ್ರಶ್ನೆಕ್ತಿ ಇಲ್ಲ, ನಮ್ಮ ಸುಖ ಮುಖ್ಯ ಅಲ್ಲ, ಭಗವಂತನ ಆರಾಧನೆ ಮುಖ್ಯ. ನೀವೆಲ್ಲ ಎದ್ದು ರಾಮನ ಕಾರ್ಯ ಮಾಡ್ತೀರೋ ನಾನು ಎಬ್ಬಿಸಲು, ನಾನೇ ಎಬ್ಬಿಸಲು ನಿಮ್ಮನ್ನೆಲ್ಲ ಕೂಡ. ನೀವೇನೋ ಬಲೇನಾಭಿ ಕಾರಯಾಮಿ ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ, ಶಾಸನ ಮಾಡ್ತೇನೆ ಸನ್ಮಾರ್ಗದಲ್ಲಿ ಹಾಕ್ತೇನೆ, ಹೇಳ್ತೀರೋ ಇಲ್ವೋ? ಒಬ್ಬಿಬ್ರು ಕೂತಿಲ್ಲ, 4 ಕೋಟಿ ಕಪಿಗಳಿದ್ರಂತೆ ಒಬ್ಬ ಹನುಮಂತ, 4 ಕೋಟಿ ಕಪಿಗಳು, 8 ಜನ ನಡಿಬಿಡ್ತಾರೆ ಹನುಮಂತ ನೀವು ಹೇಳ್ದಾಗ ಕೇಳ್ತೇವೆ ತೆಗೆದು ಬಿಟ್ಟಿರೋ ತಕ್ಷಣ. ನಾನು ಹನುಮಂತ ಅಲ್ಲಿ ಜ್ಞಾನ ಕಾರ್ಯ ಮಾಡಿದ್ದು ನೋಡಬೇಕು. ಅದೇ ರೀತಿಯಲ್ಲಿ ಭೀಮಸೇನ ಉಪದೇಶ ಮಾಡದೆ ಹೋಗಿದ್ರೆ ಯುದ್ಧನೇ ಆಗ್ತಿಲ್ಲ. ಧರ್ಮರಾಜನಿಗೆ ಗೀತೋಪದೇಶ ಮಾಡಿದ್ದು ಭೀಮಸೇನೆ ದೇವರೇನೆ, ಅದು ಭೀಮ ಗೀತ, ಅದು ವನವಾಸದಲ್ಲಿ ಹೇಳಿ. ಆಗ ಯುದ್ಧ ಕಣಿಯಾದ, ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ಯುದ್ಧಕ್ಕೆ ನಿಂತ, ಭೀಮಸೇನನ ಮಾತನ್ನು ಕೇಳಿ ಧರ್ಮರಾಜ ಯುದ್ಧಕ್ಕೆ ನಿಂತ. ಅಂದಮೇಲೆ ಕೃಷ್ಣ ಮತ್ತು ಭೀಮಸೇನರ ಅಭಿಪ್ರಾಯ ಒಂದೇ ಆಗಿತ್ತು, ಇವು ಉಪದೇಶ ಒಂದೇ ಆಗಿ ಅಲ್ಲಿ ಜ್ಞಾನ ಕಾರ್ಯವನ್ನು ಮಾಡಿದರು. ಅದೇ ರೀತಿ ಇಲ್ಲಿ ವಿಶೇಷವಾಗಿ ಜ್ಞಾನ ಕಾರ್ಯ ಮಾಡ್ತಾರೆ, ಬಲಕಾರ್ಯಗಳು ಮಾಡ್ತಾರೆ ಅಲ್ಲಲ್ಲಿ. ಇನ್ನವಳು ಕಳ್ಳರನ್ನ ನಿಗ್ರಹ ಮಾಡೋದವೆಲ್ಲ ಬಲಕಾರ್ಯಗಳವೆಲ್ಲ ಕೂಡ. ಆದ್ರೆ ಸನ್ಯಾಸ ಧರ್ಮ ಬಿಡದಂತೆ ಮಾಡಿದ ಬಲಕಾರ್ಯ, ಆ ಜಟ್ಟಿಗಳು ಬಂದಾಗ ಸೋಲಿಸ್ತಾರೆ, ಅದೆಲ್ಲ ಬಲಕಾರ್ಯನೇ. ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ಮಾಡ್ತಾರಾದ್ರಿಂದ ಎರಡೂ ಎಲ್ಲ ಅವತಾರಗಳು ಎಲ್ಲವನ್ನೂ ಮಾಡಿದರೂ ಕೂಡ ವಿಶೇಷವನ್ನು ನಾವು ಒಪ್ಪೋದ್ರಿಂದ ಭೀಮ ಮಧ್ವ ರೂಪದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಜ್ಞಾನ ಕೊಡ್ಲಕ್ಕೆ ಬಂದಿರೋದ್ರಿಂದ ತೃತೀಯಂ ಭಜಂತೆ ಅಂತ ಒತ್ತು ಕೊಟ್ಟು ಹೇಳ್ತಾರೆ. ಅದಕ್ಕೆ ಇದನ್ನೆಲ್ಲ ಸುಮಧ್ವಿದಲ್ಲಿ ಹೇಳ್ತಾರೆ, ಮೋಕ್ಷ ವರ್ಣನೆ ಎಲ್ಲ ಮಾಡಿಬಿಡ್ತಾರೆ. ಮೋಕ್ಷ ಆದ್ರೆ ಹೀಗಿರುತ್ತೆ ಅಂತ ಸನಕಾದಿಗಳು ವರ್ಣನೆ ಮಾಡ್ತಾರೆ. ಈ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಏನು ಅಂತ ಕೇಳ್ತಾರೆ. ಆ ಕೊನೆಗೆ ಉಪಸಂಹಾರ ಮಾಡ್ತಾರೆ. ಮಹಾನಂದ ತೀರ್ಥಶ್ಚಯ ಭಾಷ್ಯ ಭಾವಂ ಮನೋವಾದ್ಭಿರಾವರ್ತ ಎಂತೆ ಸ್ವಶಕ್ಯ ಸುರಾಧ್ಯಾ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷ ಮೇತೆ ಭಜಂತೆ ಸದೇತಿ. ನೋಡಿ, ಭಜಂತೆ ಸದೇತಿ, ಅಲ್ಲೂ ಕೂಡ ಏಮುಂ ಭಾವಂ ಭಜಂತೆ. ಅದು ಅಪ್ಪನ ಮಾತು, ಅದು ಮಗನ ಮಾತು, ಎಷ್ಟು ಹೊಂದಾಣಿಕೆ ಇದೆ ಇಬ್ಬರಲ್ಲೂ ಕೂಡ. ಅದೇ ಮಾತನ್ನು ಇವರು ಹೇಳ್ತಾರೆ. ಯಾರು ಆಚಾರ್ಯರ ಗ್ರಂಥಗಳನ್ನು ಓದ್ತಾರೆ, ಭಾಷ್ಯ ಭಾವಂ ಅವುಗಳನ್ನ ಅರ್ಥ ಮಾಡಿಕೊಡುತ್ತಾರೆ. ಭಾಷ್ಯ ಭಾವಂ ಅಂತ ಹೇಳಿದ್ರಿಂದ ಓದ ಅರ್ಹತೆ ಇದ್ದವರು ಓದಬೇಕು, ಭಾವಂ ಅಂದ್ರೆ ಕೇಳೋ ಅರ್ಹತೆ ಇದ್ದರೆ ಕೇಳಬೇಕು, ಎರಡೂ ಸೇರ್ತದೆ. ಅದರೊಳಗೆ ಓದುವ ಅರ್ಹತೆ ಇದ್ದವರು ಓದಿ ಸಾಧನೆ ಮಾಡಬೇಕು, ಕೇಳ್ತಕ್ಕಂಥವರು ಕೇಳಿ ಸಾಧನೆ ಮಾಡಬೇಕು. ಅವರು ಖಂಡಿತ ಮೋಕ್ಷಕ್ಕೆ ಹೋಗ್ತಾರೆ. ಬೇರೊಂದು ದಾರಿ ಇಲ್ಲ, ಇದು ಒಂದೇ ದಾರಿ. ಕೆಲಕ್ಕೆ ಎರಡು ಮೂರು ದಾರಿ ಇರುತ್ತೆ, ಆದರೆ ಮೋಕ್ಷಕ್ಕೆ ಎರಡು ಮೂರು ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇದು ಒಂದೇ ದಾರಿ ಅಂತ ಅರ್ಥ ಮಾಡಿಕೊಂಡ್ರೆ, ನಾವೆಲ್ಲ ಮೋಕ್ಷದ ಪರಿಕಲ್ಪನೆ ಹೊಂದಿದರೆ ಇವತ್ತು ನಾಲ್ಕಾರು ಜನ ಅಲ್ಲ ಭೂಲೋಕದೊಳಗೆ ಎಲ್ಲರೂ ಮಧ್ವ ಸಿದ್ಧಾಂತ ಅನುಷ್ಠಾನ ಮಾಡಬೇಕಾಗುತ್ತೆ. ಯಾರಿಗೆ ಮೋಕ್ಷ ಬೇಡ ಯೋಚನೆ ಮಾಡಿ. ಮೋಕ್ಷ ಬೇಕು ಅಂದ್ರೆ ನಿಮಗೆ ಬೇರೆ ದಾರಿ ಇಲ್ಲ, ಆದ್ದರಿಂದ ಅನುಷ್ಠಾನ ಮಾಡಲೇಬೇಕು ಅಂದ್ರೆ ಓದಲೇಬೇಕು. ಆದರೆ ನಮ್ಮ ಜನನೇ ಓದಲಿಲ್ಲ ಅದಕ್ಕೆ ಅಂದರೆ ಮೋಕ್ಷದ ಪರಿಕಲ್ಪನೆಯೇ ಅವರಿಗಿಲ್ಲ. ಫಸ್ಟ್ ಮೋಕ್ಷದ ಪರಿಕಲ್ಪನೆ ಇಲ್ಲ, ಅದು ಬಂದರೆ ಖಂಡಿತ ದಾರಿ ಹುಡುಕ್ತಾರೆ. ಇವತ್ತು ರೋಗ ಹಾರ್ಟ್ ಆಪರೇಷನ್ನು 2-3 ಲಕ್ಷ ಖರ್ಚು ಮಾಡಿ ಯಾಕೆ ಮಾಡಿಸ್ತಾನೆ, ವಾಸಿಯಾಗಬೇಕು ಅವನಿಗೆ ಗೊತ್ತಾಗಿದೆ. ಅದರಿಂದ ಅಷ್ಟೆಲ್ಲ ಖರ್ಚು ಮಾಡ್ತಾರೆ. ಅಷ್ಟು ಖರ್ಚು ಮಾಡಿದ್ರೆ ಸುಧಾಭಾಗಲು ಎಂದೋ ಮಾಡಿಬಿಡುವುದು ಅದೇ ಖರ್ಚಲ್ಲಿ ಮಾಡಿದರೆ. ಮೆಡಿಕಲ್ 10-20 ಲಕ್ಷ ಯಾತಕ್ಕೆ ಕೊಡ್ತಾರೆ, ಬೆಲೆ ಗೊತ್ತಾಗಿದೆ ಅದಕ್ಕೆ. ಮೆಡಿಕಲ್ ಬೆಲೆ ಗೊತ್ತು, ಇಂಜಿನಿಯರಿಂಗ್ ಎಲ್ಲದರೆ ಬೆಲೆ ಗೊತ್ತು, ಮತ್ವಶಾಸ್ತ್ರದ ಬಗ್ಗೆ ಬೆಲೆ ಗೊತ್ತೇ ಅಲ್ಲ, ಬೆಲೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದು ಬೇರೆ, ಜೊತೆಗೆ ಬೆಲೆ ಇಲ್ಲ ಇದಕ್ಕೆ, ಏನು ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಮೋಸ್ಟ್ ಯೂಸ್ಫುಲ್ ಇದು, ಇದು ಯೂಸ್ ಹಳ್ಳಿಯವರಿಗೆ ಓದ ಅರ್ಥ ಆಗೋದಿಲ್ಲ. ಸ್ಕೂಲಿಗೆ ಸೇರಿಸಿ ಅಂತ ಸರ್ಕಾರ ಸೇರಿಸಿಬಿಟ್ರೆ ಮಕ್ಕಳ ದನ ಕಾರ್ಯಕ್ರಮ ಹೋಗ್ಬಿಡ್ತಾರೆ ತಕ್ಷಣ. ಅವ್ರು ಏನು ಅಷ್ಟು ಬುದ್ಧಿ ಇಲ್ಲ ಅವರಿಗೆಲ್ಲ, ಹುಡುಗ ಎಷ್ಟು ಚೆನ್ನಾಗಿ ದನ ಕಾಣ್ತಿದ್ದ, ಸಗಣಿ ಬಡಿತಿದ್ದ, ಎಲ್ಲ ಓದಿಸ್ತಾರಲ್ಲ, ಏನು ಉಪಯೋಗ ಇದರಿಂದ? ಅವತ್ತು ಕಾಣಿಸೋದಿಲ್ಲ ಅದೆಲ್ಲ ಕೂಡ. ಏನು ಉಪಯೋಗ ಇಲ್ಲ, ಊಟ ಮಾಡ್ತಾನೆ ಕೊಡ್ತಾನೆ, ಏನು ಬಂದಾಗಾಯ್ತು ಅಂತ ಹೇಳ್ತಾರೆ. ಅದೇ ಮಾಡಿದ್ರೆ ದಿವಸ ಕಾಲ ಎಷ್ಟು ಹಾಲು ಕರಿಬೋದಾಗಿತ್ತು, ಎಷ್ಟು ಆ ಥರ ಯೋಚನೆ ಮಾಡ್ತಾರೆ. ಆದರೆ ಕೆಲಸಕ್ಕೆ 10-20 ವರ್ಷ ಗ್ಯಾಪ್ ಇದೆ, ಅದು ಅರ್ಥ ಆಗೋದಿಲ್ಲ ಅವರಿಗೆ. 10-20 ವರ್ಷ ಗ್ಯಾಪನ್ನು ಹಳ್ಳಿಯವರು ಯೋಚನೆ ಮಾಡೋಕ್ಕೆ ಹಾಗಾಗೋದಿಲ್ವೋ, ನಮಗೆ ಪಾರಲೋಕದ ಯೋಚನೆ ಮಾಡಕ್ಕೆ ಬರ್ತಾ ಇಲ್ಲ. ಈ ಲೋಕನೇ ಫೈನಲ್, ಏನಾಗುತ್ತೋ ಕೊನೆ. ನಾಸ್ತಿ ಚಾರವಾಕ ಮತ ಇದ್ದಾಗ ಆಗಿಬಿಟ್ಟಿದೆ. ಇವತ್ತು ರಿಟೈರ್ ಆದ ಲೈಫ್ ಇದೆಯೋ ಇಲ್ವೋ? ರಿಟೈರ್ ಆದ ಲೈಫ್ ಇದೆ, ಪೆನ್ಷನ್ ತಗೊಳ್ತಾನೆ. ರಿಟೈರ್ ಆದ ಲೈಫ್ ಹೇಗಿದೆಯೋ, ಸತ್ತ ಮೇಲೆ ಜೀವ ಇದೆ ಅಂತ ನಿಂತ್ಕೊಂಡಿರ್ಬೇಕು. ಸತ್ತ ಮೇಲೆ ಅದು ಕೆಲಸ ಹೋಯ್ತೆ ಹೊರತು ಅವನು ಜೀವ ಹೋಗಿಲ್ಲ, ಇಲ್ಲಿ ದೇಹ ಹೋಯ್ತೆ ಹೊರತು ಪ್ರಾಣ ಹೋಗಿಲ್ಲ. ಅರ್ಥ ಮಾಡಿಕೊಂಡ್ರೆ ಪಾರಲೌಕಿಕ ಚಿಂತೆಯನ್ನು ಮಾಡಬೇಕು. ನಮ್ಮ ಜೀವನ ಬರೀ 100 ವರ್ಷದ ಜೀವನ ಅಲ್ಲ, 50-20 ವರ್ಷದ ಜೀವನ ಅಲ್ಲ. ಜೀವ ಅನಾದಿ ಮತ್ತು ನಿತ್ಯ. ಹೇಳ್ತಾನೆ ಭಗವಂತ, ನದ್ವೇವಾಹಂ ಜಾತುನಾಥಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಭಗವಂತ ಹೇಳಿದ ಮಾತಿನಲ್ಲಿ ಈ ಲಾ ಹೇಳ್ತಾರೆ, ಕನ್ಸರ್ವೇಷನ್ ಆಫ್ ಸ್ಪಿರಿಚುವಲ್ ಎನರ್ಜಿ. ನಾವು ಸವಿಸಲ್ಲಿ ಓದೋದಲ್ಲ, ಮೆಟೀರಿಯಲ್ ಎನರ್ಜಿ ಓದ್ತೇವೆ. ಮೆಟೀರಿಯಲ್ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಅದು ನಮಗೆ ಗೊತ್ತು. ಸ್ಪಿರಿಚುವಲ್ ಎನರ್ಜಿ ಎಂಬುದು ನಿತ್ಯ. ಅದನ್ನು ತಿಳ್ಕೊಂಡ ಮೇಲೆ ನಿತ್ಯವಾದ ಜೀವಕ್ಕೆ ನಿತ್ಯವಾದ ಸುಖ ಬೇಕೇ ಹೊರತು ಅನಿತ್ಯವಾದ ಸುಖ ಸಾಲ್ತದೆ. ನಿತ್ಯ ಜೀವ ಅಂದ ಮೇಲೆ ನಿತ್ಯ ಸುಖ ಬೇಕು. ಇದು ಗೊತ್ತು, ನಿತ್ಯ ಸುಖ ಇದೆ, ಜೀವ ನಿತ್ಯ ಇದ್ದಾನೆ, ಹೇಳೋದಕ್ಕೆ ದಾರಿ ಇದೆ, ಹೋಗೋದಕ್ಕೆ ಮಾರ್ಗ ಇದೆ, ಆದರೂ ಹೋಗೋದಿಲ್ಲ ಅಂದ್ರೆ ತಿಳುವಳಿಕೆ ಇಲ್ಲ, ಅದಕ್ಕೆ ಅಜ್ಞಾನ ಅಂತ ಕರೆಯೋದು. ಅಜ್ಞಾನದಿಂದ ಮಗು ಏನು ಗೊತ್ತಾಗ್ತಿರೋದು ನೋಡಿದ್ರ, ಆಘಾತ ಮಲಗಿರುತ್ತಾಗ್ಲಿ. ಆ ರೀತಿ ಇವತ್ತು ಜೀವ ಅನಾದಿಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ, ಆ ಎಚ್ಚರವನ್ನು ಹೊಂದಿ ಬದುಕಿದರೆ ಲೌಕಿಕ ನಮಗೆ ಬಂಧಕ ಆಗೋದಿಲ್ಲ, ತಾರಕ ಆಗುತ್ತ. ಲೌಕಿಕನ ಬಿಡಿ ಅಂತ ಶಾಸ್ತ್ರ ಹೇಳೋದಿಲ್ಲ, ಹೆಚ್ಚು ಬೇಡಿ ಅಂತ ಆಚಾರ ಹೇಳ್ತಾರಷ್ಟೇ. ತದನಂ ಬಹುಲೋಕ ವಿಚಿಂತನಯ ಪ್ರಮಣಂ ಕುರು ಮಾನಸ ಮೀಶಪದೆ. ಹೆಚ್ಚು ಚಿಂತನೆ ಬೇಡ, ಎಷ್ಟಿರಬೇಕು ಅಷ್ಟು ಸಾಕು ನಮಗೆ. ಪೂರ್ತಿ ಬಿಟ್ಟರೆ ಬದುಕಲಿಕ್ಕೆ ಕಷ್ಟ, ಪೂರ್ತಿ ಹೇಳಿದ್ರೆ ಹೋಗ್ಲಿಕ್ಕೆ ಕಷ್ಟ. ಆದ್ರಿಂದ ಅಷ್ಟು ಮಾಡಿ ಅಂತ ಹೇಳ್ತಾರೆ. ಮೋಕ್ಷ ದಾರಿ ಅಂತ ಹೇಳ್ತಾರೆ. ಆನಂದಾನ್ವಂದ ಮಂದ ತದತಿ ಬರುತಃ ಕುಂದ ಮಂದಾರನಂದ್ಯ ವರ್ತ ಬೋಧಾನ್ ದಧಾನ ಮೃದು ಪದ ಮುದಿತೋ ಗೀತಕೈ ಸುಂದರೀಣಾಂ ವೃಂದೈ ರಾವಂದ್ಯ ಮುಕ್ತೇಂದ್ವಹಿಮ ಗುಮುದನಾ ಇಂದ್ರ ದೇವೇಂದ್ರ ಸೇವ್ಯೇ ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುರಯನ್ ಮೋದಿನಾಂ ದೇವದೇವ ಅಂತ ಅಪೂರ್ವವಾದ ಮೋಕ್ಷವನ್ನ ಹೊಂದಲಿಕ್ಕೆ ಸಾಧ್ಯ. ನಮಗಿದು ಬೇಡ. ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಅಂಧಂತಮಸ್ಸಿ ಹೋಗ್ತಾನೆ ಮನುಷ್ಯ. ವಾಯುದೇವರಲ್ಲಿ ಭಜನೆ ಮಾಡಿದ, ಮೋಕ್ಷಕ್ಕೆ ಹೋದ, ಭಜನೆ ಮಾಡಲಿಲ್ಲ, ಏನಾಗ್ತಾನೆ? ಉತ್ತಪ್ತ ಅತ್ಯುತ್ಕಟತ್ಪಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟ ಅನೂದ್ಯ ದ್ಯುದ್ಯೂಢ ಸ್ಫುಲಿಂಗ ಪರಕರ ವಿಕಿರಣೋತ್ ಕ್ವಾಥಿತೇ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾವಣಾಂ ಗರಿಮ್ಣ ಗ್ಲಪಯತಿ ಭವದ್ವೇಷಿಣ ವಿದ್ವದಾದ್ಯ, ಅಲ್ಲಿ ದೇವದೇವ ಕೊನೆಗೆ ಹಾಕಿದ್ರು ವಿದ್ವದಾದ್ಯ. ಇದು ಸಂಬೋಧನೆ ಮತ್ತೆ, ಹೇ ವಿದುಷಾಮಾದ್ಯ ವಿದ್ವದಾದ್ಯ, ಜ್ಞಾನಿಗಳಲ್ಲಿ ಮೊದಲಿಗರು ಅಂದ್ರೆ ಮಧ್ವಾಚಾರ್ಯ, ಜ್ಞಾನಿಗಳ ವಿದ್ವಾನ್ ಮಧ್ವಃ ವೇದ ಹೇಳುತ್ತದೆ. ವಿದ್ವಾನ್ ಅಂತ ಬೇಕಾದ್ರೆ ಹಾಕೋತೇವೆ, ಅದಲ್ಲ. ನಿಜವಾದ ವಿದ್ವಾನ್ ಅಂದ್ರೆ ದೇವರನ್ನ ಒಮ್ಮೆ ಕಂಡವರಲ್ಲ, ಅನಾದ್ಯನಂತ ಕಾಲದಲ್ಲಿ ಪ್ರತಿ ಕ್ಷಣ ಕಾಣತಕ್ಕಂಥವರು. ಅಂಥ ವಿದ್ವಾನ್ ಅಂದ್ರೆ ಸಾಕ್ಷಾತ್ ವಾಯುದೇವರು, ರುಜುಗಳು. ಅಂಥ ವಿದ್ವಾದಾದ್ಯ ಅಪರೋಕ್ಷ ಜ್ಞಾನಿಗಳು ವಿದ್ವಾಂಸರಾದರೆ, ಇವತ್ತು ಓದಿದವರು ವಿದ್ವಾಂಸರು ಅಂತ ನಮ್ಮ ಅಭ್ಯಾಸ, ಓದಿದವರು ವಿದ್ವಾಂಸರಲ್ಲ, ದೇವರನ್ನ ಕಂಡವರು ವಿದ್ವಾಂಸರು. ಹಾಗಿದ್ರೆ ಓದ್ದವ್ರನ್ನ ಯಾಕೆ ವಿದ್ವಾಂಸರು ಅಂತ ಕೇಳ್ತಾರೆ ಅಂತ ಹೇಳಿದ್ರೆ, ಮೆಡಿಕಲ್ ಸ್ಟೇಷನ್ ಸಿಗುತ್ತೆ, ಡಾಕ್ಟರ್ ಅಂದು ಬಿಡ್ತಾರೆ, ಆಗಲೇ ಇನ್ನು ಕೋರ್ಸ್ ಮುಗಿಸಿಲ್ಲ ಅವನು, ಆಗಲೇ ಡಾಕ್ಟರ್ ಅಂದು ಬಿಡ್ತಾರೆ, ಆಗಲೇ ಇಂಜಿನಿಯರ್ ಅಂದು ಬಿಡ್ತಾರೆ. ಆ ಥರ ಅಷ್ಟೇ ಹೊರತು ನಿಜವಾಗಲೂ ಡಾಕ್ಟರ್ ಆಗೋದು ಕೋರ್ಸ್ ಮುಗಿಸಿದ ಮೇಲೆ, ನಿಜವಾಗಲೂ ವಿದ್ವಾಂಸ ಅನಿಸ್ಕೊಳ್ಳೋ ಅಪರೋಕ್ಷ ಜ್ಞಾನಿ ಆದ ಮೇಲೆ. ಅದಕ್ಕಿಂತ ಮುಂಚೆ ವಿದ್ವಾಂಸ ಅಲ್ಲ, ವಿದ್ವಾಂಸರ ಹಾದಿಯಲ್ಲಿದ್ದಾನೆ ಅಂತ ಅಷ್ಟೇ ಅರ್ಥ. ಅಂತ ವಿದ್ವಾಂಸರಲ್ಲಿ ಆದ್ಯರು ಯಾರು ಅಂದ್ರೆ ಶ್ರೀಮದ್ ಆಚಾರ್ಯ, ಜೀವೋತ್ತಮರು ಅಂತ ಅರ್ಥ. ವಿದ್ವದಾದ್ಯ ಅಂದ್ರೆ ಒಂದೇ, ಜೀವೋತ್ತಮರು ಅಂದ್ರೆ ಒಂದೇ. ಅವರನ್ನ ಯಾರು ತದ್ವೇಷಿಣ ಭಜನೆ ಮಾಡಿದರೆ, ಅದು ದ್ವೇಷ ಮಾಡಿದರೆ ಇಂದ ಅಂಧಂತಮಸ್ಸಾಗುತ್ತೆ ಅಂತ ಹೇಳಿದ್ದ. ಭಕ್ತಿ ದ್ವೇಷ ಎರಡು ಆಪೋಸಿಟ್ ಅವು, ಭಕ್ತಿ ದ್ವೇಷ ಎರಡು ಆಪೋಸಿಟ್ ಆದ್ರಿಂದ ಮೋಕ್ಷ ಅಂಧಂತಮಸ್ ಎರಡು ಆಪೋಸಿಟ್ಟು. ಭಕ್ತಿಯಿಂದ ಮೋಕ್ಷ, ದ್ವೇಷದಿಂದ ಅಂಧಂತಮಸ್, ಅದು ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡಿದೆ. ಅದು ಒಂದು ನೋಡಿಬೇಡ ಅಂತ ಹೇಳೋ ಪೈಕಿನೆ, ಅದು ಒಂದು ರೌಂಡ್ ಹೋಗಿ, ಅದು ರೌಂಡ್ ಹೋಗಿ ಬರೋದಲ್ಲ, ಅದು ಹೋದ್ರೆ ಬರೋದೇ ಇಲ್ಲ ಅಂಥದ್ದು. ಸತ್ತು ನೋಡೋಣ ಅಂತ ಇರು, ಆಸ್ಪತ್ರೆ ಸೇರಿ ನೋಡುವ ಸತ್ತು ನೋಡಕ್ಕೆ ಬರುತ್ತಾ, ಸತ್ತು ಮೇಲೆ ಕತೆ ಮುಗೀತು. ಅಂಧಂತಮಸ್ಸಿಗೆ ಹೋದ್ರೆ ಮತ್ತೆ ಬರೋ ಸಂಭವನೇ ಇಲ್ಲ. ಮುಕ್ತಿರ್ನಿತ್ಯ ತಮಸ್ಚೈವ, ಮೊದಲನೇ ತಮಸ್ಸಿನ ಬಗ್ಗೆ ಮೊದಲ ಮಾಹಿತಿ ಅಂದ್ರೆ ಅದು ನಿತ್ಯವಾದಂಥ ದುಃಖದ ಲೋಕ. ಮೋಕ್ಷ ನಿತ್ಯ, ನಿತ್ಯವಾದ ಸುಖದ ಲೋಕ, ಇದು ನಿತ್ಯವಾದ ದುಃಖದ ಲೋಕ. ಅಂದ್ರೆ ಹೋಗಿ ಬರೋ ಪ್ರಶ್ನೆ ಇಲ್ಲ, ಹೋಗಲಿ ಇದ್ಕೊಂಡು ಅಡ್ಜಸ್ಟ್ ಮಾಡೋಣ ಅಂದ್ರೆ ಅತ್ಯುಕ್ತ ಹೊಡೆತ ಉತ್ತಪ್ತ ಅತ್ಯುತ್ಕಟ ಟ್ವಿಟ್ ಹೇಗಿರುತ್ತೋ ಗೊತ್ತಾ, ಅಲ್ಲಿ ಭಯಂಕರವಾದಂತಹ ಬೇಸಿಗೆ ನಮ್ಗೆ ಅರ್ಥ ಆಗುತ್ತೆ. ಉತ್ತಪ್ತ ಬರೀ ಅಂತಿಂತ 45 degrees ಇರಲ್ಲ, ಅದು 100 ಮೇಲೆ ಹೋಗಿರ್ತಕ್ಕ ಯಾವಾಗಲೂ ಕೂಡ. ಮತ್ತೆ ರಾತ್ರಿ ಆದ್ರೆ ಕಡಿಮೆ ಆಗುತ್ತೆ ಅನ್ನೋದು, ಫ್ಯಾನ್ ಅಲ್ಲಿ ಫ್ಯಾನ್ಗೇನು ಕೊಡೋದಿಲ್ಲ ಸಮಸ್ಯೆಯಲ್ಲಿ, ಫ್ಯಾನು ಫ್ರಿಜ್ಜು ಅದು ಯಾವುದೇ ಯೋಚನೆ ಕೂಡ ಮಾಡಬೇಡಿ ಯಾವುದು ಕೂಡ. ಉತ್ತಪ್ತ ಅತ್ಯುತ್ಕಟ ಟ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯ ವಿದ್ಯುತ್ ವ್ಯೂಢ ಸ್ಫುಲಿಂಗ ಪ್ರಖರ ವಿಕಿರಣ ಉತ್ಪಾದಿತೆ ಬಾಧಿತಾಂಗಾನ್, ಬಾಧಿತ ಅಂಗಾನ್ ಬರೀ ದೇಹ ಅಲ್ಲ, ಅಂಗಾಂಗಗಳೆಲ್ಲ ಚಿತ್ರಹಿಂಸೆ ಆಗ್ತಾ ಇರುತ್ತಂತವ್ರು. ಮೇಲಿಂದ ಬಂಡೆಗಳು ಬಿಡ್ತಾ ಇರ್ತಾವಂತೆ ವಾಯುದೇವರ ಭಕ್ತ ದೂತರುಗಳು, ಅಲ್ಲಿಂದ ಬಂಡೆಗಳನ್ನು ಹಾಕ್ತಾರಂತೆ ಮೇಲೆ. ಅದು ಯಾವ ಬೀಳುತ್ತೆ ಗೊತ್ತಾ, ಕಟಕಟ ಧ್ವಾನ ಟಪಟಪಟಪಟ ಬೀಳ್ತಿರುತ್ತಂತೆ ಮೇಲೆಯಿಂದ. ಅದರಿಂದ ಕಲ್ಲು ಜೋರ ಬಿದ್ದಾಗ ಕಿಡಿ ಹಾರುತ್ತೆ ಗೊತ್ತಲ್ಲ, ಒಂದಕ್ಕೊಂದು ಹೊಡೆದ್ರೆ ಕಿಡಿ ಹಾರುತ್ತೆ, ಜೋರ ಬಿದ್ದರೂ ಕಿಡಿ ಹಾರುತ್ತೆ. ಅದಕ್ಕೇನೆ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನ, ಸಂಘಟ್ಟನ ಉದ್ಯತ್, ಅದರಿಂದ ಏನು ಬರುತ್ತೆ ವಿಸ್ಫುಲಿಂಗ, ಅಲ್ಲಿ ಸ್ಫುಲಿಂಗ ಇಲ್ಲಿ ಸ್ಫುಲಿಂಗ, ಅದರಿಂದ ಏನು ಪ್ರಕಾರ ವಿಕಿರಣ ಬಾಧಿತೆ ಬಾಧಿತ ಅಂಗಾನ್, ಅದರಿಂದ ಬಾಯಿಲ್ ಆಗ್ತಾ ಇರುತ್ತಂತೆ. ಬಾಯಿಲ್ ಅಂದ್ರೆ ಏನು, ಅದು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಆ ರೀತಿ ಬಾಯಿಲ್ ಆಗಿರ್ತಕ್ಕಂಥ ರಕ್ತದ ಮಡುವುಗಳು, ರಕ್ತದ ಮಡುವುಗಳು, ಅದರಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ ಜೀವ ಬಾಧಿತಾಂಗ ಅಂತ. ಮತ್ತೆ ಹೇಳ್ತಾರೆ ಗ್ರಾವಣಾಂ ಪಂಕ್ತಿಹಿ, ಗ್ರಾವ ಅಂದ್ರೆ ಕಲ್ಲುಗಳು, ಪಂಕ್ತಿ ಅಂದ್ರೆ ಸಾಲು, ಒಂದೆರಡು ಬಿಡೋದಿಲ್ಲ ಅಂತ. ಸರ ದಬ ದಬದ ನದಿಯಾನೆ ಮನೆಯೇ ಬಿದ್ದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ನನಗೆ, ಈ ಶವರೇ ಜಾಸ್ತಿ ತಿರ್ಸೋಡ್ರೆ ಪರಿಚಿತ ಆಗುತ್ತೆ ಮನುಷ್ಯನಿಗೆ. ಅಂತ ಹೊತ್ತಿನಲ್ಲಿ ಕಲ್ಲುಗಳ ದಬ ದಬ ಬಿಡ್ತಾ ಇರುತ್ತಂತ ಹಾಗೇನೆ ಆ ಗ್ಲಪಯತಿಹಿ, ಚಿತ್ರ ಹಿಂಸೆ ಆಗ್ತಿರುತ್ತೆ ಅವನಿಗೆ, ರಿಲೀಫಿನ ಹೆಸರೇ ಇಲ್ಲ ಅಂತ ಹೇಳ್ತಾನೆ. ಅಂದಂತ ಸಮಸ್ಯೆ ರಿಲೀಫದ ಹೆಸರೇ ಇಲ್ಲ, ಮೋಕ್ಷದಲ್ಲಿ ದುಃಖದ ಹೆಸರಿಲ್ಲ, ತಮಸ್ಸೆ ಸುಖದ ಹೆಸರಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆಚಾರ್ಯರನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಭಾಗವತ ಪುರಾಣದಲ್ಲಂತೂ ಅಂಧಂತಮಸ್ಸೆ ವರ್ಣನೆ ಬೇಕಾಷ್ಟು. ತಮಸ್ಸು ಅಂಧಂತಮಸ್ಸು ಅಂತ ಎರಡು ಭಾಗ, ತಮಸ್ಸು ಅಂಧಂತಮಸ್ಸು ಎರಡು ನಿತ್ಯ ಲೋಕಗಳು. ತಾಮಿಸ್ತ್ರ ಅಂಧ ತಾಮಿಸ್ತ್ರ ಅಂದ್ರೆ ಒಂದೇ, ತಮಸ್ಸು ಅಂಧಂತಮಸ್ಸು ಅಂದ್ರೆ ಒಂದೇ. ಅದರಲ್ಲಿ ಏನು ಸ್ವಾರಸ್ಯ ಅಂದ್ರೆ ನಿತ್ಯದಲ್ಲೂ ದುಃಖ ಪಡ್ತಾ ಇರ್ತಾರೆ, ದುಃಖಕ್ಕೆ ಕೊನೆ ಇಲ್ಲ. ತಮಸ್ಸು ನಿತ್ಯ, ಇದು ನಿತ್ಯ ಆದರೂ ಕೂಡ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ. ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ ಯಾರು ಪರದ್ರವ್ಯ ಪರಸ್ತ್ರೀ ಪರಸಂತತಿಯನ್ನು ಹಾಳು ಮಾಡ್ತಾರೆ ಅವರು ತಮಸ್ಸಿಗೆ ಹೋಗ್ತಾರೆ, ಯಾರು ಮೋಸದಿಂದ ಹಾಳು ಮಾಡ್ತಾರೆ ಅಂಧಂತಮಸ್ಸಿಗೆ ಹೋಗ್ತಾರೆ. ತಮಸ್ಸು ಅಂದ್ರೆ ಕತ್ತಲೆ, ಅಂಧಂತಮಸ್ಸು ಅಂದ್ರೆ ಟೋಟಲ್ ಡಾರ್ಕ್ನೆಸ್. ಇದು ಡಾರ್ಕ್ನೆಸ್, ಟೋಟಲ್ ಡಾರ್ಕ್ನೆಸ್, ಎರಡೂ ಉಪಯೋಗ ಇಲ್ಲ, ಎರಡೂ ಭಯಾನಕ. ಆ ಚಿತ್ರಹಿಂಸೆ ಮಾಡಿಸ್ಕೊಂಡು ಬದುಕಬೇಕು ಅಂದ್ರೆ ಸಾವೇ ಬದುಕು. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೀತಾರೆ ತಿರ್ಯಕ್ಷು ನರಕೇ ಚೈವ ಸುಖಲೇಶೋ ವಿಹೀಯತೆ ನಾಂಧೇ ತಮಸೆ ಮಗ್ನಾನ ಸುಖಲೇಶೋಪಿ ವಿದ್ಯತೆ. ತಿರ್ಯಕ್ಷು ಈ ನರಿನಾಯಿಗಳಾಗಿ ಹುಟ್ಟಿದಾಗ ಸ್ವಲ್ಪ ಆದರೂ ಸುಖ ಇರುತ್ತಂತೆ, ಸ್ವಲ್ಪ ಆದರೂ ಕೂಡ ತಿನ್ನೋದು ಇನ್ನೋದು ಮಾಡುತ್ತಲ್ಲ ಸ್ವಲ್ಪ ಸುಖ ಇರುತ್ತಂತೆ. ನರಕೇ ಚೈವ ನರಕದಲ್ಲೂ ಸುಖ ಇರುತ್ತಂತೆ. ಎಂತ ಸುಖ ಗೊತ್ತೇನು, ಇಲ್ಲಿಂದಲೇ ಶಿಫ್ಟ್ ಮಾಡ್ತಾರಲ್ಲ ಆ ಸುಖ ಅಷ್ಟೇ. ಜೈಲಿಂದ ಕರ್ಕೊಂಡು ಹೋಗೋದು ಇದಕ್ಕೆ ಕೋರ್ಟಿಗೆ ಮತ್ತೆ ಕರ್ಕೊಂಡು ಬರೋದು ಬರ್ತಾರಲ್ಲ ಸುಖ ಅಂತ ಕಳೆ ಕರ್ಕೋಬಹುದು. ಅಂತ ಸುಖ ಆದ್ರೂ ಸ್ವಲ್ಪ ಉಂಟವನಿಗೆ. ಆದರೆ ಅನ್ನಾಂಧೇ ತಮಸೆ ಮಗ್ನಾನಂ ಸುಖ ಲೇಶೋಪಿ ವಿದ್ಯತೆ, ಅಂದಂತ ಮೇಲೆ ಸುಖದ ಒಂದು ಟ್ರೇಸ್ ಕೂಡ ಸಿಗೋದಿಲ್ಲ ನೆನಪಿರಲಿ ಅಂತ ಹೇಳಿದ್ದಾರೆ. ಸುಖದ ಟ್ರೇಸ್ ಕೂಡ ಅಲ್ಲಿರೋದಿಲ್ಲ. ಇನ್ನೊಂದು ಮಾತು ಹೇಳಿದ್ದಾರೆ, ಅಂಧಂತ ಮಸ್ಸಿನೊಳಗೆ ಒಂದು ಸಾಮಾನ್ಯ ಒಂದು ನಿಯಮ, ಸುಖ ಮತ್ತು ದುಃಖಗಳಿಗೆ ಸುಖ ಆದ್ಮೇಲೆ ದುಃಖ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಇದು ನಿಯಮ ಇದು. ಏವಂ ಸರ್ವತ್ರ ನಿಯಮ, ಆದರೆ ಪಂಚಕಷ್ಟೇ ಇದು ತತ್ಸದಾ. ಮತ್ತೆ ಭಾಷ್ಯದ ಮಾತು, ಸುಖ ಆದ್ಮೇಲೆ ಸ್ವಲ್ಪಾರು ದುಃಖ ಸಿಗಬಹುದು, ಸುಖ ಆದ್ರೆ ಸ್ವಲ್ಪಾರು ಸುಖ ಸಿಗಬಹುದು, ಏನೋ ನಡೀತಾ ಇರುತ್ತೆ. ಸಂಸಾರ ಅಂದ್ರೆ ಸುಖ ದುಃಖಗಳ ಮಿಶ್ರಣ. ಅಂಧಂತ ಮಸ್ಸಿನಲ್ಲಿ ಮಾತ್ರ ಸುಖ ಲೇಷವೂ ಇಲ್ಲ. ಪಂಚಕಷ್ಟ ಅಂತ ಅಂಧಂತ ಮಸ್ಸಿಗೆ ಹೆಸರು. ಸ್ವಲ್ಪ ಸುಖ ಇಲ್ಲ, ಯೋಚನೆ ಮಾಡಬೇಡಿ. ಇದನ್ನ ಅರ್ಥ ಮಾಡಿಕೊಂಡಷ್ಟು ಕೂಡ ಸ್ವಲ್ಪವೂ ದುಃಖ ಇಲ್ಲ, ಅದನ್ನು ಒತ್ತಿ ಹೇಳಿದ್ದಾರೆ. ಸ್ವಲ್ಪವೂ ಸುಖ ಇಲ್ಲ ಇಲ್ಲಿ ಹೇಳಿದ್ದಾರೆ. ಈ ಅಂಧಂತ ಮಸ್ಸಿನ ಪರಿಕಲ್ಪನೆಯ ಬಗ್ಗೆ ನಮ್ಮ ಸಿದ್ಧಾಂತದ ಮೇಲೆ ತುಂಬಾ ಜನ ಆಕ್ಷೇಪಣೆ ಮಾಡೋದುಂಟು. ಇದೇನಿದು, ಬಹಳ ಕ್ರೂರವಾದ ಮತ ಇದು, ಒಂದು ಬಹಳ ಕ್ರೂರವಾದ ಮತ. ಬೇರೆ ಮತಗಳಲ್ಲಿ ಐಕ್ಯ ಹೇಳಿದ್ರೆ ಪ್ರಶ್ನೆ ಇಲ್ವಲ್ಲ, ಇದೇ ಒಬ್ಬ ಐಕ್ಯ ಒಂಥರ ಅಂದ್ರೆ ಯೋಚನೆ ಇಲ್ಲ. ಇನ್ನು ಕೆಲವು ಈಕ್ವಲ್ ಆಗ್ತಾರೆ, ಅಲ್ಲೂ ಯೋಚನೆ ಇಲ್ಲ. ಆದರೆ ಎಲ್ಲ ಮಧ್ವಮತದಲ್ಲಿ ಮಾತ್ರ ಇದು ಉಗ್ರವಾದ ಶಿಕ್ಷೆ ಹೇಳಿದ್ದಾರಾದ್ರಿಂದ ಇದು ಅಮಾನವೀಯ ಸಿದ್ಧಾಂತ ಅಂತ ದೊಡ್ಡ ಗಲಾಟೆ ಮಾಡಿ ಏನೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ದೊಡ್ಡ ಜನಗಳಿಗೆ ಗೊತ್ತಾದರೆ ಹೆಚ್ಚು ವಿಷಯ ಬೇಡ ಇವತ್ತು. ಅಂದರೆ ತಪ್ಪು ತಿಳ್ಕೊಂಡು ಹಾರ ಆಡ್ಬಿಟ್ಟಿದ್ದಾರೆ. ಮತ್ತೆ ಇನ್ನೇನು ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತವರು, ಮಧ್ವಾಚಾರ ಶಿಷ್ಯರಾಗಿರ್ತಾರಲ್ಲ, ಅದು ಯಾರು ಮಾಡ್ಕೊಂಡು ಹೋಗ್ಲಿ, ಸ್ವಲ್ಪ ಗೋಪಿಚಂದ್ರ ಹಚ್ಕೊಂಡ್ಬಿಟ್ರೆ ಎಲ್ಲ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ನಾವೆಲ್ಲ ಏನ್ ಮಾಡಿದ್ರು ತಮಾಷೆಗೆ ಹೋಗ್ಬೇಕಂತ, ಯಾವ ನ್ಯಾಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಧ್ವಾಚಾರ ಏನೇ ಹೇಳಿಲ್ಲ, ಇವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಸರಿಗೆ ಮಾಧೋರು ಅಂತ ಆಗಿಬಿಟ್ಟು ಒಂದ್ಸರ್ತಿ ಏನಾದರೂ ಮಾಧೋರು ಅಂತ ರಿಜಿಸ್ಟರ್ ಆಗಿಬಿಟ್ರೆ ಅವ್ರಿಗೆ ಮೋಕ್ಷ ಗ್ಯಾರಂಟಿ. ನಾವು ಅಲ್ಲ ನೋಡಿದ್ರೆ ನಾವು ಏನ್ ಮಾಡಿದ್ರು ಮೋಕ್ಷ ಇಲ್ಲ ನಮಗೆ, ಹೀಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಬೈತಾರೆ, ಬೇರೆ ಜಾತಿಯವರಿಗೆ ಮೋಕ್ಷ ಇಲ್ಲ, ಮಾಧ್ವೇತರೇ ಮೋಕ್ಷ ಇಲ್ಲ, ಹೀಗೆ ತಿಳ್ಕೊಂಡಿದ್ದಾರೆ. ಮಧ್ವಾಚಾರ ಹೇಳಲಿಲ್ಲ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಈ ಸಿದ್ಧಾಂತ ನಂಬಿದರೆ ಅವನು ಯಾವ ಜಾತಿಯವನಾದರೂ ಮೋಕ್ಷಕ್ಕೆ ಹೋಗ್ತಾನೆ. ಅವನು ಹೆಂಗಸು ಗಂಡಸು ಆ ಜಾತಿಯೋ ಈ ಜಾತಿಯೋ ವಯಸ್ಸು ಈಸು ಯಾವ ಲೆಕ್ಕ ಇಲ್ಲ. ಆದರೆ ಅವನು ಮಾಧ್ವ ಬ್ರಾಹ್ಮಣನಾಗಿದ್ದರೂ ಕೂಡ ಹೆಸರಿಗೆ ಅವರೇ ಹರಿಸರ್ವತೋತ್ತು ಗೊತ್ತಿಲ್ಲದೆ ಹೋದರೆ ಅವನು ಕೂಡ ಅತ್ಯಂತ ಹೆಚ್ಚು ಅಧೋಗತಿ ಹೋಗ್ತಾನೆ. ಭಾಗವತ ಪುರಾಣದಲ್ಲೇ ಬರುತ್ತೆ, ವಿಪ್ರಾದ್ವಿಷಡ್ಗುಣಯುತ ಅರವಿಂದ ನಾಭ ಪಾದಾರವಿಂದ ವಿಮುಖ ಶಪಚಂ ವರಿಷ್ಠಂ ಮನ್ನೆ ಪ್ರಹ್ಲಾದರಾಜರ ಮಾತು. ಆಚಾರ್ಯ ತಾತ್ಪರ್ಯ ಬರೀತಾರೆ, 12 ಗುಣ ಇರೋ ಬ್ರಾಹ್ಮಣನಿಗಿಂತ ಬರೀ ವಿಷ್ಣು ಭಕ್ತಿ ಇರತಕ್ಕಂಥ ನಾಯಿ ವೇಷ ತಿಂತಕ್ಕಂಥ ಪಾಪಿಷ್ಠ ಮೇಲು ಅಂತ ಹೇಳಿಬಿಡ್ತಾರೆ. ವಿಷ್ಣು ಭಕ್ತಿ ಇದು ಇಟ್ ಮೇಸ್ ಆಲ್ ದಿ ಡಿಫರೆನ್ಸ್. ವಿಷ್ಣು ಭಕ್ತಿ ಅಂತ ಒಂದಿದ್ರೆ ವಿಷ್ಣು ಭಕ್ತಿರಿಗೆ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ, ಎಲ್ಲ ಗುಣಗಳ ರಾಜ ಅಂದ್ರೆ ಭಗವದ್ಭಕ್ತಿ, ಎಲ್ಲ ಗುಣಗಳಿಗೆ ಪ್ರತಿಯಾಗಿರ್ತಕ್ಕಂಥ ದೋಷ ಅಂದ್ರೆ ಭಗವದ್ವೇಷ. ಭಗವದ್ಭಕ್ತಿ ಭಗವದ್ವೇಷ, ಭಗವದ್ವೇಷಿಗಳಿಗೆ ಅಂಧಂತ ವಸ್ತು ಅಂತ ಹೇಳ್ತಾರೆ ಹೊರತು ಹೆಸರಿಗೆ ಮಾಧೂರು ಅಂತ ಹೇಳೋದಕ್ಕೆ ಮಾತು ಹೇಳಿಲ್ಲ ಈ ಮಾತನ್ನು ಆಚಾರ್ಯ. ಅನೇಕ ಅಪಾರ್ಥ ಮಾಡ್ಕೊಂಡಿದ್ದರಿಂದ ಆಕ್ಷೇಪ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ಅರ್ಥನೇ ಇಲ್ಲ. ಮಧ್ವಾಚಾರ್ಯರಷ್ಟು ಅತಿ ಕರುಣೆಯಿಂದ ಸಿದ್ಧಾಂತ ಹೇಳಿದವರು ಮತ್ತೊಬ್ರು ಸಿಗೋದಿಲ್ಲ. ಅವ್ರು ಹೇಳ್ತಾರೆ, ಯತೋಪಿ ಹರೇ ಸಂಸ್ಮರಣೆ ಸಕಲಂಭಿ ಹಗಮಾಶು ಲಯಂ ವ್ರಜತಿ. ಎಂಥ ಆಚಾರ್ಯರು ಹೇಳ್ತಾರೆ, ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡಿದ ಮೇಲೆ ಅಲ್ಲ, ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗಲೇನೆ ಎಲ್ಲ ಪಾಪ ರಾಶಿ ಆಗಿಬಿಡುತ್ತೆ. ಇದು ಆಚಾರ್ಯ ದ್ವಾದಶೋತ್ರ ಹೇಳಿದ ಮಾತಿದೆ. ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗ ಮಾಶು ಲಯಂ ವ್ರಜತಿ ಸ್ಮರತಸ್ತು ಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ತತ್ ಕಿಮಪ ಕ್ರಿಯತೆ. ಇನ್ನು ಸ್ಮರಣೆ ಮಾಡಿದ್ರಂತೂ ಮೋಕ್ಷ ಗ್ಯಾರಂಟಿ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಕೇಳುತ್ತಾರೆ. ಅಂದ್ರೆ ಬ್ರಾಡೆಸ್ಟ್ ಫಿಲಾಸಫಿ ಮಧ್ವಾಚಾರ್ಯರು. ಇದು ಕನಕದಾಸರಿಂದ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಕನಕದಾಸರು ಎಷ್ಟು ಮನ್ನಣೆ ಕೊಟ್ಟಿದೆ ಅಂದ್ರೆ ಬಹುಶಃ ಯಾವ ಬೇರೆಯವರು ಕೂಡ ತಮ್ಮಲ್ಲೇ ಅಷ್ಟು ಮನ್ನಣೆ ಕೊಡಲು ತಯಾರಿರೋದಿಲ್ಲ. ಕನಕದಾಸರಿಗೆ ವಾದಿರಾಜ ಸ್ವಾಮಿ ಎಷ್ಟು ಮಹತ್ವ ಕೊಟ್ಟರು, ವ್ಯಾಸರಾಜರು ಎಷ್ಟು ಅನುಗ್ರಹ ಮಾಡಿದ್ರು ಅಂತ ತಿಳ್ಕೊಂಡವರಿಗೆ ಅರ್ಥ ಆಗ್ತದೆ. ನಮ್ಮದು ಜಾತಿ ಭೇದ ಯಾತಕ್ಕೆ ಗೊತ್ತೇನೋ, ಕರ್ಮಾನುಷ್ಠಾನಕ್ಕಿರೋ ವ್ಯತ್ಯಾಸ ತೋರಿಸ್ತಾರಷ್ಟೇ. ಸಂಧ್ಯಾವಂದಿ ಇತ್ಯಾದಿನ ವೇದಾಭ್ಯಾಸ ಇತ್ಯಾದಿನ ಬ್ರಾಹ್ಮಣರು ಮಾಡಬೇಕು ಅಂತ ಹೇಳ್ತಾರೆ ಹೊರತು ಭಗವದ್ಭಕ್ತಿರ ಬ್ರಾಹ್ಮಣ ಅಷ್ಟೇ ಮಾಡಬೇಕು ಅಂತ ಹೇಳಲಿಲ್ಲ. ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಮೋಕ್ಷದ ಹಾದಿ ಇದೆ. ಅದನ್ನು ಬಿಟ್ಟರೆ ಮಾತ್ರ ಎಷ್ಟು ಬ್ರಾಹ್ಮಣ ಆದರೆ ಏನೂ ಉಪಯೋಗ ಇಲ್ಲ. ಆಚಾರ್ಯ ಬರೀತಾರೆ, ಬ್ರಾಹ್ಮಣೋಪಿ ಊನ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಗೀತಾ ತಾತ್ಪರ್ಯದ ಮಾತು, ಬ್ರಾಹ್ಮಣ ಗುಣಗಳು ಕಡಿಮೆ ಇದ್ದರೆ ಶೂದ್ರ ಅಂತ ತಿಳ್ಕೊಂಬಿಡಿ. ಶೂದ್ರೋಪಿ ಉಚ್ಚ ಗುಣಕಃ ಬ್ರಾಹ್ಮಣಾದಿ ಸ ಉಚ್ಚತೆ. ಶೂದ್ರಲ್ಲಿ ಒಳ್ಳೆ ಗುಣಗಳು ಕಂಡು ಬಂದರೆ ಅದು ಬ್ರಾಹ್ಮಣ ಚೇತನ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ. ಇಷ್ಟು ಭರವಸೆಯನ್ನು ಯಾರು ಕೊಡ್ತಾರೆ? ಏಕಾದಶಿ ಉಪವಾಸ ಯಾರೋ ಮಾಡಿರಿ ಅಂತ ಹೇಳಿಲ್ಲ, ಬದುಕಿರೋ ಪ್ರತಿಯೊಬ್ಬರು ಮಾಡಲಿ ಅಂತ ಹೇಳಿದರು. ದೆಹಲಿಗೆ ಪ್ರಿಯವಾದ ವ್ರತ ಅದು, ಅಂದಮೇಲೆ ಎಲ್ಲರಿಗೂ ಕೂಡ ಮೋಕ್ಷದ ಹಾದಿ ತೆರೆದ್ರೋ ಇಲ್ಲೋ. ಆದ್ದರಿಂದ ಇದು ಆಚಾರ್ಯರು ಯಾವುದೋ ಮಾಡೋಕ್ಕೋಸ್ಕರ ಮಾಡಿದ್ದಲ್ಲ, ಇದು ಸಕಲ ಸಜ್ಜನರಿಗೂ ಮೋಕ್ಷ ತೆಗೆದಿದೆ, ದುರ್ಜನರಿಗೆ ತಮಸ್ಸಿದೆ ಅಂತ ಹೇಳ್ತಾರೆ. ಅದು ಇಲ್ಲ, ಕಲ್ಪನೆ ಮಧ್ವಾಚಾರ್ಯರು ಅಂತ ವಾದ ಮಾಡ್ತಾರಲ್ಲ, ಅವ್ರು ವೇದಾದಿ ಶಾಸ್ತ್ರನೇ ಓದಿಲ್ಲ. ಅವರು ಈಶಾವಾಸ್ಯ ಉಪನಿಷತ್ ಒಂದು ಸಾಕು ನಮಗೆ, ಅಂಧಂತಮ ಪ್ರವೇಶಂತಿ ಏ ವಿದ್ಯಾಮುಪಾಸತೆ. ಮಧ್ವಾಚಾರ್ಯ ಕಲ್ಪನೆ ಆಗಿದ್ರೆ ಉಪನಿಷತ್ತು ಮಧ್ವಾಚಾರ್ಯ ಬರದಿಲ್ಲ ಅಂತ ಅಕ್ಕಾರು ಗೊತ್ತಿದ್ರೆ ಸಾಕಿವೆ. ಉಪನಿಷತ್ ಈಶಾವಾಕ್ಯ ಮಧ್ವಾಚಾರ್ಯ ಬರೆದಿದ್ದಲ್ಲ, ಅದು ವೇದವಾಕ್ಯಗಳಿವೆಲ್ಲ. ಅಂಧಂತವಾದ ಪ್ರಸ್ತಾಪ ಬಂತೋ ಇಲ್ಲೋ, ಒಂದು ಮಧ್ವಾಚಾರ್ಯ ಮೇಲೆ ದ್ವೇಷ ಮಾಡ್ತೀರ ಹಾಗಿದ್ರೆ? ಈಗ ಹೇಳಿದ್ದನ್ನು ಆಚಾರ್ಯ ಹೇಳಿದ್ದಾರೆ ಹೊರತು ಅವರ ಕಲ್ಪನೆ ಅಲ್ಲ ಇದು. ಒಂದು ಮಧ್ವಾಚಾರ್ಯರು ಶ್ರೀ ವೈದಿಕ ಸಿದ್ಧಾಂತವನ್ನು ಮುಂದಿಟ್ಟಿದ್ದಾರೆ. ಅಂಧಂತಮ ಪ್ರವೇಶಂತಿ ಏಕೇಚ ಆತ್ಮಹನೋ ಜನಾಹ, ಅಂಧಂತಮಸಿಗೆ ಹೋಗ್ತಾರೆ ಯಾರು ಗೊತ್ತಾ? ಆತ್ಮಹನರು. ಅದಕ್ಕೆ ಮೊದಲು ಮೇಲ್ ನೋಡಿದ ಅರ್ಥ ಏನು ಗೊತ್ತೇನು? ಆತ್ಮಹತ್ಯೆ ಮಾಡ್ಕೊಂಡವರು ಅಂತ ಅರ್ಥ. ಆತ್ಮಹತ್ಯೆ ಮಾಡ್ಕೊಂಡು ಅಂಧಂತಮಸಿಗೆ ಹೋಗ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ಆತ್ಮಹತ್ಯೆ ನಿಲ್ಬೇಕು ಕೊನೆ ಪಕ್ಷ. ಈ ದೃಷ್ಟಿಯಿಂದ ಆತ್ಮಹತ್ಯೆ ಮಾಡಿಕೊಂಡು ದಿನ ಬೆಳಗಾರ ಸಿಗ್ತಿದ್ದಾರೆ ಇತ್ತೀಚೆಗೆ. ರೈತರ ಆತ್ಮಹತ್ಯೆ ಅಂತೂ ಸಾಲು ಸಾಲು ಅವೆಲ್ಲ ಕೂಡ. ದಿವಸಕ್ಕೆ ಒಮ್ಮನಾದ್ರೂ ಸಾಯ್ತಿರ್ತಾರೆ. ಅನೇಕ ಜನ ಶ್ರೀಮಂತರು ಸಾಯ್ತಾರೆ, ಬಡವರು ಸಾಯ್ತಾರೆ, ಅದು ಬೇರೆ. ಶ್ರೀಮಂತ ದುಡ್ಡು ಏನು ಮಾಡೋ ಗೊತ್ತಾಗದೆ ಸಾಯ್ತಾನೆ. ಇವನು ದುಡ್ಡಿಲ್ಲ ಅಂತ ತಿಳ್ಕೊಂಡು ಇವನು ಸಾಯ್ತಾನೆ ಪಾಪ. ಎಷ್ಟೋ ಸತ್ತೆ ಬಡವ ಆತ್ಮಹತ್ಯೆ ಮಾಡಿಕೊಡ್ತಾನೆ, ಶ್ರೀಮಂತ ಕೊಲೆ ಆಗ್ತಾನೆ. ಅದರ ಎರಡೊಂದು ಇವ್ರು ದುಡ್ಡಿಗೋಸ್ಕರ ಅವ್ರು ಕೊಲ್ತಾರೆ, ದುಡ್ಡಿಲ್ಲ ಅಂತ ಇವನು ಸಾಯ್ತಾನೆ ಅಷ್ಟೇ. ಅಂದ್ರೆ ಹಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಯಾತಕ್ಕೆ ಅಂದ್ರೆ ಇವರು ರೈಟ್ ಇಲ್ಲ ಕೊಲ್ಕೊಳ್ಳೋದಕ್ಕೆ. ದೇಹ ತಾನು ತಗೊಂಡು ಬಂದಿದ್ರೆ ತಾನು ಸಾಯ್ಬಹುದು, ತಾನು ತಗೊಂಡು ಮನೆ ತಾನು ಮಾಡ್ಬಹುದು. ಬಾಡಿಗೆ ಮನೆ ಮಾಡಿಬಿಟ್ರೆ ಗತಿ ಏನಾಗುತ್ತಾಗ? ಬಾಡಿಗೆ ಮನೆ ಮಾಡಿದ ಕೇಸ್ ಆಗುತ್ತೆ ಅಷ್ಟೇ. ನಾವೇ ಆತ್ಮಹತ್ಯೆ, ನಮ್ಮ ದೇಹ ನಮ್ಮದಲ್ಲ, ಇದು ದೇವರು ಕೊಟ್ಟ ದೇಹ ಇದು. ಆದ್ದರಿಂದ ಇಟ್ಟಾಂಗ ಇರುವೇನೋ ಹರಿಯೇ ಅಂತಿರಬೇಕೆ ಹೊರತು ಕೊಲ್ಕೊಳ್ಳೋ ಹಕ್ಕಿಲ್ಲ. ಇನ್ನು ಆತ್ಮ ಅಂತ ಹೇಳಿದ್ರೆ ಸ್ವಾಮಿ ವಾಯುದೇವರು ನಮ್ಮ ಸ್ವಾಮಿ. ಯಾರು ವಾಯುದೇವರು ದ್ವೇಷ ಮಾಡ್ತಾರಲ್ಲ ಅವರು ಅಂಧಂತಮಸಿಗೆ ಹೋಗ್ತಾರೆ. ಆತ್ಮ ಅಂದ್ರೆ ಮುಖ್ಯತಃ ಪರಮಾತ್ಮ ಬ್ರಹ್ಮ. ಭಗವದ್ವೇಷಗಳು ಅಂಧಂತಮಸಿಗೆ ಹೋಗ್ತಾರೆ. ಈಶಾವಾಸ್ಯದ ಮಾತು ಒಂದ ಮೇಲೆ ಅದು ಪರಿಕಲ್ಪನೆ ಅಲ್ಲ, ವೇದದ ಪರಿಕಲ್ಪನೆ ಮುಂದಿಟ್ಟಿದ್ದಾರೆ ಆಚಾರ್ಯರು. ಅದು ಕೃತಕವಾದದ್ದಲ್ಲ ಅಂತ ಸ್ಪಷ್ಟ ಆಯಿತು. ಇನ್ನು ಅದರ ವರ್ಣನೆ ಬ್ರಹ್ಮ ಭಾಗವತ ಪುರಾಣದಲ್ಲಿ ಬರುತ್ತಲ್ಲ, ಅದನ್ನೇನು ಮಾಡ್ತಾರೆ ಹಾಗಿದ್ರೆ? ಭಾಗವತ ಪುರಾಣ ಎಲ್ಲ ಪುರಾಣದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ. ಅಂದ ಮೇಲೆ ಇದು ಪೌರಾಣಿಕವಾದದ್ದು, ಐತಿಹಾಸಿಕವಾದದ್ದು, ವೈದಿಕವಾದದ್ದು, ಔಪನಿಷದವಾದದ್ದೇ ಹೊರತು ಅಂಧಂತಮಸ್ಸೆಂದು ಮಧ್ವಾಚಾರ್ಯರ ಕಲ್ಪನೆ ಸುತರಾಮಲ್ಲ ಅಂತ ಹೇಳ್ಕೊಂಡ್ರೆ ಒಂದು ಭಾಗ ಮುಗಿಯುತ್ತೆ. ಅಲ್ಲಿ ಹೋಗೋರು ಕೂಡ ಇಂಥವ್ರು ಹೋಗ್ತಾರೆ. ಪರಸ್ತ್ರೀ, ಪರದ್ರವ್ಯ, ಪರಸಂತಾನದ ನಾಶ. ಇಲ್ಲಿ ಪರ ಪರ ಅಂದ್ರೆ ಇನ್ನೊಬ್ರು ಇನ್ನೊಬ್ರು ಅಂತ ಸಾಮಾನ್ಯ ಅರ್ಥ. ಪರ ಅಂದ್ರೆ ಹರಿರೇವ ಪರಹ, ಅಲ್ಲಿ ಅನ್ವಯ. ಸೋತ್ತವರು ಅಂತ ಮುಖ್ಯ ಅರ್ಥ, ಸರ್ವೋತ್ತಮ ಅಂತ ಅರ್ಥ. ಅವರಿಗಿಂತ ಶಿಕ್ಷೆ ಆಗ್ತದೆ, ಬೇರೆ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ಇದು ಅನಾಮಯವಾದ ಒಂದು ಯಾವುದೇ ಒಂದು ಮಾನವೀಯತೆಗೆ ವಿರುದ್ಧವಾದದ್ದೇನೂ ಇಲ್ಲ. ಇಲ್ಲಿ ನಾವೇ ಟೆರರಿಸ್ಟ್ಗಳನ್ನು ನೋಡ್ತೇವೆ, ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ನೋಡಿದಾಗ ಕಂಡುಕೊಂಡು ಅವ್ರು ಬ್ಲಾಸ್ಟ್ ಮಾಡ್ತಾರೆ. ಇವ್ರು ಬ್ಲಾಸ್ಟ್ ಮಾಡಬಾರ್ದು ಅನಿಸೋದಿಲ್ಲ ಹಾಗಿದ್ರೆ ಕೂಡ, ಯಾರಿಗಾರು ಕೂಡ ಕಾಪಿ ಹೊಡೆದ್ರೆ ಅಂಡೆ ಕುಡಿಸಿದ್ರೆ ಕುಡಿಸ್ಕೊಂಡು ಬೈತಾರೆ. ಏನು ಸ್ವಾಮಿ ಹೀಗೆಲ್ಲ ಮಾಡಿದ್ರೆ ಏನು ಅರ್ಥ ಆಗಿದ್ರೆ? ಒಂದು ಮೊದಲು ಹೊರಗೆ ಕಳಿಸಿ ಹೇಳ್ತಾರಲ್ಲೇ, ಅದನ್ನ ಡಿಮಾರ್ ಮಾಡಿದ್ದು ಯಾರು ತಪ್ಪು ಅನ್ನೋದಿಲ್ಲ, ಮಾಡಿ ಅಂತ ಹೇಳ್ತಾರೆ. ಅವರು ತಪ್ಪು ಅಂತ ಹೇಳೋದಿಲ್ಲ. ಅಂದರೆ ಯಾವ ಇವತ್ತು ಅನೇಕರಿಗೆ ಗೊತ್ತಿರಬೇಕು, ಈ ಕೋರ್ಟ್ ಕೇಸುಗಳು ತುಂಬ ಕೇಸ್ ಹಾಕಿರ್ತಾರೆ. ಎಷ್ಟು ಕೊಲೆ ಮಾಡಿದೆ, ಎಷ್ಟು ಕೊಲೆ ಮಾಡಿದೆ ಅಂತೇಳಿ ಶಿಕ್ಷೆ ಅನೌನ್ಸ್ ಮಾಡ್ತಾರೆ. ಇಷ್ಟು ಕೊನೆಗೆ ಶಿಕ್ಷೆ, 500 ವರ್ಷ ಶಿಕ್ಷೆ, 300 ವರ್ಷ ಶಿಕ್ಷೆ. ಅವನು ಬದುಕಿದ್ರೆ ಅದಕ್ಕೆ ಜೀವಾವಧಿ ಶಿಕ್ಷೆ ಅಂತ ಮಾಡ್ತಾರೆ. ಕೊನೆಗೆ 500 ವರ್ಷ 300 ವರ್ಷ ಆಗಿದ್ರೆ ಬದುಕೋದಿಲ್ಲ, ಆದ್ದರಿಂದ ಜೀವಾವಧಿ ಶಿಕ್ಷೆ. ಅಂದರೆ ಈ ಲೆಕ್ಕ ಪ್ರಕಾರ ಇಷ್ಟಿಷ್ಟು ಕೊನೆಗೆ ಇಷ್ಟು ಶಿಕ್ಷೆ. ಅನೇಕ ಜನ್ಮಗಳಲ್ಲಿ ಇದು ಒಂದೆರಡು ಜನ್ಮದ ಪಾಪದ ಫಲ ಅಲ್ಲ, ಇವೆಲ್ಲ ಕೂಡ ಜನ್ಮ ಜನ್ಮಗಳಲ್ಲಿ ಮಾಡಿದ ಪಾಪ ದೊಡ್ಡ ರಾಶಿಯಾಗಿಬಿಡುತ್ತಾಗ ಎಷ್ಟು ಶಿಕ್ಷೆ ಆಗುತ್ತಾಗ ಅನಂತ ಕಾಲದ ಶಿಕ್ಷೆ ಆಗುತ್ತವೆ. ಪುಣ್ಯನೂ ಹಾಗೇನೆ, ಅನಂತ ಕಾಲದ ಪುಣ್ಯ ಮೋಕ್ಷ ಆಗುತ್ತೆ. ಅನಂತ ಕಾಲದ ಪಾಪ ಅದು ತಮಸ್ಸಿಗೆ ಸಾಧನ, ಅನಂತ ಕಾಲದ ಪುಣ್ಯ ಅದು ಮೋಕ್ಷಕ್ಕೆ ಸಾಧನ. ಆದ್ದರಿಂದ ಇದರಲ್ಲಿ ಯಾವ ತಪ್ಪು ಕಲ್ಪನೆಯೂ ಇಲ್ಲ. ನಿಜವಾಗಲೂ ಕೂಡ ಹೇಳೋದಾದರೆ ಮನಸ್ಸಿಗೆ ಒಪ್ಪತಕ್ಕಂಥ ಕಲ್ಪನೆ ಹೊರತು ಕೆಟ್ಟದ್ದಲ್ಲ. ಸರಿ, ಹರಿವಾಯುಗಳ ದ್ವೇಷ ಮಾಡಿ ಹೇಗಾಗುತ್ತಂತಿರಲ್ಲ, ಹರಿವಾಯುಗಳಿಗೆ ದ್ವೇಷಕ್ಕೆ ಎಷ್ಟು ಶಿಕ್ಷೆ ಕೊಡುತ್ತಾ ಅಂತ ಕೇಳಿದರೆ ಖಂಡಿತ ಹೌದು. ಮಂಥರೇ ಇದ್ದಾಳೆ, ಮಾಡಿದ್ದೇನು ಅವಳು? ಮೋಕ್ಷ ಬೇಕು ಅಂತ ಬ್ರಹ್ಮದೇವರನ್ನು ಕೇಳಿದ್ರು. ಬ್ರಹ್ಮದೇವರು ಹೇಳಿದರು ಅವಳಿಗೆ ಮೋಕ್ಷ ಬೇಕಷ್ಟೇ, ಒಳ್ಳೆ ಗುಣ ಯಾವುದು ಬೇಕಿಲ್ಲ. ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಬೇಕೆ ಹೊರತು ಪರೀಕ್ಷೆ ಕೊಡೋದು ಬರೆಯೋದಿಲ್ಲ, ಡೈರೆಕ್ಟ್ ಮಾರ್ಕ್ ಕಾರ್ಡ್ ತರಿಸ್ಬಿಟ್ರೆ ಅದು ಅವಳು. ಅಂಥ ಕೇಸ್ ಮಂಥರೇ ಕೇಸ್. ಅವ್ರು ಹೇಳ್ತಾರೆ, ಆಯ್ತು ಬಿಡು, ಒಂದು ಕೆಲಸ ಮಾಡೋ ನಿನಗೆ ಆಗತ್ತೆ ಅಂತ ಹೇಳಿಬಿಟ್ಟು. ಏನದು? ಭೂತ್ವ ದಾಸಿ ವಿಲುಂಬ ರಾಮಾಭಿಷೇಕಂ. ನೀನು ದಾಸಿಯಾಗಿ ರಾಮಾಭಿಷೇಕ ನಿಲ್ಲಿಸಿಬಿಡು, ನಿನಗೆ ಸ್ವಗತಿ ಆಗುತ್ತೆ ಅಂತ ಹೇಳಿದರು. ಮೋಕ್ಷ ಅಂತ ಅವಳು ತಿಳ್ಕೊಂಡು, ಅವ್ರಿಗೆ ಅಂಧಂತಮಸ್ಸು ಅಂತ ಅದರ ಅರ್ಥ. ನಿನ್ನ ಮೋಕ್ಷ ಅಂದ್ರೆ ಅಂಧಂತಮಸ್ಸೆ. ಭೂತ್ವಾ ದಾಸಿ ವಿಲುಂಬ ರಾಮಾಭಿಷೇಕಂ. ರಾಮದೇವರ ಪಟ್ಟಾಭಿಷೇಕ ವಿಗ್ರಹ ಮಾಡಿಬಿಡು ಸಾಕು, ನಿನ ಕೆಲಸ ಆಗತ್ತೆ. ಅದೇನು ಪಟ್ಟಾಭಿಷೇಕಕ್ಕೆ ವಿಘ್ನ ಅಷ್ಟೇ, ಇನ್ನೇನೂ ಅಲ್ಲ. ಅಷ್ಟಕ್ಕೆ ತಮಸ್ಸಾಯ್ತು. ಇದ್ಯಾವ ಲೆಕ್ಕ? ಅದಕ್ಕೆ ಹೇಳ್ತಾರೆ, ಒಂದು ತಪ್ಪು ಎಷ್ಟು ಮುಖ್ಯನೋ ಯಾರಿಗೆ ಮಾಡ್ತಾನೆ ಅನ್ನೋದು ಅಷ್ಟೇ ಮುಖ್ಯ. ಒಂದು ತಪ್ಪು ಬೈತಾನೆ ಯಾರನ್ನ, ಸಾಮಾನ್ಯ ಬೈತಾನೆ, ಏನು ದೊಡ್ಡ ವಿಚಾರ ಅಲ್ಲ. ಬಸ್ಸಲ್ಲಿ ಕಾಲು ತುಳಿತಾರೆ, ಇಬ್ಬರು ಸಾರಿ ಅಂದ್ಬಿಡ್ತಾರೆ ಮುದುವೆತಲ್ಲಿ. ದೊಡ್ಡ ಕೇಸ್ ಅಲ್ಲ ಅದು. ಇನ್ನೊಬ್ಬರು ಹೊರಬಂದು ಹೊಡಿತೇನೆ ಅಂತ ತಿರುಗಿ ಹೊಡಿತಾರೆ, ಕೋರ್ಟ್ ಕೇಸ್ ಆಗ್ತಾರೆ. ಇದು ಆಕಸ್ಮಿಕ, ಇದು ಆಕಸ್ಮಿಕ. ತುಳಿಬೇಕು ಅಂತ ತುಳಿದಿದ್ದಲ್ಲ, ಉದ್ದೇಶನೇ ಇಲ್ಲ ಅಲ್ಲಿ. ಆದ್ರೆ ಇಲ್ಲಿ ಇಂಟೆನ್ಷನ್ ಇದೆ, ದೊಡ್ಡವನು ಬಯೋ ಇಂಟೆನ್ಷನ್ ಇದೆ. ದೊಡ್ಡವನು ಮರ್ಡರ್ ಮಾಡಲು ಟ್ರೈ ಮಾಡ್ತಾನೆ, ಅದಕ್ಕೆ ಅವನು ಎಷ್ಟೋ ದಿವಸ ನೋಡಿ ಅವನು ವೆಪನ್ ಇಟ್ಕೊಂಡಿದ್ದ ಅಷ್ಟೇ. ವೆಪನ್ ಇಟ್ಟು ಇನ್ನೂ ಕೇಸ್ ಮುಗುದಿಲ್ಲ, ಎಷ್ಟೋ ವರ್ಷ ಆಗಿರುತ್ತೆ ನಡೀತಾ ಇದ್ದಾನೆ. ಅವನು ವಿ ಐ ಪಿ ಅಂದ್ರೆ ವಿ ವಿ ಐ ಪಿ. ಅವನು ಈ ಮಧ್ಯೆ ಆಕ್ಟರ್ ಆಗಿ ವಿ ವಿ ಐ ಪಿ ಸಿಕ್ಕಾಬಿಟ್ಟು ಇನ್ಫ್ಲೂಯೆನ್ಸ್ ಇರೋನು. ಅವನು ಬಿಡಿಸಕ್ಕಾಗ್ತಾ ಇಲ್ಲ, ಅದು ಯಾರು ಕೊಂದ ದಾಖಲೆ ಇಲ್ಲ, ಅಸ್ತ್ರ ಇಟ್ಕೊಂಡಿದ್ದಷ್ಟೇನೆ. ಅಸ್ತ್ರ ಇಟ್ಕೊಂಡಿದ್ದು ಶಿಕ್ಷೆ ಕೊಡೋದಾದ್ರೆ ಇನ್ನು ದೇವ್ರ ಲೆಕ್ಕದ್ರೆ ಎಷ್ಟು ಶಿಕ್ಷೆ ಕೊಡ್ಬೋದು ಲೆಕ್ಕ ಹಾಕಿ? ಇದು ಭೂಲೋಕದ ಲೆಕ್ಕದ್ರೆ ಶಿಕ್ಷೆ, ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ ಅದನ್ನ. ಅದು ಶಿಕ್ಷೆ ಅವನಸ್ ಮಾಡ ತುಂಬಾ ಜನ ಓ ನ್ಯಾಯಾಂಗಕ್ಕೆ ಇನ್ನೂ ಬೆಲೆ ಇದೆ ಅಂತ ಹೇಳಿದ್ರೆ ಹೊರತು ಏ ಬಿಡಬೇಕಾಗಿತ್ತು ಅಂತ ಯಾರು ಅನ್ಲಿಲ್ಲ. ಇವತ್ತು ಯಾವಾಗಲೂ ಮಹಾದುಷ್ಟನ್ನು ಬಿಡಬೇಕಾಗಿತ್ತು ಯಾರು ವಾದ ಮಾಡೋದೇ ಇಲ್ಲ. ಆ ದೃಷ್ಟಿಯಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತದ ದೊಡ್ಡ ವೈಶಿಷ್ಟ್ಯ ಅದು ವೇದವ್ಯಾಸರ ಸಿದ್ಧಾಂತ, ವೇದಗಳ ಸಿದ್ಧಾಂತ. ಅದು ನಿಜವಾಗಲೂ ತಪ್ಪಿಗೆ ಅಂತ ಶಿಕ್ಷೆ ಕೊಟ್ಟಾಗಲೇನೆ, ತಪ್ಪಿಗೆ ಶಿಕ್ಷೆ ಅಂದರೆ ಅದು ನ್ಯಾಯಕ್ಕೆ ಸಗ ಗೌರವ ಅಂತ ಅರ್ಥ. ನ್ಯಾಯಕ್ಕೆ ಗೌರವ, ಕಾತೋಡದ ಹೊರಗೆ ಕಳಿಸಿದ್ರೆ ಓದ್ದವನು ಕೊಟ್ಟ ಗೌರವ, ಇವನು ಅಲ್ಲೇ ಕೊಡಿಸಿದ್ರೆ ಓದಿ ಅವಮಾನ ಮಾಡಿದೆ ಲೆಕ್ಕ ಹಾಕಿದ್ರು. ಸೊ ವಿದ್ಯೆಗೆ ಅವು ಗೌರವ ತೋರಿಸ್ಬೇಕು ಅಂದ್ರೆ ಅವಿದ್ಯೆಗೆ ಶಿಕ್ಷೆ ಕೊಡಲೇಬೇಕಾಗತ್ತೆ, ಅದು ಯಾವ ತಪ್ಪು ಅಲ್ಲ. ಇನ್ನೂ ನೋಡಿರಬೇಕು ನೀವು, ಮಹಾಭಾರತದಲ್ಲಿ ಬರ್ತದೆ ಒಂದು ಮುಂಗುಸಿ, ಅದೇನು ಮಾಡಿತು, ಪಿತೃಕಾರ್ಯ ಇತ್ತು, ಜಮದಗ್ನಿಗಳು ಪಿತೃಕಾರ್ಯಕ್ಕೋಸ್ಕರ ಹಾಲು ತಂದಿಟ್ಕೊಂಡಿತ್ತು. ಮುಂಗುಸಿ ಏನು ಮಾಡ್ತು, ಬಾಯಿ ಹಾಕಿತು. ಅದಕ್ಕೆ ಏನು ಶಾಪ ಕೊಟ್ಟರು ಪಿತೃಗಳು, ನೀನು ಅಂಧಂಧಮಸಿಗೆ ಹೋಗು, ಬೂದೋಯ್ತು ಅನ್ನ ಮುಟ್ಟಿದ್ದು ಕಾಲು ಬಿಟ್ಟಿದ್ದಕ್ಕೆ. ಇನ್ನು ಮನೇಲಿ ಏನೇನು ಮಾಡ್ತಾರೋ ಗೊತ್ತಲ್ಲ, ಇವತ್ತು ಎಂತೆಂಥ ಮೈಲಿಗೆ ಬೆರೆಸ್ತಾರೆ ಅಂತ ಗೊತ್ತಾಗಿಬಿಟ್ರೆ ಪಿತೃಗಳು ಎಷ್ಟು ಶಾಪ ಹಾಕ್ತಾರೆ ಲೆಕ್ಕ ಹಾಕಬೇಕು. ಅದಕ್ಕೆ ದೇವಕಾರ್ಯಕ್ಕಿಂತ ಪಿತೃಕಾರ್ಯಕ್ಕೆ ಮಡಿ ಜಾಸ್ತಿ ಬೇಕು. ಆದರೆ ಅದು ಜಮದಗಣಿಗೆ ಗೊತ್ತಿಲ್ಲ, ಅದು ಆ ಶಾಪ ಕೊಟ್ಟರು ದೇವ ಪಿತೃದೇವತೆಗಳು ಶಾಪ ಕೊಟ್ಟರಂತೆ ಅಂಧಂತಮಸ್ಸಿಗೆ. ಆದ್ರೆ ಅಷ್ಟಕ್ಕೆ ಅಂಧಂತಮಸ್ಸಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಿನ್ನು ಯಾರು ಮಾಡಿದರು, ನೀನು ಒಂದು ಮುಂಗುಸಿಯಾಗಿ ಹುಟ್ಟಿ ಮುಂದೆ ಇದೆಯಲ್ಲ ಮುಂಗುಸಿಯಾಗಿ ಪಾಂಡವರ ಯಜ್ಞವನ್ನು ಬೈಬೇಕು, ಆ ಮೂಲಕ ಅಂಧಂತಮಸ್ಸಿಗೆ ಹೋಗಬೇಕು. ಅದೇ ಮುಂಗುಸಿ ಧರ್ಮರಾಜನ ಅಶ್ವಮೇಧ ಯಾಗದಲ್ಲಿ ಬಂದುಬಿಟ್ಟು ಅವಭೃತ ಸ್ನಾನ ಮಾಡಿ ಎಲ್ಲ ಮುಗಿದಿರ್ತದಲ್ಲ, ಅಲ್ಲಿ ಬಂದು ಹೊರಳಾಡುತ್ತೆ. ಒಂದು ಭಾಗ ಬಂಗಾರ ಆಗಿರುತ್ತೆ, ಅದಕ್ಕೆ ಇನ್ನೊಂದು ಭಾಗ ಬಂಗಾರ ಆಗಲಿ ಅಂತೇಳಿ ಹೊರಳಾಡುತ್ತೆ, ಆಗೋದಿಲ್ಲ. ಆಗ ಅದು ಬೈಯುತ್ತೆ, ಇದು ಯಜ್ಞಾನೇ ಅಲ್ಲ ಅಂತ ಬೈದು ಬಿಡುತ್ತೆ. ಅದರ ಪರಿಣಾಮ ಏನಾಯ್ತು ಅಂದ್ರೆ ಅಂಧಂತಮಸ್ಸಿಗೆ ಹೋಗ್ತಾನೆ. ಅಂದ್ರೆ ದೊಡ್ಡವರನ್ನು ಬೈಯೋದು ಕೂಡ ಅಂಧಂತಮಸ್ಸಿಗೆ ದಾರಿ ಆಗುತ್ತೆ. ಬದಿ ದೊಡ್ಡವರಲ್ಲ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅದಕ್ಕೇನೆ ತ್ವದ್ವಿಷ ವಿದ್ವಾದಾಧ್ಯ, ನಿಮ್ಮನ್ನ ದ್ವೇಷ ಮಾಡ್ತಾರಲ್ಲ ಅಂತವ್ರಿಂದ ಶಿಕ್ಷೆ ಆಗುತ್ತೆ. ಸೈನಿಕನ ದ್ವೇಷ ಮಾಡೋದೇ, ರಾಜನ ದ್ವೇಷ ಮಾಡೋದು ಬೇರೆ, ಚಕ್ರವರ್ತಿನ ದ್ವೇಷ ಮಾಡೋದು ಬೇರೆ. ಆ ಹಿನ್ನೆಲೆಯಲ್ಲಿ ಒಮ್ಮೆರಡು ಒಂದ್ ಸತ್ತೆ ಎರಡು ಸತ್ತೆ ದ್ವೇಷ ಮಾಡಿದ್ರಲ್ಲ, ಕ್ಷಮೆ ಕೇಳಿದ್ರಂತೂ ಇಲ್ಲೇ ಇಲ್ಲ. ವಿಷಯ ಬಿಟ್ಟುಬಿಡಿ, ಕ್ಷಮೆ ಕೇಳಿದ್ರೆ ಪ್ರಶ್ನೆನೇ ಇಲ್ಲ. ಭಗವಂತ ಕ್ಷಮಿಸ್ತಾ ನೆನಪಿರಬೇಕು, ಕೆಲವು ಪಾದ ಮಾಡೋದುಂಟು. ಭಕ್ತ ಸಿದ್ಧಾಂತ ಕ್ಷಮೆನೇ ಇಲ್ಲ, ಹಾಗಿದ್ರೆ ಕ್ಷಮೆ ಖಂಡಿತ ಇದೆ. ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈಪ ಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಡಿಸಿದನೆ ಕರುಣಾ ಸಮುದ್ರ ಹರಿ. ಒಳ್ಳೆ ಕ್ಷಮೆಗೆ ಅರ್ಹತೆ ಇದೆ, ಆದರೆ ಕ್ಷಮೆ ಕೇಳಬೇಕು ಅವನು, ಅದು ನೆನಪಿಡ್ಬೇಕು. ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾನೆ ಹೊರತು ತಾನೇ ಸುಮ್ಮನೆ ಕ್ಷಮಿಸೋದಿಲ್ಲ. ಅದಕ್ಕೆ ದುರ್ಯೋಧನ ದೃಷ್ಟಾಂತ ತಗೊಳ್ಳಿ. ದುರ್ಯೋಧನ ಸಾಯಿತು ಆಯ್ದಾ ಮೇಳೆ ಕಡೆ ಕ್ಷಮೆ ಕೇಳಿದ ಉದ್ಧಾರ ಆಗಿಬಿಟ್ಟ. ಎಷ್ಟೋ ಜನಗಳು ಅಂತ್ಯಕಾಲಕ್ಕೆ ವೃಷಭಾಸುರ ಕ್ಷಮೆ ಕೇಳಿದ, ಆದರೆ ದುರ್ಯೋಧನ ಸಾಯ್ಬೇಕಾದ್ರೆ ಏನ್ ಮಾಡ್ತಾರೋ ಗೊತ್ತೇನೋ, ತೊಡೆ ಮುರ್ಕೊಂಡು ಬಿದ್ದಿದ್ದಾನೆ. ಅಲ್ಲಿ ಕೃಷ್ಣ ಭೀಮಸೇನ ಎಲ್ಲ ಇದ್ದಾರೆ, ಅವನೇನ್ ಮಾಡಿದಾರೆ ಗೊತ್ತಾ, ಕೃಷ್ಣ ಈ ಪಾಂಡವ ಭಾರಿ ಒಳ್ಳೆಯವರು ನಿನ್ನಿಂದ ಹಾಳಾಗೋದ್ರು ಅಂತ ಹೇಳಿದ. ಕೃಷ್ಣನ ಆ ರೀತಿ ಬೈಯೋದ, ತೊಡೆ ಮುರ್ಕೊಂಡು ಬಿದ್ದ ನರಿನಾಗಿ ತಿಂತ ಇದೆ ಹತ್ರ ಬಂದಾಗ್ಲೇನೆ. ಕೃಷ್ಣನ ಬೈದ ನಿನ್ನಿಂದ ಪಾಂಡವರು ಹಾಳಾಗಿಬಿಟ್ರು. ಅವ್ರು ಪಾಂಡವ್ರು ಅವಳ ಉದ್ದೇಶ ಇಲ್ಲ, ಕೃಷ್ಣನ ಬೈಯೋ ಉದ್ದೇಶ ಇದೆ. ಪಾಂಡವ್ರು ಹಾಳು ಮಾಡಿದ್ದೆ ಕೃಷ್ಣ ನೀನು, ಕೃಷ್ಣ ಹೇಳ್ತಾನೆ ಎಲ್ಲ ಪಾಪಿಷ್ಟ ನಿನ್ನ ಗತಿ ನೋಡ್ಕೊ ಅಂತ ಹೇಳಿದರೆ, ನೋಡು ಕೃಷ್ಣ ನನಗೇನು ಆಗಿಲ್ಲ, ನಾನು ಐ ಆಮ್ ವೆರಿ ಹ್ಯಾಪಿ, ಸಾಯ್ತಿದ್ದೆ ವೆರಿ ಹ್ಯಾಪಿ ಅಂತ ಅವನು ಹೇಳ್ತಾನೆ. ನನ್ನಂತ ಸುಖಿಯೇ ಇಲ್ಲ ಜಗತ್ತಿನೊಳಗೆ, ನನ್ನ ಕೋನು ಸ್ವಂತ ತರೋ ಭುವಿ, ನನಗಿಂತ ಸುಖ ಕಂಡವನಿಲ್ಲ. ಏನು ಸುಖ ಕಂಡಿದ್ದವನು, ಜೀವನ ಪೂರ್ತಿ ಅಪಹಾಸ್ಯಮಯ ಘೋಷಯಾತ್ರೆ ಕಾಲ ಕಟ್ಟಿ ಹಾಕಿದ್ದಾರೆ, ಅವರ ಸ್ಥಿತಿ ನೋಡಿದ್ರೆ ಹಾಳಾಗಿ ಬಿಡಬೇಕು. ಆ ಸುಭದ್ರ ಕಟ್ಟಿ ಹಾಕಿರ್ತಾನೆ, ಕಳಿಂಗ ದೇಶದ ರಾಜ, ಪ್ರೇತ ಕಡೆಯಿಂದ ವಾಪಸ್ ಬಂದಿರ್ತಾನ. ಅವನ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದವನೇ ಅಲ್ಲ, ನನ್ನಂತ ಸುಖೇ ಇಲ್ಲ ಅಂತ ವಾದ ಮಾಡ್ತಾನೆ. ಕೃಷ್ಣ ನಿನ್ನಿಂದ ಹಾಳಾಗೋದು ನೋಡು ಹೇಗಿದೆ, ಪಾಂಡವ ರಾಜ್ಯ ಆಡ್ತಾರೆ ಅಂದ್ರೆ ಏನ್ ರಾಜ್ಯ ಆಡ್ತಾರೆ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ, ಎಲ್ಲ ಹಾಳು ಮಾಡಿಬಿಟ್ಟಿದ್ದೇನೆ, ಏನೆಲ್ಲ ರಾಜ್ಯದೊಳಗೆ, ಅವ್ರದೆಲ್ಲ ಖಾಲಿ ಬೊಕ್ಕಸದ ರಾಜ್ಯ ಅಂತ ಹೇಳಿದ್ದಾನೆ. ಖಾಲಿ ಬೊಕ್ಕಸದ ರಾಜ್ಯ, ನಾನೊಬ್ಬನೇ ಭಾರಿ ಸುಖಿ ಅಂದ್ರೆ ಅಂತ್ಯಕಾಲಕ್ಕೂ ಅವ್ರ ಬುದ್ಧಿ ಸರಿ ಹೋಗಲಿಲ್ಲ. ಅಷ್ಟೇ ಅಲ್ಲ, ಅಶ್ವತ್ಥಾಮರು ಬರ್ತಾರೆ, ಆ ದ್ರೌಪದಿಯ ಮಕ್ಕಳನ್ನು ಕೊಂದು ಬರಿ ಅಂತ ಹೇಳ್ತಾರೆ, ಕನ್ವರ್ಟ್ ಆದ ಅವನೀಗ ಕೊಂದನ ತಲೆ ತೋರಿಸ್ಬೇಕು. ಅಷ್ಟು ಸಾಲದವನ್ನಾಗೆ ಕೊನೆಗೆ ಅಷ್ಟೆಲ್ಲ ಕೃಷ್ಣನ ಬೈತಿದ್ದ ಅನ್ನೋ ಪುಷ್ಪವೃಷ್ಟಿ ಆಯ್ತಂತ ಅವನ ತಲೆ ಮೇಲೆ ಹೂಗಳು ದಬದವ ದೇವತೆಗಳು ಸುರಿಸಿಬಿಟ್ರಂತೆ. ನೋಡಿ ದುರ್ಯೋಧನ, ನೋಡಿದ್ರ ಕೃಷ್ಣ ದೇವತೆ ಮೆಚ್ಚಿದಾನ ಹೇಳಿದ್ದನ್ನ. ಇದೆಲ್ಲ ಯಾತಕ್ಕೆ ಮಾಡಿದ್ರು ಅಂದ್ರೆ ಅಂತ್ಯಕಾಲಕ್ಕೂ ಅವನು ಪರಿವರ್ತನೆ ಆಗಲಿಲ್ಲ, ಆಗಬಾರದು ಕೂಡ. ಅವನೇನ್ ತಿಳ್ಕೊಂಡ, ತಂದೆ ಬುದ್ಧಿ ಭಾರಿ ಕರೆಕ್ಟ್ ಅನ್ಕೊಂಡ್ಬಿಟ್ಟ. ಅವನು ಫಾಲೋಯರ್ಸ್ಗೂ ಭಾರಿ ಬಂತೆ ಅದ್ರ ಮೇಲೆ, ನಮ್ಮ ದುರ್ಯೋಧನ ಭಾರಿ ಒಳ್ಳೆಯವನು ಅಂತೇಳಿ. ಅದಕ್ಕೆ ಕೃತಕವಾದ ಸೃಷ್ಟಿ ಮಾಡಿದ್ರಂತವ್, ಕೃತಕವಾದ ಹೂಗಳನ್ನು ಸೃಷ್ಟಿ ಮಾಡಿದರೆ ಸುರಿಸಿದರೆ ಹೊರತು ನಿಜವಾದ ಹೂಗಳಲ್ಲ. ದುರ್ಯೋಧನ ಮೇಲೆ ಪುಷ್ಪವೃಷ್ಟಿ ಆಗಿದ್ದನ್ನು ಮಹಾಭಾರತ ಹೇಳುತ್ತದೆ, ಮಧ್ವಾಚಾರ್ಯ ಪುಷ್ಪವೃಷ್ಟಿ ಆಗಿದ್ದನ್ನು ಸುಮಧ್ರ ವಿಜಯ ಹೇಳುತ್ತದೆ. ನೆನ್ಪಿಟ್ಕೊಳ್ಳಿ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ, ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠ ಭಗವನ್, ನಮ ಶ್ರೀಮನ್ ಮಧ್ವ ಪ್ರದಿಶ ಸುರುಷ್ಯಂ ನೋ ಜಯ ಜಯ ಇತಿ ನಿಗದಿತವಂತಸ್ತತ್ರ ವೃಂದಾರ ಕೇಂದ್ರಾಃ ಗುರು ವಿಜಯಮಹಂತಂ ಲಾಲಯಂತೋ ಮಹಾಂತಂ ಬವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೇ. ಸುಮಧ್ವಿದ ಕೊನೆಯ ಶ್ಲೋಕ ಪುಷ್ಪವೃಷ್ಟಿಯನ್ನು ಸುರಿಸಿಬಿಟ್ರಂತೆ. ಅದು ನೋಡಿದರೆ ನಿರ್ಗಂಧ ಕುಸುಮಗಳು ಧರ್ಮರಾಜ ಗಾವಿನೇ ಬಿಟ್ಟಂತೆ. ಇವನ ಮೇಲೆ ಪುಷ್ಪವೃಷ್ಟಿ ಆಯ್ತಲ್ಲ ಕೃಷ್ಣ, ಮೊದಲೇ ಧರ್ಮರಾಜನಿಗೆ ಭಯ, ಇನ್ನೂ ಜಾಸ್ತಿ ಭಯ ಆಯ್ತಂತೆ. ಕೃಷ್ಣ ತೋರಿಸಿದ್ರಂತ ಆಮೇಲೆ ನೋಡುವ ಹೂ ಎಂಥ ಹೂಗಳು ಅಂತ ಎಲ್ಲ ಬಿದ್ದಿರುತ್ತಲ್ಲ ತಂದು ಹಾಕಿರೋ ಹೂಗಳು ನಿರ್ಗಂಧ ಕುಸುಮಗಳು. ಇಲ್ಲಿ ಬಂದಿದ್ದು ಸುಗಂಧಿ, ಪುಷ್ಪವಾರಂ ಸುಗಂಧಿ ಹರಿದೈತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೆ. ಆದ್ದರಿಂದ ಪುಷ್ಪವೃಷ್ಟಿ ಆಗುತ್ತೆ ಸಂತೋಷ ಪಡಬಾರದು. ಎಲ್ಲ ಸಮಾರಂಭದಲ್ಲಿ ಹಾರ ಹಾಕ್ತಾರೆ, ಯಾರಿಗೆ ಹಾಕಿದ್ದೋ ಯಾರಿಗೆ ಗೊತ್ತಿರೋ, ಯೋಚನೆ ಮಾಡಬೇಕು. ಪಟ್ಟ ಎಷ್ಟೋ ಸಮಾರಂಭದಲ್ಲಿ ಹಿಂದೆ ಹಿಂದೆ ಹಾಕ್ತಾರೆ, ಹಿಂದಿಸ್ಕೊಂಡು ಹೋಗ್ಬಿಡ್ತಾರೆ, ಮುಂದೆ ಹಾಕ್ತಾರೆ, ಹಿಂದೆ ನಿಲ್ಲಿಸ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಯಾರೋ ಬಂದಿದ್ದಾರೆ ಆಚಾರ್ಯ ಕೊಡಿ ಅವ್ರಿಗೆ ಹಾಕ್ಬೇಕು ನಾವು ಅಂತ, ಅವ್ರ ಡಬ್ಬಿ ಭಯ ಹಾಕಿ ಯಾರಿಗೆ ಹಾಕಿ ನಮಗೆ ಹಾಕಿ ಮಾರಾಯ ಅಂತ ಕೇಳಬೇಕಾಗ್ತದೆ. ಅಂದ್ರೆ ಇರೋದು ಅಡ್ಜಸ್ಟ್ ಮಾಡ್ಬೇಕು ಅವ್ರು, ಅದು ಬುಡ್ಬಿಟ್ಟು ತಿಂದ್ಬಿಡ್ತಾರೆ, ಅದು ಬೇರೆ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಅದ್ರ ತಿಂದ್ಬಿಟ್ಟು ಅಡ್ಜಸ್ಟ್ ಮಾಡ್ತಿರ್ತಾರೆ. ಕಲಿಯುಗದಲ್ಲಿ ಹಾರ ಅಂದ್ರೆ ಅಷ್ಟೇ, ಅದಕ್ಕೆ ದೊಡ್ಡ ಮಹತ್ವ ಇಲ್ಲ. ನಿಜವಾದ ಹಾರ ಅಂದ್ರೆ ಅಂಥದ್ದು, ನಮಸ್ತೆ ಪ್ರಾಣೇಶ ಬರುತ್ತಲ್ಲ ಅಂಥದ್ದು. ಇದ್ರಲ್ಲಿ ಅದಕ್ಕೆ ಹೇಳಿದೆ ಅಂದ್ರೆ ಅಂತ್ಯಕಾಲಕ್ಕೂ ದುರ್ಯೋಧನ ಪಶ್ಚಾತ್ತಾಪ ಪಡಲಿಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ. ಅಂದಮೇಲೆ ಅಂಥವ್ರಿಗೆ ಅಂಧ ನಮಸ್ಕಾರ ತಪ್ಪೇನಿದೆ ಅದರೊಳಗೆ? ಮರಿಬಾರದು. ಕೃಷ್ಣ ಹೇಳ್ತಾನೆ, ಅಪಿತೇ ಸುದುರಾಚಾರು ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿ ತೋಹಿ ಸಹ. ಅವ್ರು ಎಷ್ಟು ಪಾಪ ಮಾಡಿದ್ರು ಕೂಡ ಅವನು ಕ್ಷಮೆ ಕೇಳಿದರೆ ನಾನು ಕ್ಷಮಿಸಿಬಿಡುತ್ತೆ. ಭೃಗುಮುನಿಗಳನ್ನು ಕ್ಷಮಿಸಲಿಲ್ಲ. ಅದೇ ರೀತಿಯಲ್ಲಿ ಎಷ್ಟೆಷ್ಟನ್ನು ಕ್ಷಮಿಸಿದ್ರು, ಶಬರಿ ಏನು ಕೊಟ್ಲು, ಎಂದ ಏನೇನು ಮಾಡಿದ್ದಾರೆ. ಆ ಕೈಕೇಯನ್ನು ಕೃಷ್ಣ ಕ್ಷಮಿಸ್ತಾನೆ, ಮಂಥನೇ ಕ್ಷಮಿಸೋದಿಲ್ಲ ರಾಮದೇವರು. ಕೈಕೇಯ ಪಶ್ಚಾತ್ತಾಪ ಪಡ್ತಾರೆ, ರಾಮದೇವರು ಕ್ಷಮಿಸಿಬಿಡ್ತಾರೆ. ಮಂಥನೆ ಪಶ್ಚಾತ್ತಾಪ ಪಡೋದಿಲ್ಲ, ಅದಕ್ಕೆ ಕ್ಷಮಿಸೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ದಿವಸ ಎರಡು ದಿವಸದ ಪಾಪ ಅಲ್ಲ, ಅನಾದಿಕಾಲದ ಪಾಪ. ಮತ್ತೆ ಹಠ ಹಿಡಿದು ಮಾಡಿದ ಪಾಪ, ಅಜ್ಞಾನಪೂರ್ವಕ ಮಾಡಿದ ಪಾಪ ಅಲ್ಲ, ಹಠ ಹಿಡಿದು ಮಾಡಿದ ಪಾಪ, ಪಶ್ಚಾತ್ತಾಪ ಪಡದ ಪಾಪ, ಪ್ರಾಯಶ್ಚಿತ್ತವಿಲ್ಲದ ಪಾಪ. ಅಂಥ ಪಾಪಕ್ಕೆ ಅಂಥ ತಮಸ್ಸು ಅಂದ್ರೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ನಮ್ಮನ್ನ ನಿಮ್ಮ ಸ್ಕೋಪೇ ಇಲ್ಲ ಅಂತ ಅವ್ರು ಹೇಳಿಲ್ಲ. ನಿಮ್ಮ ಬದಲಾವಣೆ ಆಗದೆ ಹೋದ್ರೆ ಶಿಕ್ಷೆ ತಪ್ಪಿದ್ದಲ್ಲ ಅಷ್ಟೇ. ಇದು ಮಧ್ವ ಸಿದ್ಧಾಂತದ ಸರಿಯಾದ ತಮಸ್ಸಿನ ಪರಿಕಲ್ಪನೆಯಾದ್ದರಿಂದ ಯಾರೂ ಅದನ್ನ ನಿಂದೆ ಮಾಡೋ ಕಾರಣವೇ ಇಲ್ಲ. ಇಂದು ಉಗ್ರವಾದ ಶಿಕ್ಷೆಯಲ್ಲಿ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣ್ಯರೇಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವ ಮಸುನಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನ ವಸತಿ ಸತತಂ ಪಂಚಕಷ್ಟೇತಿ ಕಷ್ಟೇ. ಇದು ಒಂದು ಮುಂದಿನ ಶ್ಲೋಕ. ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತ ರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ. ಸ್ವಾಮಿ ಆಚಾರ್ಯರೇ, ನೀವು ಎಂಥವ್ರು ಗೊತ್ತಾ? ಹರಿಚರಣ ಚಿರಧ್ಯಾನ ಸನ್ಮಂಗಲಾನಂ, ಪರಮಾತ್ಮನ ಪಾದಗಳನ್ನ ಮಾಡಿ ಮಾಡಿ ಧ್ಯಾನ ಮಾಡಿ 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 ಅತ್ಯಂತ ಮಂಗಲ ಸ್ವರೂಪರು. ನಿಮ್ಮ ಪಕ್ಕದ ಸ್ಥಳಕ್ಕೆ ಬರಬೇಕು ಅಂದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಗೊತ್ತಾ ಅಂತ ಹೇಳ್ತಾರೆ. ಯುಷ್ಮಾಕಂ ಪಾರ್ಶ್ವಭೂಮಿಂ, ಮಧ್ವಾಚಾರ್ಯ ಪಕ್ಕ ಇರಬೇಕು, ಅವ್ರ ಮತದ ಅನುಯಾಯಿ ಅನಿಸ್ಕೋಬೇಕು ಅಂತ ಹೇಳಿದ್ರೆ ಧೃತ ರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ. ದೇವತೆಗಳು ಕ್ಯೂ ನಿಂತು ಬರ್ತಾರಂತೆ ನಾನು ಮಾಧ್ವನಾಗಬೇಕು ಅಂತ. ದೇವತೆಗಳು ಪಾರ್ಶ್ವಭೂಮಿಂ ಪ್ರಪನ್ನ ಧೃತರಣರಣಿಕ ಸ್ವರ್ಗಿ ಸೇವ್ಯಾಂ. ಮಧ್ವಾಚಾರ್ಯರ ಶಿಷ್ಯರಾಗೋ ಯೋಗ ಬಂತು ಅಂದ್ರೆ, ಅವ್ರ ಮತ ಹಿಡಿಯೋ ಯೋಗ ಬಂತು ಅಂದ್ರೆ ನಮ್ಮ ಜೀವನ ಪರಮಸಾರ್ಥಕ ಅಂತ ಹೇಳಿ ಸ್ವರ್ಗಿಗಳು ಸ್ವರ್ಗವಾಸಿಗಳು ಅಪೇಕ್ಷೆ ಪಡ್ತಾರೆ. ಅಂಥ ಜನ್ಮ ನಮಗೆ ಬಂದಿದೆ ಅಂತ ಹೇಳ್ತಾರೆ. ಪ್ರಪನ್ನ ಅಂಥ ಯುಷ್ಮಾಕಂ ಪಾರ್ಶ್ವಭೂಮಿಂ ಪ್ರಪನ್ನ. ವಾಜರಾದ್ರೆ ಹೇಳ್ತಾರೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಇಂಥ ಭಾಗ್ಯ ಯಾರಿಗಿದೆ ಹೇಳ್ಕೋಬೇಕಾಗ್ತದೆ? ಅಂಥವ್ರು ನಿಂತು ಒಂದು ಸಾವಿರ ಹೇಳ್ಕೊಳ್ಬಹುದು. ಮಧ್ವಾಚಾರ್ಯ ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳೋದು ಯೋಗ ನಮಗೆ ಮಾತ್ರ ಇರೋ. ದೇವರು ನಮ್ಮ ನಾರಾಯಣ ನಮ್ಮ ದೇವರು ಅಂತ ಹೇಳೋ ಭಾಗ್ಯ ನಮಗೆ ನಮ್ಮದೇ. ಮೇರಾದ ಭಾರತ್ ಮಹಾನ್ ಅಂತ ಹೇಳೋದಿಲ್ಲ ನಾವು. ಮೇರಾ ಭಾರತ್ ಮಹಾನ್ ಅಂತ ಹೇಳ್ಬೇಕಾದ್ರೆ ಇಷ್ಟ ಆಗೋದಾದ್ರೆ, ಇಡೀ ವಿಶ್ವದ ಸ್ವಾಮಿ ಭಗವಂತ ಇದ್ದಾನಲ್ಲ, ಅವು ನಮ್ಮ ದೇವರು. ವಿಶ್ವದೇವರುಗಳು ಮಧ್ವಾಚಾರ್ಯ ನಮ್ಮ ಗುರುಗಳು ಅಂತ ಹೇಳ್ಕೋಬೇಕಾದ್ರೆ ವಾಜರಾಜ ಯುಕ್ತಿ ಮಲ್ಲಿಕಾರ್ಜುನ ಬರೀತಾರೆ. ಎಂಥ ಹೆಮ್ಮೆಯ ಮಾತುಗಳು ಗೊತ್ತಾ ಅಂತ ಹೇಳ್ತಾರೆ. ನಾಲ್ಕು ವೇದದ ಸಾರ ನಾಲ್ಕು ಮಾತುಗಳು, ಮೋಕ್ಷ ಕೊಡಿಸ್ತಕ್ಕಂಥ ಮಾತುಗಳವು. ಅಂಥ ಜನ್ಮ ಬಂದಾಗ ಎಷ್ಟು ಉದಾಸ್ತೆ, ಯಾವನ ಆಚಾರ ನೆಗ್ಲೆಕ್ಟ್ ಮಾಡ್ತಾನಲ್ಲ ಅವನ ಗತಿ ಏನಾಗುತ್ತೆ ಅಂತ ಹೇಳ್ತಾರೆ. ಇಂಥ ಯೋಗ ಬಂದ ಕಾಲಕ್ಕೆ ಎಷ್ಟು ಉದಾಸ್ತೆ ಸ ಆಸ್ತೆ ಅಧಿಭವಂ, ಅವನು ಪ್ರತಿ ಜನ್ಮದಲ್ಲೂ ಕೂಡ ಅಸುಲಭ ಕ್ಲೇಶ ನಿರ್ಮೋಕಂ ಅಸ್ತ ಪ್ರಾಯಾನಂದಂ, ಅವನು ನಿತ್ಯ ಸಂಸಾರಿಯಾಗಿ ದುಃಖ ಪಡ್ತಾನೆ ಅಂತ ಹೇಳ್ತಾರೆ. ಅವನಿಗೆ ಬರೀ ಮೋಕ್ಷ ಅವನಿಗೆ ತಂದತ್ತವತ್ತಾಗೋದಿಲ್ಲ, ಅವನ ಮೋಕ್ಷನೂ ಆಗೋದಿಲ್ಲ, ನಿತ್ಯ ಸಂಸಾರದಲ್ಲಿ ಬೀಳ್ತಾನೆ. ಹಿಂದಿನ ವಾಕ್ಯದೊಳಗೆ ಯಾರು ದ್ವೇಷಿಗಳಿಗೆ ಅಂಧಂತಮಸ್ಸು, ಇಲ್ಲಿ ಯಾರು ದ್ವೇಷ ಮಾಡೋದಿಲ್ಲ ಆದರೆ ಅವ್ರ ಭಕ್ತಿನೂ ಮಾಡೋದಿಲ್ಲ. ಮಧ್ಯದ ವ್ಯಕ್ತಿ ಇದ್ದಾನೆ ಅವನಿಗೇನಾಗುತ್ತೆ ಅಂದ್ರೆ ಅವನ ನಿತ್ಯ ಸಂಸಾರ ಯಾವಾಗಲೂ ಅಧಿಭವಂ ಅಸುಲಭ ಕ್ಲೇಶ ನಿರ್ಭೋಕಂ ಅಷ್ಟಪ್ರಾಯಾನಂದಂ ಕಥಂಚಿನ್ನ ವಸತಿ ಪಂಚಕಷ್ಟೇ ಚಿ ಕಷ್ಟೇ. ಅವನು ಪಂಚಕಷ್ಟಕ್ಕೆ ಹೋಗೋದಿಲ್ಲ, ನಿತ್ಯ ಸಂಸಾರದಲ್ಲಿ ಇರ್ತಾನೆ. ಪಂಚಕಷ್ಟ ಅಂದ್ರೆ ಅಂಧಂತಮಸ್ಸು ಅಂತ ಅರ್ಥ. ಅಂಧಂತಮಃ ಪಂಚಕಷ್ಟಂ ಪರೋಕ್ಷಂ ಚೇತಿ ಚೋಚ್ಯತೆ. ಆಚಾರ್ಯರು ಸುವ್ಯಕ್ತಾನ ಗ್ರಂಥ ಉಲ್ಲೇಖ ಮಾಡ್ತಾ ಭಾಗವತ ತಾತ್ಪರ್ಯದ ಹೇಳ್ತಾರೆ, ಪಂಚಕಷ್ಟಕ್ಕೆ ಅಂಧಂತಮಸ್ಸು ಅಂತ ಹೆಸರು. ನಾಮಾಂತರ ಪಂಚಕಷ್ಟ ಪಂಚಕಷ್ಟ ಅಂತ ಕರೀತಾರೆ. ಏನಿದು ಪಂಚಕಷ್ಟ? ಪಂಚಗವೇ ಕೇಳಿರ್ತೇವೆ, ಇದ ಪಂಚಕಷ್ಟ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಪಂಚೇಂದ್ರಿಯಗಳಿಗೂ ಕೂಡ ಕಷ್ಟಕರವಾದ ವಾತಾವರಣ ಇರುತ್ತಲ್ಲ ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ನೋಡೋದಕ್ಕೆ ಕೆಟ್ಟ ಕೆಟ್ಟ ವಸ್ತುಗಳು, ಆಮೇಲೆ ಕೇಳೋದಕ್ಕೆ ಕೆಟ್ಟ ಕೆಟ್ಟ ಕಿವಿ ಶಬ್ದಗಳು, ಮುಟ್ಟೋದಕ್ಕೆ ಕೆಟ್ಟ ಕೆಟ್ಟ ಪದಾರ್ಥಗಳು, ಒಟ್ಟು ಶಬ್ದ ರೂಪ ರಸ ಸ್ಪರ್ಶ ಗಂಧ ಎಲ್ಲವೂ ಕೆಟ್ಟದಾಗಿರುತ್ತಲ್ಲ ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ ಅಂತ ಹೇಳ್ತಾರೆ. ಪಂಚಕಷ್ಟ ಅಂತ ಅಂದಂತ ಮನಸ್ಸಿಗೆ ಹೆಸರು. ಒಂದನು ಕೆಲವರು ಭೂ ಮುಚ್ಕೋಬೇಕಾಗುತ್ತೆ, ಕೆಲಕ್ಕೆ ಎಷ್ಟದ್ದು ಮುಚ್ಕೋತಾರೆ, ಇರೋದೇ ಎರಡು ಕೈ, ಐದಕ್ಕೆ ಕೆಟ್ಟದಾಗಿ ಏನು ಮಾಡೋಕ್ಕಾಗೋದೇ ಇಲ್ಲ ಅಂತ ಭಯಾನಕವಾದ ಒಂದು ಲೋಕ, ಅದರಿಂದ ಪಂಚಕಷ್ಟ. ಮತ್ತೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಪಂಚಕಷ್ಟ ನರಕಗಳು ಏಳಂತೆ. ನಾವು 28 ಕೇಳಿರ್ತೇವೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ, ಅತಿ ಮುಖ್ಯವಾಗಿರ್ತಕ್ಕಂಥ ಮಹಾ ನರಕಗಳು ಅಂದ್ರೆ ಏಳು. ತಾಮಿಶ್ರ ಅಂಧ ತಾಮಿಶ್ರ, ರೌರವ ಮಹಾರೌರವ, ಕುಂಭಿಪಾಕ, ವನ್ನಿ, ವೈತರಣಿ ಅಂತ ಹೇಳಿ. ಮಹಾರೌರವ ರೌರವ ಕುಂಭಿಪಾಕ ವನ್ನಿ ವೈತರಣಿ ಅಂತೇಳಿ 5 + 2 ಅಭಿ ಸಪ್ತ ಅಂತ ಬ್ರಹ್ಮಸೂತ್ರ. ಓಂ ಅಭಿ ಸಪ್ತ ಓಂ ಅಂತ ಸೂತ್ರ. ಅದರಲ್ಲಿ ತಾಮಿಶ್ರ ಅಂಧ ತಾಮಿಶ್ರ ಬಂದು ಹೋಗಿದೆ ಈಗಾಗಲೇ. ಉಳಿದ 5 ಅದಕ್ಕಿಂತ ಹೆಚ್ಚು ಕಷ್ಟ, ಅದರಿಂದ ಪಂಚಕಷ್ಟ ಅಂತ ಕರೀತಾರೆ. ಉಳಿದ 5 ಹೆಚ್ಚು ಕಷ್ಟಕರವಾದ ನರಕವಾದ್ದರಿಂದ ಅಂಧಂತಮಸ್ಸಿಗೆ ತಮಸ್ಸಿಗೆ ಪಂಚಕಷ್ಟ ಅಂತ. ಪಂಚಕಷ್ಟೆ ಅತಿ ಕಷ್ಟೆ, ಅತ್ಯಂತ ಕಷ್ಟಕರವಾದ ಲೋಕ ಇದು. ಅಲ್ಲಿಗೆ ಹೋಗೋದಿಲ್ಲ, ಆ ನಿತ್ಯ ಸಂಸಾರ ತಪ್ಪಿದ್ದಲ್ಲ. ಇಲ್ಲಿ ಏನ್ ಹೇಳಿದಾಗಾಯ್ತು ಅಂತ ಪ್ರಶ್ನೆ. ಅದು ಪಾಸಿಟಿವ್ ದ್ವೇಷ, ಹಿಂದಿಂದು ಪಾಸಿಟಿವ್ ಭಕ್ತಿ, ಇದು ಇನ್ ಬಿಟ್ವೇನಿದು. ಈ ಕಡೆ ಭಕ್ತಿನೂ ಇಲ್ಲ ದ್ವೇಷನೂ ಇಲ್ಲ. ಯಾರು ಉದಾಸೀನ ಮಾಡ್ಕೊಂಡು ಬದುಕ್ತಾರಲ್ಲ ಅವ್ರಿಗೆ ಮೋಕ್ಷ ಇಲ್ಲ, ಅಷ್ಟು ಕಷ್ಟಪಟ್ಟು ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಉದಾಸೀನ ಮಾಡೋದು ಅಂದ್ರೆ ಏನು? ಇವತ್ತು ನಾವು ಮಾಡ್ತೇವಲ್ಲ ಅದೇ ಸರುಮೂಲ ಇದೆ, ಅಲ್ಲೇ ಇರಲಿ, ನಮ್ಮ ಮನೆಗೆ ಬರೋದು ಬೇಡ, ನಮ್ಮ ಮನೆ ಬರಲಿ, ನಮ್ಮ ತಲೆಗಂತೂ ದೇವರಾಣಿ ಬೇಡ, ಇವೆಲ್ಲ ಉದಾಸೀನ ಅಂತ ಕರೀತಾರೆ. ಟೆಕ್ಸ್ಟ್ ಬುಕ್ಕೇ ತಗೊಂಡಿಲ್ಲ, ಟೆಕ್ಸ್ಟ್ ಬುಕ್ ಓದೋದಿಲ್ಲ, ಆ ಗುಂಪದು ಒಂದು. ತುಂಬಾ ಜನಗಳು ಆಚಾರ ಶಾಸ್ತ್ರವನ್ನ ತೀರಾ ಕ್ಯಾಜುವಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಟೈಮ್ ಆದ್ರೆ ಓದೋಣ, ಟೈಮ್ ಆಗೋದೇ ಇಲ್ಲ ಅವನಿಗೆ. ಹಿಂದೆ ಟೈಮ್ ಆಗೋ ಚಾನ್ಸ್ ಇತ್ತು, ಟಿವಿ ಒಂದೇ ಚಾನ್ಸೇ ಇಲ್ಲ ಅದಕ್ಕೆ. ಇವ್ರ ಕಾಲ ಆಗ್ತಾರೋ ಅದಂತೂ ಉಗಿಯೋದಿಲ್ಲ, ಚಾನಲ್ ಜಾಸ್ತಿ ಆಗ್ತದೆ, ದಿವಸ ದಿವಸಕ್ಕೂ ಚಾನಲ್ ಜಾಸ್ತಿ ಆಗ್ತಾ ಇದೆ. ಅಂದಮೇಲೆ ಇವನು ಟೈಮ್ ಸಿಗೋದಿಲ್ಲ, ಅವನು ಓದೋದಿಲ್ಲ. ಕೊನೆ ಜೀವನ ಪೂರ್ತಿ ಇವನು ಆಚಾರ್ಯಗ್ರಂಥವನ್ನು ಓದ್ದೇ ಕೇಳದೆ ಹೋಗ್ತಾನಲ್ಲ, ಇನ್ನೇನು ಗತಿ ಆಗುತ್ತೆ ಅವನಿಗೆ? ಅವನು ಅಂಧಂತಮಸ್ಸಿಗೆ ಹೋಗೋದಿಲ್ಲ, ಮೋಕ್ಷಕ್ಕೂ ಹೋಗೋದಿಲ್ಲ, ನಿತ್ಯ ಸಂಸಾರಿಯಾಗಿರ್ತಾನೆ. ಇದೇ ಮಾತನ್ನ ಸುಮಧ್ವಿದಲ್ಲಿ ಹೇಳ್ತಾರೆ, ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಶೋಭನ ಭಟ್ರು ಉಪನ್ಯಾಸ ಮಾಡ್ತಾ ಇದ್ದಾರೆ ಪದ್ಮನಾಭತೀರ್ಥರು ಪೂರ್ವಾಶ್ರಮದೊಳಗೆ. ಅಪ್ರಮೇಯ ಮತಿ ಶಾಸ್ತ್ರ ಮೀದೃಶ್ಯಂ ಎಷ್ಟೆಜೆತ್ಯುಪನತಂ ಭುವಿ ಸುದುರ್ಲಭಂ. ಆಚಾರ್ಯರ ಅತ್ಯದ್ಭುತವಾದಂತಹ ಶಾಸ್ತ್ರ ಇದು. ಇದನ್ನ ಯಾವನು ಬಿಡ್ತಾನ ಓದುದೇನೆ, ಅವನು ಹೇಳಿದ ಎಂಥ ಮೂರ್ಖ ಇರಬೇಕು ಅವನು ಅಂತ. ಎಂಥ ಮೂರ್ಖ ಅವನು, ದೃಷ್ಟಾಂತ ಕೊಟ್ಟು ಹೇಳಿದ ಬಲಮುರಿ ಶಂಕ ಸಿಕ್ತಂತೆ, ಅದು ಬಿಸಾಕ್ಬಿಟ್ಟಂತ ಆ ಗುಂಪಿನವನು. ಬಲಮುರಿ ಶಂಕನ ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಬಲಮುರಿ ಶಂಕ ಯೂಸ್ಲೆಸ್ ಗೊತ್ತಿಲ್ಲ, ಲೋಕದಲ್ಲೇನೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಸರಿಯಾದ ಬಲಮುರಿ ಶಂಕ ಸಿಕ್ಕರೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಇವತ್ತು ಸಿಗೋದಲ್ಲ, ಕೋಟಾರಿ ಸಿಗೋದೆ ಭಾರಿ. ಎಷ್ಟು ಕೊಡ್ತಾ 10 ರೂಪಾಯಿಗೆ 20 ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ. ಸಾರಿಗಾಮ ಕೊಡ್ತಾರೆ 5 ರೂಪಾಯಿಗೆ, ಅದು ಮೇಲೆ ಹೊಟ್ಟ ಸಿಮೆಂಟ್ ಅಷ್ಟೇ. ತುಂಬಾ ದಿನ ತಂದಿದ್ದು ಅದು ಹೊತ್ಕೊಂಬಂದಿವೆ 4,000 ಅಂತ ಹೇಳ್ತಾರೆ, ಬರೀ ಸಿಮೆಂಟ್ ಅದು. ಆದ್ರೆ ನಿಜವಾದ ಸಾಲಿಗ್ರಾಮದ ಬೆಲೆ ಹೆಚ್ಚು, ಅದೇ ರೀತಿ ಅದಕ್ಕಿಂತ ಭಾರಿ ಬೆಲೆ ಬಾರದು ಬಲಮುರಿ ಶಂಕ. ಅದನ್ನ ಏನ್ ಮಾಡಿದಂತೆ, ಕೆಲಸಕ್ಕೆ ಬಾರದ ಬಿಸಾಕಿದ್ರೆ ಹೇಗಾಗುತ್ತ ಹಾಗ. ಎಷ್ಟೇ ತುಪನತಂ ಭುವಿ ಸುದುರ್ಲಭ, ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಬಲಮುರಿ ಶಂಕವನ್ನ ಹುಡುಕಿ ಹುಡುಕಿ ಆರಿಸಾರಿಸಿ ತಗೋಬೇಕದನ್ನ. ಅದನ್ನ ಬಿಸಾಕಿದ್ರೆ ಏನಾಗ್ತಾನೆ ಮನುಷ್ಯ? ಇಂಥ ಮಧ್ವಶಾಸ್ತ್ರವನ್ನೇ ಅವನು ಓದೋದಿಲ್ವಲ್ಲ, ಅವನ ಗತಿ ಹಾಳಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಆಚಾರ 37 ಗ್ರಂಥಗಳಲ್ಲಿ ಕೆಲವನ್ನಾದ್ರೂ ಓದೋಣ ಅಂತ ಅಂದ್ಕೊಂಡು ಎಷ್ಟು ಸುಖವಾಗಿರುತ್ತೆ. ಸುಧಾ ಓದಕ್ಕೆ ಬರೋದಿಲ್ಲ, ಬಿಟ್ಬಿಡಿ, ಮನವ್ಯಾಖ್ಯಾನ ಆಗೋದಿಲ್ಲ. ಸೂತ್ರ ಭಾಷೆ ಬೇಡ, ತತ್ವ ಸಂಖ್ಯಾನ ಓದಬಾರ್ದ ಕೊನೆ ಪಕ್ಷ, ತತ್ವ ವಿವೇಕ ಓದಬಾರ್ದ. ಎಷ್ಟು ಜನ ಓದ್ತಾರೆ ತತ್ವ? ಎಷ್ಟು ಗೊತ್ತಾ ಅದು? ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮಂಗಳ ಮಾಡ್ಬೋದು, ತತ್ವ ಸಂಖ್ಯಾನ ಒಂದೇ ದಿವಸಕ್ಕೆ ಮುಗಿಸ್ಬೋದು, ಗೊತ್ತಾಯ್ತಾ? ತತ್ವ ವಿವೇಕ ಒಂದೇ ದಿವಸಕ್ಕೆ ಓದ್ಬೋದು. ನಮ್ಮ ಜನ ಓದಬಾರದು ತೀರ್ಮಾನ ಮಾಡೋ ಏನು ಹೇಳ್ತೀರಿ? ಅದನ್ನ ಒಂದ್ಸತಿ ಓದಿ, ಎಷ್ಟು ಎಫೆಕ್ಟ್ ಕೊಡು, ಇಂಜೆಕ್ಷನ್ ದಿವಸ ಒಂದ್ಸತಿ ಚುಚ್ತಾನೆ, ಎಂಥ ಎಫೆಕ್ಟ್ ಕೊಡುತ್ತೆ ಗೊತ್ತಾ? ಪೋಲಿಯೋ ಡ್ರಾಪ್ಸ್ ಹಾಕ್ತಾರಲ್ಲ, ಒಂದೆರಡು ಸತಿ ಏನು ಡ್ರಾಪ್ ಲೋಟಗಟ್ಟೆ ಕುಡಿಸೋದಿಲ್ಲ, ಅದನ್ನ ಕೆಲವು ಡ್ರಾಪ್ಸ್ ಹಾಕ್ತಾರೆ ಅಷ್ಟೇನೆ. ಅಷ್ಟು ಡ್ರಾಪ್ಸ್ಗೆ ಜನ್ಮಪೂರ್ತಿ ಪೋಲಿಯೋ ಬರೋದಿಲ್ಲ ಅವನಿಗೆ, ಜನ್ಮಪೂರ್ತಿ ಟೈಫಾಯ್ಡ್ ಬರದಂತೆ ಕಾಪಾಡುತ್ತೆ. ಅದಕ್ಕೊಂದೆರಡು ಡ್ರಾಪ್ ಕಿವಿ ಬಾಯ ಕೊಡಲ್ಲ, ಕಿವಿಯಾಗಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಬಾಯ ಹಾಕೋದಿಲ್ಲ ತತ್ವಶಾಸ್ತ್ರ, ಮತ್ತೆ ಕಿವಿಯಲ್ಲಿ ಹಾಕೊಳ್ಳಿ ಸಾಕು. ಪಿಬತ ಭಾಗವತಂ ರಸಮಾಲಯಂ ಬದುಕೋದ ಅಂತ ಹೇಳ್ತಾರೆ. ನಮಗೆ ಈ ಡ್ರಾಪ್ಸ್ ಮಕ್ಕಳಿಗೆ ಹಾಕೊಳಕ್ ಬರೋದಿಲ್ಲ, ತಂದೆ ತಾಯಿ ಕರ್ಕೊಂಡೋಗಿ ಹಾಕಿಸ್ಬೇಕು ಪೋಲಿಯೋ ಡ್ರಾಪ್ಸ್ನ. ಮಗುಗೇನು ಗೊತ್ತೇ ಇರೋದಿಲ್ಲ, ಅದೇ ಕೆಲಸ ಇಲ್ಲಿ ತಂದೆ ತಾಯಿಗಳ ಮಾಡಬೇಕು. ಬನ್ನಯ್ಯ ವಾಯಸ್ತುತ್ಯವನ್ನು ಕೇಳ್ಕೊಂಡೋಗಿ ಬನ್ನೇ ಕರ್ಕೊಂಡು ಹೋಗ್ಬೇಕು. ಮುಂದೆ ಜೀವನದಲ್ಲಿ ಹಾಳಾಗೋದಿಲ್ಲ ಗೊತ್ತವರು. ಇವ್ರು ಬರ್ತಾರೆ ಸಿನಿಮಾ ಕಳಿಸ್ಬಿಡ್ತಾರೆ, ಮಕ್ಕಳು ಅದು ಪದಿತಿ ಆಗ್ತಾರೆ. ಮಕ್ಕಳು ಟಿ ವಿ ಮುಂದೆ ಕೂಡಿಸಿ ಬರ್ತಾರೆ, ಹಾಗೆ ಮಾಡಬಾರ್ದು. ಡ್ರಾಪ್ಸ್ ಹಾಕೊಳ್ಳೋದು ಮಕ್ಕಳಿಗೆ ಹಾಗೆ ಗೊತ್ತಿರೋದಿಲ್ವಲ್ಲ, ಶಾಸ್ತ್ರ ಕೇಳೋರು ಗೊತ್ತಿರೋದಿಲ್ಲ, ವಯಸ್ಸಾದ್ಮೇಲೆ ಗೊತ್ತಾಗ್ತದೆ, ಟೂ ಲೇಟ್ ಆಗಿಬಿಡ್ತದೆ. ಆಮೇಲೆ ಹಾಗೆ ಮಾಡಬೇಡಿ. ತತ್ವ ಸಂಖ್ಯಾನ ಒಂದು ತತ್ವಯೋಗಕ್ಕೆ ಕೇಳಿ ಸಾಕಂದ್ರೆ ನೀವು ಬಿಡ್ತೀರ ಆಮೇಲೆ ನೀವೇ ನೋಡಿ ಅಂತ ಹೇಳ್ತಾರೆ. ಒಂದ್ಸರ್ತಿ ಅಭ್ಯಾಸ ಆದ ಕಾಫಿ ಬಿಡ್ಲಕ್ಕಾಗೋದಿಲ್ಲ ಅವನಿಗೆ, ಒಂದು ಚಾ ಬಿಡ್ಲಕ್ಕಾಗೋದಿಲ್ಲ, ಮದ್ದು ಶಾಸ್ತ್ರ ಬಿಡ್ತಾನ. ತದ್ರ ಸಾಮೃತ ತೃಪ್ತಸ್ಯ ನಾಣ್ಯತ್ರಸ್ಯ ಧೃತಿ ಹಿ ಕ್ವಚಿತ್. ಅವರ ವಾಕ್ಯ, ಅವರ ಸಿದ್ಧಾಂತ, ಟೀಕಾರಾಯರ ಶೈಲಿ, ಆ ಮಾತು ಕೇಳ್ತಾ ಹೋದ್ರೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ ಅವರಿಗೆ, ಅಷ್ಟು ಅತ್ಯಪೂರ್ವವಾದ ಸಾಮರ್ಥ್ಯ ಅದಕ್ಕಿದೆ. ನೀವು ಬಿಡಿ ಮುಂದೆ ನಾವು ನೋಡ್ಕೋತೇವೆ ಅಂತ ಹೇಳ್ತಾರೆ. ಇನ್ನೂ ಹೇಳೋದಾದ್ರೆ ನೀವು ಬಿಡಿ ನಾವು ನೋಡ್ಕೋತೇವಾಯ್ತೋ ಇಲ್ವೋ, ಪ್ರಾಣದೇವರ ಕೈಯಲ್ಲಿ ಕೊಟ್ಟ ಮೇಲೆ ಪ್ರಾಣ ಸೇಫ್ ಅಂತಾಗಲಿಲ್ಲ ಆಗ ಅವನ ಕೈಲೆ. ಇನ್ನು ಯೋಚನೆ ಮಾಡಿದರೆ ಉದಾಸೀನ್ಯವನ್ನು ಮಾಡಬಾರದು, ಇಲ್ಲಿವರು ಪಂಚಕಟ್ಟು ಗುರಿ ಆಗ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿ ಸಮಾಧಾನ ಆಗಲಿಲ್ಲ, ಮತ್ತೆ ಹೇಳ್ತಾರೆ ಇನ್ನು ಸಮಸ್ಯೆ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೇವೆ ಅಂತ ಹೇಳ್ತಾರೆ. ಕ್ಷುತ್ ಕ್ಷಾಮಾನ್ ರೂಕ್ಷ ರಕ್ಷೋರ ನಖರ ನಖರ ಕ್ಷುಣ್ಣ ವಿಕ್ಷೋಭಿ ಸಾಕ್ಷಾನ್ ಆಮಗ್ನಾನ್ ಅಂಧಕೂಪೇ ಕ್ಷುರ ಮುಖ ಮುಖರೈಹಿ ಪಕ್ಷಿಭಿರ್ ವಿಕ್ಷತಾಂಗಾನ್ ಭೂಯ ಶೃಂಗೂತ್ರ ವಿಷ್ಟ ಕೃಮಿ ಕುಲ ಕಲೀಲೆ ತಕ್ಷಣ ಕ್ಷಿಪ್ತ ಶಕ್ತ್ಯಾದ್ಯಸ್ತ್ರೌ ರಾತಾರ್ಧಿತಾನ್ ತದ್ವಿಷ ಉಪಜಿಹತೆ ವಜ್ರಕಲ್ಪಾ ಜಲೂಕಾಹ. ಅಂಧ ಸಮಸ್ಯೆಯಲ್ಲಿ ಏನು ಕೊಡ್ತಾರೆ ಆಹಾರ ಅಂತ ಕೇಳಬೇಡಿ. ಕ್ಷುತ್ ಕ್ಷಾಮಾನ್ ಹಸಿವಿನಿಂದ ಸಾಯ್ಬೇಕು ಅವನು. ಒಂದು ಸಲ ಜೀವನದಲ್ಲಿ ಅವನು ಆಹಾರ ಇಲ್ಲವಂತೆ, ಮತ್ತೆ ಅಲ್ಲಿಗೆ ಹೋದ ಮೇಲೆ ಊಟದ ಹೆಸರಿಲ್ಲ, ಯಾವ ಒಂದು ಫುಡ್ಡಿನ ಹೆಸರಿಲ್ಲ, ಕ್ಷುತ್ ಕ್ಷಾಮಾನ್. ಹಾಗಾಗಿ ಹೋಗ್ಬಿಡ್ತಾರೆ. ಒಂದು ಏಕಾಚಿ ಒಂದ್ ದಿವಸ ಗೋಡಾಡಿರ್ತೀರಲ್ಲ, ಅಲ್ಲಿ ಪರ್ಮನೆಂಟ್ ಏಕಾಚಿ ಆಗುತ್ತೆ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಜನ್ಮದಲ್ಲಿ ಮತ್ತೆ ಅನ್ನ ಸಿಗೋದಿಲ್ಲ. ಅರ್ಥ ಮಾಡಬೇಕು, ಹರಿ ಪ್ರೀತಿಗೋಸ್ಕರವಾಗಿ ವ್ರತ ಮಾಡದೆ ಹೋದಾಗ ಎಷ್ಟು ಉಗ್ರ ಶಿಕ್ಷೆ ಕೊಡ್ತಾರೆ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿಯು ಸಾರುತ್ತಲಿದೆ. ಪುರಂದರದ ಎಚ್ಚರಿಸ್ತಾರೆ, ಘೋರ ನರಕ ತಪ್ಪದು ಎಂದು. ನಮ್ಮ ಮಕ್ಕಳು ತಿಂತ ಕೂತಿರ್ತಾರೆ, ಆನಂದವೇ ಆನಂದ. ನಮಗೆ ಯೋಗ ಇಲ್ಲ, ಅವರು ತಿನ್ಕೊಂಡು ಹೋಗಲಿ ಅಂತ ಕೂತಿರ್ತೆ. ನಮಗಂತೂ ಯೋಗ ಇಲ್ಲ, ಎಲ್ಲೋ ಕೇಳಿ ತಲೆ ಕೆಟ್ಟೋಗಿದೆ ನಮಗೆ. ಅವರಾದ್ರೂ ತಿನ್ಕೊಂಡು ಹೋಗ್ಲಿ, ಹೋಗ್ತಾ ನರಕಕ್ಕೆ ಹೋಗ್ತಾರೆ. ಅದನ್ನು ಯೋಚನೆ ಮಾಡಿ ಮಗನೇ, ಮಗ ಒಳ್ಳೆ ಜಾಂಡಿಸ್ ಆಗಿರ್ತದೆ, ಬೊಂಡ ತಿಂತ ಕೂತಿರ್ತಾನೆ, ಯಾವ ತಾಯಿ ಸಂತೋಷ ಪಡ್ತಾಳೆ, ಕಿತ್ತು ಬಿಸಾಕ್ತಾಳೆ. ಮೊದಲು ಬಿಟ್ಟುಬಿಡು ಅದನ್ನು, ನೀನು ಬದುಕಬೇಕು ಅಂದ್ರೆ ಬಿಡೋದು ಅಂತ ಹೇಳುತ್ತಾಳೆ. ಆದ್ರೆ ಏಕಾಚಿ ಬಂದು ತಾನೇ ಕೊಟ್ಬಿಡ್ತಾಳೆ, ಅದು ಪದಿತಿ ಆಗುತ್ತೆ. ಕೆಲವು ವಿಚಿತ್ರ ತಾಯಿಂದಿರ್ತಾರೆ. ಒಂದ್ ಕಡೆ ಹೋಗಿದ್ದೆ, ಫಸ್ಟ್ಲಾಸ್ ಅಡಿಗೆ ಮಾಡಿಬಿಟ್ಲ ಹಾಕಿ ಪುಣ್ಯಾತಿಗಿತ್ತೆ. ಮಕ್ಕಳಿಗೆ ಹೇಳಿದ್ಲು, ಏಕಾಚಿ ಅನ್ನ ಮುಟ್ಟೋದಿಲ್ಲ, ನೀವೇ ಬಡಿಸ್ಕೊಳ್ರಿ. ಎಂತ ಪ್ರಿನ್ಸಿಪಲ್ ಆಶ್ಚರ್ಯ, ಏಕಾಚಿ ಅನ್ನ ಮುಟ್ಟಬಾರ್ದು ನೀವು ಬಡಿಸ್ಕೊಳ್ಳಿ. ನೋಡಿದ ಏನು ಕೃತಾರ್ಥ ಬುದ್ಧಿ ಹಾಕಿ, ಆಶ್ಚರ್ಯ ಆಗೋಯ್ತು. ಅದು ಏಕಾಚಿ ಅನ್ನ ಮುಟ್ಟಬಾರದು ಅಂದ್ರೆ ಅಷ್ಟು ದೂರ ಇರಿ ಅಂತ ಹೇಳಿದ್ರೆ ಅಡಿಗೆ ಮಾಡಿ ಆಮೇಲೆ ಮುಟ್ಟಬಾರದು ಅಂತ ಅರ್ಥ. ಅದಕ್ಕೆ ನಿಜವಾಗ್ಲೂ ಎಂತ ಇನ್ನೂ ಕೆಲವರು ನೋಡಿದ್ದೇನೆ, ಅವರೆಲ್ಲ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಅವರೆಲ್ಲ ಓದಿದ ಮನೆಯವರು ನೆನಪಿರಲಿ, ಅವ್ರು ಸಾಮಾನ್ಯ ಇನ್ನರ್ ಪೀಪಲ್ ಅಲ್ಲ, ಗಡ್ಡ ವಿದ್ವಾಂಸರು. ಹೆಂಡತಿ ಮಾಡಿದ ಕೆಲಸ ಏನು ಗೊತ್ತಾ, ದಶಮಿ ದಿವಸ ಹುಚ್ಚಾಪಟ್ಟಿ ಜಾಸ್ತಿ ಮಾಡಿಬಿಡೋದು, ಏಕಾಚಿ ಬೆಳಿಗ್ಗೆ ಊಟ, ಏಕಾಚಿ ಅಡಿಗೆ ಮಾಡಬಾರದು, ಗೊತ್ತಾಯ್ತಾ? ಅಂದ್ರೆ ಹಲಸು ಜನ ತಿನ್ನಬೇಕು. ಇದು ಅಂದ್ರೆ ಯಾವ ತರ ಬುದ್ಧಿ ಓಡಿದೆ ಅಂತ ಕೇಳಿದ್ರೆ ಆ ತರ ಬುದ್ಧಿ. ಎರಡು ಗುಂಪದು, ಅದು ಅವತ್ತು ಅನ್ನ ಮಾಡಿ ಮುಟ್ಟದೇ ಇರೋದು, ಹಿಂದಿ ಜಾಸ್ತಿ ಮಾಡಿ ತಂದ್ರೆ ಇಡೋದು, ಇನ್ನೊಂದು ಗುಂಪು ಇರ್ತದೆ, ಅದು ವಿಚಿತ್ರ ಗುಂಪದು. ಅನ್ನಕ್ಕೆ ಸ್ವಲ್ಪ ಹೆಸರು ಬೇಳೆ ಅರಿಶಿನ ಪುಡಿ ಹಾಕಿಬಿಟ್ಟು ಹಸಿ ಅಕ್ಕಿ ಉಸಿರು ತಿರ್ಸ್ಬಿಡು. ಒಂದು ಎಷ್ಟು ಮೋಸ ಇರೋದು, ದೇವತೆಗಳು ಇನ್ನೂ ಜಾಸ್ತಿ ತಮಾಸೆ ಆಗ್ತಾರೆ, ಬಿಡೋದಿಲ್ಲ. ನಮ್ಮ ಕಣ್ಣಿಗೆ ಮಣ್ಣಾಗ್ತೀರಾ ಅಂತ ಹೇಳ್ತಾರಲ್ಲ ಆಟ ಇದು. ಇದೆಲ್ಲ ವಿಕೃತವಾದಂಥ ಆಚಾರಗಳು, ಹಾಗಿರ್ಲಕ್ಕೆ ಹೋಗಬಾರದು. ಒಂದು ದಿವಸ ಬಿಟ್ಟು ದೇವರಾಣಿ ಸಾಯಿದಿಲ್ಲ ಮನುಷ್ಯ, ಜಾಸ್ತಿ ಬದುಕ್ತಾನೆ. ಕ್ಷುತ್ ಕ್ಷಾಮಾನ್ ರೂಕ್ಷ ರಕ್ಷೋರ ನಖರ ನಖರ ಕ್ಷುಣ್ಣ ವಿಕ್ಷೋಭಿ ತಾಕ್ಷಾನ್. ಅಲ್ಲೆಲ್ಲ ಹೇಗೆ ಭ್ರಾಭ್ರ ಅಂತ ಅಲ್ಲಿ ಹೇಳಿದ್ರಲ್ಲ, ಭ್ರೂಬ್ ಅಂತ ಹೇಳಿದರು. ಆಮೇಲೆ ಉತ್ತಪ್ತ ಅತ್ಯುತ್ಕಟ ತುಟ್ ಹೇಳಿದರು. ಬರೀ ಕ್ಷುತ್ ಅಂತ ಹೇಳ್ತಾರೆ, ಬರೀ ಕ್ಷಕಾರದಿಂದ ಬರೀ ಕ್ಷಯ 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 ಅನ್ನಂತ ಮಸಿನ ತುಂಬ ಬರೀ ನಾಚನೆ ಅಂತ ಹೇಳ್ತಾರೆ. ಕ್ಷುತ್ ಕ್ಷಾಮಾನ್ ರೂಕ್ಷ ರಕ್ಷೋರ ದಖರ ರೂಕ್ಷ ರಕ್ಷ ಭಯಂಕರ ಕ್ರೂರ ರಾಕ್ಷಸಗಳು ಅವರ ರೂಕ್ಷ ರಕ್ಷೋರ ದಕ್ಷ ಒಂದು ರಥ ನಖರ ಅವರು ಹಲ್ಲುಗಳು ಅವರ ಉಗುರುಗಳು ಅವರಿಂದ ತುಂಡು ತುಂಡು ಮಾಡ್ತಾ ಇರ್ತಾರೆ. ಭಯಂಕರವಾದ ರಾಕ್ಷಸರು ತುಂಡು ತುಂಡು ಪೀಸ್ ಪೀಸ್ ಮಾಡಿ ಹಾಕ್ತಾ ಇರ್ತಾರೆ. ಕ್ಷುಣ್ಣ ವಿಕ್ಷೋಭಿ ತಾಕ್ಷಾನ್ ಅವರ ಕಣ್ಣು ಕಣ್ಣು ಕಿತ್ತೆಸಿತಾರಂತೆ, ಅಂಗಾಂಗ ಮುರಿದು ಹಾಕ್ತಾರಂತೆ, ಅಷ್ಟು ಹಿಂಸೆ ಪಡ್ತಾ ಇರ್ತಾರೆ. ವಿಕ್ಷೋಭಿ ತಾಕ್ಷಾನ್ ಆಮಗ್ನಾನ್ ಅಂಧಕೂಪೆ ಅಂಧಕೂಪದಲ್ಲಿ ಬಿದ್ದಿರ್ತಾರೆ, ಮುಳುಗೋಗಿರ್ತಾರೆ. ಆಮಗ್ನಾನ್ ಮುಳುಗೋಗ್ಬಿಟ್ಟಿರ್ತಾರೆ. ಮತ್ತೆ ಪೂಯ ಶೃಂಗೂತ್ರ ವಿಷ್ಟ ಕೃಮಿಕುಲ ಕಲೀಲೆ ಮಲದ ದೊಡ್ಡ ಗುಂಡಿಗಳು, ಮೂತ್ರದ ಗುಂಡಿಗಳು, ರಕ್ತದ ಮುಳುಗುಗಳು ಅದರಲ್ಲಿ ಬಿಸಾಕಿರ್ತಾರೆ. ವೈತರಣಿ ಕೃಮಿ ಹೋಯ್ದಾನ ಕೇಳಿದವರಿಗೆ ಅರ್ಥ ಆಗ್ತದೆ. ಬೇರೆ ಒಳ್ಳೆಯದ್ರ ಹೆಸರು ಕೂಡ ಅಲ್ಲಿಲ್ಲ. ಪೂಯ ಶೃಂಗೂತ್ರ ವಿಷ್ಟ ಕೃಮಿಕುಲ ಕಲೀಲೆ ತಕ್ಷಣ ಕ್ಷಿಪ್ತ ಶಕ್ತಿಯಾದ್ಯ ಅಸ್ತ್ರವು ರಾತಾರ್ಧಿತಾನ್. ಇದು ಸಾಲದ ಅನ್ನ ಹಾಗೆ ಶಕ್ತಿ ಬದಲಾದ ಆಯುಧ ಎಸಿತಾ ಇರ್ತಾರಂತೆ, ತಕ್ಷಣ ಒಂದಾದ್ರೂ ಎಸಿತಾ ಇರ್ತಾರಂತೆ. ಅವೆಲ್ಲ ಒಂದು ಚುಚ್ಚುಕತಾ ಇರುತ್ತೆ. ಇರೋ ವಾತಾವರಣ ಇಂಥದ್ದು, ಕ್ರಿಮಿಕೀಟಗಳ ಹಾವಳಿ, ಮೇಲಿಂದ ಶಸ್ತ್ರಾಸ್ತ್ರಗಳು, ರಾಕ್ಷಸರು ಹಲ್ಲು ಉಗ್ರಗಳಿಂದ ತುಂಡು ತುಂಡು ಮಾಡ್ತಾ ಇರ್ತಾರೆ. ಸಾಲದ ಅಂದಾಗ ವಜ್ರಕಲ್ಪಾಜಲೂಕಾಹ, ಜಿಗಣಿಗಳು ಬಂದು ರಕ್ತ ಇರ್ತಾ ಇರ್ತದೆ. ಮತ್ತೆ ಅದು ಅಂತಿದ್ದ ಜಿಗಣಿ ಅಲ್ಲ, ವಜ್ರಕಲ್ಪಾಹ, ವಜ್ರಕಲ್ಪವಾದ ಜಿಗಣಿಗಳು ರಕ್ತ ಇರ್ತಾ ಇರುತ್ತಂತೆ. ಇಮ್ಯಾಜಿನ್ ಮಾಡಿ, ಇದು ಒಂದು ಕ್ಷಣ ಅಲ್ಲ, ಮತ್ತೆ ಸ್ವಲ್ಪ ದಿವಸ ಅಲ್ಲ, ನಾನ್ ಸ್ಟಾಪ್ ಅದು. ಒಂದು ನಾನ್ ಸ್ಟಾಪ್ ಹಿಂಸೆ ಪಡುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಹಿಂದಿನಕಾಲದ ರಾಜ ಮಹಾರಾಜರುಗಳೆಲ್ಲ ತಮ್ಮ ಕೈಯಲ್ಲಿ ಸೆರೆ ಸಿಕ್ಕಂತಹ ಶತ್ರುಗಳನ್ನ, ಶತ್ರು ಸೈನಿಕರನ್ನ ಹೇಗೆ ಹಿಂಸೆ ಮಾಡ್ತಾರೆ ಅಂತ ಗೊತ್ತ ಅವರಿಗೆಲ್ಲ ಕೂಡ. ಮೈ ಮೇಲೆಲ್ಲ ಬೆಲ್ಲದ ಪಾಕ ಹಾಕಿಬಿಡೋದು, ಮೈ ಮೇಲೆ ಬೆಲ್ಲದ ಪಾಕ ಹಾಕಿಬಿಡೋದು, ಈ ಕಟ್ಟೆರಿವೆ ಅಂತ ಬರೋದು, ಅಂದು ಬಿಟ್ಟುಬಿಡೋದು. ಏನು ಹಿಂಸೆ ಗೊತ್ತಾ ಅದನ್ನ, ಬೆಲ್ಲದ ಆಚೆ ಬರೋದು ತಿನ್ನೋದು. ಅವೆಲ್ಲ ರಾಜರು ಆಕ್ಚುಲಿ ಮಾಡ್ತಿದ್ದ ಕೆಲಸಗಳು. ಬೇಟೆ ನಾಯಿ ಕೈಯಲ್ಲಿ ಜೀವಂತ ತಿನ್ನಿಸೋದು, ಕಟ್ಟಿಬಿಡೋದು, ಬೇಟೆ ನಾಯಿ ಬಿಟ್ಬಿಡೋದು, ಸುಲು ಸುಲು ತಿನ್ಬೇಕು ಅದನ್ನ. ಇವೆಲ್ಲ ಎಲ್ಲೋ ಅಲ್ಲ, ಭೂಲೋಕದ ಶಿಕ್ಷೆಗಳು, ಯಮಲೋಕ ಶಿಕ್ಷೆ ಆಗಿರ್ಬೇಕು ಲೆಕ್ಕ ಹಾಕಿ. ಭೂಲೋಕದ ಶಿಕ್ಷೆಗಳೇ ಎಷ್ಟು ಭಯಾನಕವಾಗಿದ್ದರೆ ಯಮಲೋಕದ ಶಿಕ್ಷೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಮನ್ಮೇಲೆ ನೋಡ್ತಿರ್ತಿರಲ್ಲ, ಪಾಕಿಸ್ತಾನದವ್ರು ಹೇಗೆ ಶೂಟ್ ಮಾಡ್ಕೊಂಡು ಹಾಕಿದ, ಎಷ್ಟೋ ದಿನಗಳನ್ನ ಪಾಪ ತುಂಡು ತುಂಡು ಮಾಡಿ ಹಾಕಿಬಿಟ್ಟು ಎಷ್ಟೋ ದಿವಸ ಅವಿ ಹಣ ಸಿಗ್ಬೇಕಾದ್ರೆ ಪಜಿ ತೆಗೆದವರೆಲ್ಲ ಕೂಡ. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾಗ್ಲೂ ಕೂಡ ನಾವು ಪಾಪಗಳನ್ನ ನಾವು ಮೋಕ್ಷಕ್ಕೆ ಹೋಗ್ತೇವೋ ಬಿಡ್ತೇವೋ. ತಮಸ್ಸೆಗಂತೂ ಹೋಗಬಾರ್ದು, ಆ ಒಂದು ಸಂಕಲ್ಪ ಮಾಡಬೇಕು ಫಸ್ಟ್. ತಮಸ್ಸೆಗೆ ಹೋಗಬಾರ್ದು ಅನ್ನೋ ಭಾವನೆ ಬಂದ್ರೆ ಅದು ಸರಿ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತೇನೋ, ವೈರಾಗ್ಯ ಬರಲಿ ಅಂತ ಹೇಳಿದ್ದಾರೆ. ಸಾಧನ ಅಧ್ಯಾಯದ ಮೊದಲ ಪಾದಕ್ಕೆ ವೈರಾಗ್ಯ ಪಾದ ಅಂತ ಹೆಸರು. ವಾಯುಸ್ಥಿತಿಯಲ್ಲಿ ಇತ್ತ ಈ ಶ್ಲೋಕ ಯಾಕೆ ಹೇಳಬೇಕು ಅಂದ್ರೆ, ನೋಡಿದ್ರೆ ಜುಗುಪ್ಸೆ ಆಗಾಗೆ ಭಯ ಆಗುತ್ತೆ. ಯಾಕೆ ಹೇಳಬೇಕು ಅಂದ್ರೆ, ಈ ಭಯ ಬಂದ್ರೆ ಭಕ್ತಿ ಬಲ ಶುರುವಾಗಲ್ಲ. ಆಮೇಲೆ ಭಯದಿಂದ ಭಯ ಭಕ್ತಿ ಅಂತ ಪದ ಉಪಯೋಗಿಸ್ತಾರೆ. ನರಕದ ಭಯ ದೇವರಲ್ಲಿ ಭಕ್ತಿ ಕನ್ವರ್ಟ್ ಆಗ್ತದೆ. ನರಕದ ಭಯ ವೈರಾಗ್ಯ ಪಾದ ಸಾಧನಾಧ್ಯಾಯದ ಮೊದಲ ಪಾದ, ಇಮಿಡಿಯೇಟ್ ಪಾದ ಭಕ್ತಿಪಾದ. ವೈರಾಗ್ಯ ಪಾದ ಭಕ್ತಿಪಾದ ಉಪಾಸನ ಪಾದ ಜ್ಞಾನಪಾದ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಜ್ಞಾನ ಭಕ್ತಿಗಳನ್ನ ಮೂಲವಾದದ್ದು ವೈರಾಗ್ಯವಾದ್ದರಿಂದ ವೈರಾಗ್ಯ ಇಲ್ಲದೆ ಹೋದರೆ ಯಾವ ಸಾಧನೆ ಮಾಡೋಕ್ಕಾಗೋದಿಲ್ಲ. ವೈರಾಗ್ಯ ಮೊದಲ ಮೆಟ್ಟಿಲು. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತ ವಿರಕ್ತನಾದವನಿಗೆ ಮಾತ್ರ ಬ್ರಹ್ಮಜ್ಞಾನಕ್ಕೆ ಅಧಿಕಾರನೇ ಹೊರತು ಇಲ್ಲಿಯವರಿಲ್ಲ. ಹಸಿದವನಿಗೆ ಅನ್ನ, ವಿರಕ್ತನಿಗೆ ಜ್ಞಾನ ನೆನಪಿರಬೇಕು. ಹಸಿದವನಿಗೆ ಅನ್ನ, ವಿರಕ್ತನಿಗೆ ಜ್ಞಾನ. ನೀವು ಪಂಚಭಕ್ಷ ಪರಮಾನ್ನ ಬಡಿಸಿರಿ, ಬಂಗಾರ ತಟ್ಟೆಯಲ್ಲಿರಿ, ಅದಕ್ಕೆ ವಜ್ರದ ಅಲಂಕಾರ ಮಾಡಿರಿ, ಹಸಿವಿಲ್ಲ, ತಿನ್ನಕ್ಕಾಗೋದಿಲ್ಲ. ಈಗ ತಟ್ಟೆ ಹೋಯ್ತಾರೆ ಹೊರತು ತಿನ್ನಕ್ಕಾಗೋದಿಲ್ಲ ಅವನು, ಯಾಕೆ ಹಸಿವಿಲ್ಲ ಅವನಿಗೆ. ಆದರೆ ಹಸಿವಿದ್ರೆ ಗಜ್ಜೆ ಬೇಕಾದ್ರೆ ತಿಂದುಬಿಡ್ತಾರೆ. ಅವತ್ತು ಹಸಿವು ಅಂದ್ರಿಂದ ವೈರಾಗ್ಯ ಅಂದ್ರೆ ಒಂದೇ. ಹಸಿವು ಅಂಬುದು ಪಾಸಿಟಿವ್, ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್. ಅದು ವೈರಾಗ್ಯ ಅಂದ್ರೆ ಹಾಕಿ. ನಮಗೆ ವೈರಾಗ್ಯ ಅಂದ್ರೆ ಏನಾಗಿದೆ ಗೊತ್ತಾ, ರಾತ್ರಾತ್ರೆ ಮನೆ ಬಿಟ್ಟು ಹೋಗ್ಬಿಟ್ಟ, ಬಹಳ ವಿರಕ್ತ ಅಂತ ತಿಳ್ಕೊತಾರೆ. ಅವ್ನು ಪರಾಯಣವಾದಿ, ಅವನು ಹೆಂಡತಿ ಮಕ್ಕಳು ಸಾಕಾದ್ರೆ ಓಡೋದು ಅಂತ ಅರ್ಥ. ಅವ್ನು ವಿರಕ್ತ ಅಲ್ಲ, ಅವನು ಎಸ್ಕೇಪಿಸ್ಟ್. ಅವನು ನಿಜವಾಗಲೂ ವಿರಕ್ತ ಅಂತ ಹೇಳಿದ್ರೆ, ಹಸಿದವನಿಗೆ ಅನ್ನನೇ ಬೇಕು ಬೇರೆ ಬೇಡ ಅಂತಾನಲ್ಲ, ಅವನು ಅವನು ಹಸಿದವನು ಹೇಗೋ, ವಿರಕ್ತಿ ಅಂದ್ರೆ ದೇವರೇ ಬೇಕು ಬೇರೆಯವರು ಬೇಡ ಅಂದ್ರೆ ಅದು ವಿರಕ್ತಿ. ಆ ದೃಷ್ಟಿಯಲ್ಲಿ ಅಂತ ವೈರಾಗ್ಯ ಬರೋದು ಯಾವಾಗ ಅಂದ್ರೆ, ತಮಸ್ಸಿನ ಬಗ್ಗೆ ಕೇಳಿದಾಗ, ದಿವಸ ವಾಯುಸ್ಥಿತಿ ಹೇಳ್ತಾ ಹೇಳ್ತಾ ಇದ್ದಾಗ ನಮಗೆ ಎಚ್ಚರಿಸ್ತಾ ಇರ್ತದೆ. ಓ ಇಂಥ ತಮಸ್ಸೆ ಇದೆ, ಅಲ್ಲಿ ಹೋಗಬಾರ್ದು, ತಮಸ್ಸೆ ಇದೆ ಹೋಗಬಾರ್ದು. ಅರಿಸಿದಾಗ ಏನಿಸ್ತದೆ ಗೊತ್ತಾ, ಮೇಲೆ ಹ್ಯಾ ಉಳ್ಕೋಬೇಕು ನಾವು ಅಂದ ತಕ್ಷಣ, ಮಾತರ್ಮೆ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀ ಮಾಶುದೇವ. ಈ ನೋಡಿ, ವೈರಾಗ್ಯ ಬಂತ, ಹಸಿವು ಬಂದ ಹೇಗೆ ಬರ್ತಾನಲ್ಲ, ಹಸಿವಿನಿಂದ ಭುಕ್ತಿ, ವೈರಾಗ್ಯದಿಂದ ಭಕ್ತಿ. ಭುಕ್ತಿ ದೇಹಕ್ಕೆ, ಭಕ್ತಿ ಜೀವಕ್ಕೆ ನೆನಪಿರಬೇಕು. ಭುಕ್ತಿ ಇಲ್ಲದವರ ದೇಹ ಇರೋದಿಲ್ಲ, ಭಕ್ತಿ ಇಲ್ಲದವರ ಜೀವ ಇರೋದಿಲ್ಲ. ಆದ್ರಿಂದ ಭಕ್ತಿ ಕೊಡಿ ಅಂತ ಲಿಂಬೇಟ್ ಲಿಂಕ್ ಬಂದ್ಬಿಡುತ್ತೆ. ಮಾತರ್ಮೇ ಮಾತರೀಶ್ವನ್, ಎಷ್ಟು ಆಸಕ್ತಿ ಬರುತ್ತೆ ಗೊತ್ತೇನು, ಅಮ್ಮ ಅಪ್ಪ ಅಂತ ಬರ್ತಾರೆ, ಮೊದಲು ಅಮ್ಮ ಅಂತ ಬರೋದು. ಮಾತರ್ಮೇ ಮಾತರೀಶ್ವನ್ ಉಪಯೋಗಿಸ್ಬೇಕಾದ್ರೆ ಕೂಡ ಮೊದಲು ಪಿತಃ ಅಂತ ಕರೆದಿಲ್ಲ. ಮಾತರ್ಮೇ ಮಾತರೀಶ್ವನ್ ಪಿತರ ತರುಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯಾನ. ಈ ಒಂದು ಶ್ಲೋಕಾರ ಕರೆಸಿ ಪರಿಪಕ್ಷ ವಾಯುಸ್ತುತಿಯಲ್ಲಿ ಮಕ್ಕಳಿಗೆ ಒಂದೊಂದನಾದ್ರೂ ಕರೆಸಿ ಬದುಕೋಗಿಬಿಡ್ತಾನೆ ಅವನು, ಬಿಡೋದಿಲ್ಲ. ಎಷ್ಟು ಸುಂದರ ಶ್ಲೋಕ, ಬೇಡ ಅಂದ್ರೆ ಮೇಲೆ ಕೂಡ ಅಂತ ಶ್ಲೋಕ. ಮಾತಃ ಮೇ ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಎಷ್ಟು ಭಕ್ತಿ ಬಗ್ಗೆ ಹೇಳ್ತಾರೆ ಅಂದ್ರೆ ಆ ಪರಮಾಶ್ಚರ್ಯ ಹುಟ್ಟಿರ್ತಕ್ಕಂಥ ಶ್ಲೋಕ ಅಂತ ತಿಳ್ಕೋ ಪಂಡಿತರು ಆಚಾರ್ಯ ನೇರ ಕೇಳ್ತಾ ಇದ್ದಾರೆ. ಸ್ವಾಮಿನ್ ಮಾತರ್ಮೇ ಮಾತರಿಶ್ವನ್, ವಾಯುದೇವರಿಗೆ ಮಾತರಿಶ್ವನ್ ಅಂತ ಹೆಸರವರಿ. ಮಾತರಿಶ್ವ ಮಾತರಿಶ್ವ ಅಂದ್ರೆ ವಾಯುದೇವರು, ಏನು ಅದಕ್ಕೆ ಅರ್ಥ ಅಂತ ಪ್ರಶ್ನೆ. ಮಾತಃ ಅಂತ ಹೇಳಿದ್ರೆ ಆಕಾಶ ಅಂತ ಅರ್ಥ. ಮಾತರಿ ಶ್ವಯತೆ ಇತಿ ಮಾತರಿಶ್ವನ್. ಆಕಾಶದಲ್ಲಿ ಯಾವಾಗಲೂ ವಿಹಾರ ಮಾಡ್ತಾರಂತೆ, ಗಾಳಿ ಓಡಾಡೋದಲ್ಲಿ ಆಕಾಶದೊಳಗೆ. ಗಾಳಿ ಆಕಾಶದ ಆಕಾಶಾದ ವಾಯು ಅಂತ ಕೇಳುತ್ತೇವೆ, ವಾಯು ಆಕಾಶ ಅಂತ ಕೇಳುತ್ತೇವೆ. ಮತ್ತೆ ಆಕಾಶದಿಂದ ಉತ್ಪತ್ತಿ, ಆಕಾಶದಲ್ಲಿ ಲಯ. ಸೊ ಗಾಳಿ ವಿಹಾರ ಮಾಡೋದು ಆಕಾಶದೊಳಗೆ, ಅದಕ್ಕೆ ವಾಯುದೇವರಿಗೆ ಮಾತರಿಶ್ವ ಅಂತ ಹೆಸರು. ಸ್ವಾರಸ್ಯ ಅಂದ್ರೆ ಹೊರಗಿನ ಅರ್ಥ ಅಲ್ಲ, ಒಳಗಿನ ಅರ್ಥ. ಆಕಾಶ ಅಂದ್ರೆ ವಿಷ್ಣು ಪಾದ, ಅದರಲ್ಲಿ ಯಾವಾಗಲೂ ವಿಹಾರ ಮಾಡ್ತಾರೆ. ಅದಕ್ಕೆ ವಾಯುದೇವರಿಗೆ ಮಾತರಿಶ್ವನ್ ಅಂತ ಹೇಳಿ, ಮಾತರಿಶ್ವ ಯಾವಾಗಲೂ ಸಿದ್ಧೇ ಭಾಗವತೇ ಧರ್ಮೇ ನಿರತೋ ಯ ದುರ್ಗೋದರ ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠ. ಆ ಅರ್ಥ ಕೊಳ್ಳಕ್ಕೆ ಮಾತರಿಶ್ವ ಅಂತ ವಾಯುದೇವರಿಗೆ ಹೆಸರಿದೆ, ಮಾತರಿಶ್ವನ್. ಇನ್ನೊಂದರ್ಥ ಮಾತರಿ ಅಂದ್ರೆ ವೇದಾದಿ ಶಾಸ್ತ್ರಗಳನ್ನ ತಾಯಿ ಅಂತ ಕರೀತಾರೆ. ವೇದಾದಿ ಶಾಸ್ತ್ರಗಳು ತಾಯಿ ಅಂದ್ರೆ ಸದಾಕಾಲ ಆಚಾರ ವಿಹಾರ ಮಾಡ್ತಾರೆ, ಅದಕ್ಕೆ ಅವರಿಗೆ ಮಾತರಿಶ್ವ ಅಂತ ಹೆಸರು. ಅಂದ್ರೆ ವೇದಾದಿ ಶಾಸ್ತ್ರಗಳಲ್ಲಿ ಸದಾ ವಿಹಾರ ಮಾಡುವವರು, ಮತ್ತೊಂದು ರೀತಿಯಲ್ಲಿ ಪರಮಾತ್ಮನ ಪಾದದಲ್ಲಿ ಸದಾ ಮಗ್ನರಾದವರು ಅಂತ ವಾಯುದೇವರೇ ನೀವು ನನಗೆ ತಾಯಿಯಾಗಿದ್ದೀರಿ. ಮಾತಃ ಮಾತರ್ ಮೇ ಮಾತರಿಶ್ವನ್, ಪಿತಃ ಎಲೈ ತಾಯಿಯೇ ಎಲೈ ತಂದೆಯೇ, ಡೈರೆಕ್ಟ್ ಸಂಬೋಧನೆ ಅವು, ಎಲೈ ತಾಯಿಯೇ ಎಲೈ ತಂದೆಯೇ ಎಲೈ ವಾಯುದೇವರೇ. ಪಿತಃ ಮಾತರ್ ಮೇ ಮಾತರಿಶ್ವನ್ ಪಿತಃ ಅತುಲ ಗುರೋ, ನಮ್ಮ ಗುರುಗಳು ನೀವು. ಹೇ ಅತುಲ, ಹೇ ಗುರೋ, ಹೇ ಅತುಲ ಗುರೋ, ಎರಡೀತಿ ಬರಲಿ. ಹೇ ಅತುಲ ಇನ್ಕಂಪೇರಬಲ್, ಹೇ ಅತುಲ, ಹೇ ಅತುಲ ಗುರೋ ಇನ್ಕಂಪೇರಬಲ್ ಗ್ರೇಟ್ ಟೀಚರ್ ವಾಯುದೇವರು. ಅತುಲ ಗುರೋ ಸ್ವಾಮಿನ್, ನಮ್ಮೆಲ್ಲರ ಸ್ವಾಮಿ ನೀವು. ಸರ್ವಾಂತರಾತ್ಮನ್, ಎಲ್ಲ ಕಡೆ ವಾಯುದೇವರಿದ್ದಾರೆ ನೆನಪಿರಬೇಕು. ವಾಯುದೇವರು ಹುಡ್ಕೊಂಡು ಎಲ್ಲೋ ಹೋಗಬೇಕಾಗಿಲ್ಲ, ಎಲ್ಲ ಕಡೆ ಇದ್ದಾರೆ, ನಮ್ಮ ಒಳಗಿದ್ದಾರೆ ವಾಯುದೇವರು. ಸ್ವಾಮಿನ್ ಸರ್ವಾಂತರಾತ್ಮನ್, ಈಗ ಸ್ವಾರಸ್ಯ ಗೊತ್ತಾಗುತ್ತೆ. ಎಲ್ಲದನ್ನು ವಾಯುದೇವರ ಮೂಲಕ ಯಾತಕ್ಕೆ ಅರ್ಪಿಸಬೇಕು ಅಂದ್ರೆ ಎಲ್ಲ ಕಡೆ ವಾಯುದೇವರು ಇರೋದ್ರಿಂದ ಎಲ್ಲ ಕಡೆ ಇಲ್ಲದ ಅವ್ರು ಎಲ್ಲ ಅರ್ಪಿಸಬೇಕಾಗ್ತಿರಲಿಲ್ಲ. ಅದು ಮಾತ್ರ ಮಾಡಿದ್ರೆ ಸಾಕು, ಸರ್ವಾಂತರಾತ್ಮನ ವಾಯುದೇವರಾದ್ದರಿಂದ ಏನೇ ಕೆಲಸ ಮಾಡಿದರೂ ಕೂಡ ಅದನ್ನು ವಾಯುದೇವರ ಮೂಲಕನೇ ಅರ್ಪಿಸಬೇಕೇ ಹೊರತು ಬೇರೆ ರೀತಿ ಅಪ್ಪಿಸ ಬರೋದಿಲ್ಲ. ಸರ್ವಾಂತರಾತ್ಮನ್ ವಾಯುದೇವರು ಒಳಗಿದ್ದಾರಾದ್ರಿಂದ ತುಂಬಾ ಜನ ಕೆಲವು ಜನ ಇರ್ತಾರೆ ವಾಯುಸ್ತುತಿಗೆ ಹೇಳ ಗಟ್ಟಿ ಹೇಳಕ್ಕಾಗೋದಿಲ್ಲ, ಅದಕ್ಕೆ ಬಿಟ್ಟುಬಿಟ್ಟೇನೆ ಅಂತ ಹೇಳಿದರೆ ವಾಯುದೇವರು ಒಳಗೆ ಇದ್ದಾರಲ್ಲ, ಏನು ಗುರುಗಬೇಡಿ ನೀವೀಗ. ಮನಸ್ಸಲ್ಲಿ ನಂಬಿಕೆ, ನಮಗಿಂತ ಜಾಸ್ತಿ ವಾಯುದೇವರಿಗೆ ಕೇಳಿಸುತ್ತಾದ್ರಿಂದಾಗಿನೇ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ. ವಾಯುದೇವರಿಗೆ ಮುಪ್ಪಿಲ್ಲ, ನೆನಪಿರಬೇಕು. ವಾಯುದೇವರಿಗೆ ಮುಪ್ಪಿಲ್ಲ, ಅಜರ ಸಂಸ್ಕೃತ ಪದ. ಯಾರ ಕ್ರಿಕೆಟ್ ಪ್ಲೇಯರ್ ಹೆಸರಾಗಿಬಿಟ್ಟಿದೆ ಅಜರ ಅಂದ್ಬಿಟ್ಟು, ಅಜರ ಅದು ಮುಪ್ಪಿಲ್ಲದವರು ಅಂತ ಹೇಳಿದ್ರು. ಶುದ್ಧ ಸಂಸ್ಕೃತ ಪದ ಅದು, ಮುಪ್ಪಿಲ್ಲದವರೇ. ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ, ನಿಮಗೆ ಮುಪ್ಪಿಲ್ಲ, ನಮ್ಮ ಮುಪ್ಪನ್ನು ಪರಿಹಾರ ಮಾಡ್ತೀರಿ. ಎಷ್ಟು ವಾಯುದೇವರ ವಯಸ್ಸಿದ್ದ, ಅವರಿಗೆ ಮುಪ್ಪಿಲ್ಲ, ನಮ್ಮ ಮುಪ್ಪನ್ನು ತೆಗಿತಾರೆ. ಅವರಿಗೆ ದುಃಖ ಇಲ್ಲ, ನಮ್ಮ ದುಃಖನ ತೆಗಿತಾರೆ. ಅಜರ ಈ ಮಾತನ್ನು ಅರ್ಥ ಮಾಡ್ಕೋಬೇಕು. ವಾಯುದೇವರಿಗೆ ಮುಪ್ಪಿಲ್ಲ, ಬ್ರಹ್ಮದೇವರಿಗೂ ಮುಪ್ಪಿಲ್ಲ. ನಮ್ಮ ಇದರ ಫೋಟೋದಲ್ಲಿ ಬ್ರಹ್ಮದೇವರನ್ನು ತೋರಿಸ್ತಾರಲ್ಲ ಸಿನಿಮಾ ನಾಟಕಗಳ ಫೋಟೋಗಳಲ್ಲಿ, ಹಣ್ಣು ಮುದುಕರು 50 ವರ್ಷ ಅಷ್ಟೇ ಪಾಪ ಅವರು ಇನ್ನೂ ಕೂಡ. ನಮ್ಮ ಜನನೇ 60-76 ಬಣ್ಣ ಹಚ್ಕೊಂಡು ಸಿನಿಮಾ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥದ್ದು ಬ್ರಹ್ಮದೇವರಿಗೆ ಎಷ್ಟು ಮುದುಕರು ಮಾಡಿರ್ತಾರೆ ಅಂದ್ರೆ ಆಶ್ಚರ್ಯ ಆಗಿಬಿಡುತ್ತಾರೆ. ಬ್ರಹ್ಮದೇವರು ಮುದುಕರಲ್ಲ, ಜಸ್ಟ್ 50 ಅಷ್ಟೇ ಅವರಿಗೆ. ಇನ್ನು 100 ವರ್ಷ ಆದರೂ ಮುದುಕರು ಆಗೋದೇ ಇಲ್ಲ ಅವರು. ಯಾತಕ್ಕೆ ಅಂದ್ರೆ ಅಜರ ಮುಪ್ಪಿಲ್ಲದವರು. ಹರಿಕಥಾಮೃತಾರದಲ್ಲಿ ಮಾತಾಡಿದ್ದಾರೆ, ನಿರುಪಮಾನಂದ ಆತ್ಮಭಾವ ನಿರ್ಜರ ಸುಭ, ನಿರ್ಜರ ಅಂದ್ರೆ ಮುಪ್ಪಿಲ್ಲದವರು ಅಂತ ಅರ್ಥ. ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣೀಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ನಿರ್ಜರ ಅಂದ್ರೆ ಒಂದೇ, ಅಜರ ಅಂದ್ರೆ ಒಂದೇ. ದೇವತೆಗಳಿಗೆ ಮುಪ್ಪಿಲ್ಲ, ವಾಯುದೇವರಿಗೆ ಯಾವಾಗಲೂ ಮುಪ್ಪಿಲ್ಲ, ಮೂಲದಲ್ಲೂ ಇಲ್ಲ ಅವತಾರ ರೂಪದಲ್ಲೂ ಇಲ್ಲ. ಅದಕ್ಕೆ ಮಧ್ವಿಜಯ ಓದಿದ್ರೆ ಗೊತ್ತಾಗ್ತದೆ, ಅನುಭವಿಸಿ ನೋಡ್ತಾರೆ ತಿರುಗೋಂಬಡಿತ ಆಚಾರ್ಯರು. ಆಚಾರ್ಯರಿಗೆ 3 ವರ್ಷದ ಕೂಸು ಆಚಾರ್ಯರು. ತಾಯಿ ಹೇಳ್ತಾಳೆ, ವಾಸುದೇವ ಈ ಹಾಲಿನ ಪಾತ್ರೆ ಮೊಸರಿನ ಪಾತ್ರೆ ಇದೆ, ಸ್ವಲ್ಪ ನಾನು ಒಳಗೋಗಿ ಒಳಗೋಗಿ ಬರ್ತೇನೆ, ನೋಡ್ಕೋತಾ ಇರು ಅಂತ ಹೇಳಿದರು. ಆಗಲಮ್ಮ ಅಂತ ಹೇಳಿದರು. ತಕ್ಷ ಸ್ವಲ್ಪ ಹೊತ್ತು ಬಿಟ್ಟು ಬಂದರು ಪಾಪ. ನೋಡ್ತಾರೆ ಹಾಲಿ ಮೊಸರಿನ ಪಾತ್ರೆ ಇಲ್ಲ, ಅಲ್ಲಿ 2 ದೊಡ್ಡ ಕಲ್ಲುಗಳು ಅದರ ಮೇಲೆ, ಇದ್ರ ಮೇಲೆ ಒಂದು ಹಾಸುಗಲ್ಲ, ಅದ್ರ ಮೇಲೆ ಒಂದು ಹಾಸುಗಲ್ಲ. ವಾಸುದೇವ ಎಲ್ಲೋ ಹಾಲು ಮೊಸರು ಪಾತ್ರೆಗಳು ಅಂತ ಕೇಳಿದರೆ, ಅಮ್ಮ ಏನಾದ್ರು ನೋಡ್ಕೋತಾರೋ ಅಂತ ಹೇಳಿದೆಯಲ್ಲ, ನಾನು ಬೇರೆ ಕೆಲಸ ಇತ್ತು, ಏನು ಬರಬಾರದು, ಮುಚ್ಚಿಟ್ಬಿಟ್ಟಿದೆ ಅಂತ ಹೇಳಿದರೆ ಮುಚ್ಚಿಟ್ಬಿಟ್ಟಿದ್ದಾರೆ. ದೊಡ್ಡ ಹಾಸುಗಲ್ಲುಗಳು, 40 ದಿವಸಕ್ಕೆ 40 ದಿವಸ ಅಲ್ಗಾಸಕ್ಕೆ ಬರಲ್ಲ ಅವನ್ನ. 3 ವರ್ಷದ ಮಗುವಿಗೆ ಅಂತ ಶಕ್ತಿ ಇತ್ತು ಆಚಾರ್ಯ. ನಮ್ಮಲ್ಲಿ ಹಾಗಲ್ಲ, ಮೊದಲು ಶಕ್ತಿ ಇಲ್ಲ, ಆಮೇಲೆ ಶಕ್ತಿ ಹೋಗಿದೆ. 2 ನಮ್ಮ ಕೇಸು, ಸಣ್ಣವರಿಂದ ಶಕ್ತಿ ಇಲ್ಲ, ದೊಡ್ಡವರಾದ ಶಕ್ತಿ ಹೋಗಿದೆ ಅಷ್ಟೇ. ಆಚಾರ್ಯ ಶಕ್ತಿ ಇಲ್ಲ ಅಲ್ಲ, ಹುಟ್ಟದಲ್ಲಕ್ಕೆ ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಭೀಮನಾಗಿದ್ದ 10 ದಿವಸದ ಮಗು ಶತಶೃಂಗ ಪರದನ್ನು ಸಿಡಿ ಹಾಕಿಬಿಡ್ತಾರೆ. ಹನುಮಂತ 15 ದಿವಸದ ಕೂಸು ಸೂರ್ಯಮಂಡಲಕ್ಕೆ ಹಾರ್ತಾರೆ. ಸೊ ವಯಸ್ಸಿನ ನಿಮಿತ್ತ ಶಕ್ತಿ ವ್ಯತ್ಯಾಸ ಅವರಿಗಿಲ್ಲ. ಆಮೇಲೆ ಆಚಾರ್ಯರಿಗೆ ಸುಮಾರು 50 ವರ್ಷ 2ನೇ ಬದೆ ಯಾತ್ರೆ ಹೊರಟಿದ್ದಾರೆ. ಆ ವಿಚಿತ್ರ ಪ್ರಸಂಗ ನಡೀತಾ ಇದೆ. ಶಿಷ್ಯರೆಲ್ಲ ಅದು ಒಂದ್ಸತ್ತು ಅನ್ಕೊಂಡ್ರಂತೆ, ಆಚಾರ್ಯರು ಸ್ವಲ್ಪ ವಯಸ್ಸಾಗಿದೆ ಈಗ, ಅವರೇ ಸೀನಿಯರ್ ಮೋಸ್ಟ್, ಅದರೊಳಗೆ ಜೀವಕ್ಕೆ ಸೀನಿಯರ್ ಮೋಸ್ಟ್ ಅವರು, ಆ ಗುಂಪಿನವರು ಸೀನಿಯರ್ ಮೋಸ್ಟ್, ಉಳಿದವರು ಸಣ್ಣ ಚಿಕ್ಕವರು ಇದ್ರು. ಅವ್ರ ಶಕ್ತಿ ಕಡಿಮೆ ಆಗಿರ್ಬೇಕು ಬಹುಶಃ. ಒಳ್ಳೆ ಪಾಂಡಿತ್ಯ ಜೋರಾಗಿದೆ, ಆದ್ರೆ ಸ್ವಲ್ಪ ವಯಸ್ಸಾಗಿದೆ ಅಂತ ಮಾತಾಡ್ಕೊಂಡು ಆಚಾರ ನೋಡಿದ್ರಂತೆ, ಬರಿ ಅಂತ ಕರೆದ್ರಂತೆ. ಅಲ್ಲಿ ಸ್ವಲ್ಪ ಅವ್ರಿಗೆ ಭಯ ಆಯ್ತು, ನಾವು ಕೇಳ್ಕೊಂಡ್ಬಿಡ್ತೇವೆ ಸರ್ವಾಂತರ ಆತ್ಮನ್ ಮಾತು ಕೇಳ್ಕೊಂಡ್ಬಿಟ್ಟಿದ್ರು. ಒಳಗಿನ ಮಾತು ಅವ್ರಿಗೆ ಆಗ್ಲೇ ಲಕ್ಷ ಬಂದಿರಂತೆ, ನೀವೇನಂದಿರಿ, ನನಗೆ ವಯಸ್ಸಾಗಿದೆ, ನಿಮ್ಗೆ ಹುಡುಗರಾಗಿದ್ದೀರ, ಅದಲ್ಲೂ ಯಾಕೆ ಸುಮ್ಮನೆ ಮಾತು, ಬರೀ ಫೈಟಿಂಗ್ ಅಂತ ಕರೆದ್ರು. ಶಿಷ್ಯರು ಫೈಟಿಂಗ್ ಕರೀತಾರೆ, ಇವತ್ತು ಅವರೇ ಬರ್ತಾರೆ, ಅವರಿಗೆ ಕರಿಬೇಕಾಗಿಲ್ಲ ಅಂತ ಕಾಲ ಇದು. ಲಕ್ಷ ಬಂದ್ರಂತೆ, ಬಂದುಬಿಟ್ಟು ಯುದ್ಧ ಶುರುವಾಗಬೇಕೀಗ. ಅವ್ರು ಹೇಳ್ತಾರೆ, ನೋಡಿ 15-20 ಜನ ಇದ್ದೀರಿ, ಒಳ್ಳೆ ಹೀಗಿದ್ದಾಗಿದ್ದೀರಿ. ಆಚಾರ ಶಿಷ್ಯರು ಅಂದ್ರೆ ಪಾಕೇ ಪಾಕೇಕ ಪಂಡಿತ ಇದ್ದಾಗ, ಫಿಸಿಕಲಿ ಸ್ಟ್ರಾಂಗ್, ಮೆಂಟಲಿ ಭಾರಿ ಸ್ಟ್ರಾಂಗ್ ಅವರು. ನಮ್ಮೇಲೆ ಬರಬೇಕು. ಆಮೇಲೆ ನಲಗುದ್ದ ಮಾಡಬಾರ್ದು, ಮತ್ತೆ ಗುರುಭಕ್ತಿ ಸುಮ್ಮನೆ ತೋರಿಸಕ್ ಹೋಗಬಾರ್ದು, ಪೂರ್ತಿ ಹೆಸರು ಉಪಯೋಗಿಸ್ಬೇಕು ನೀವೀಗ. ಇಲ್ಲದ ಹೌದು ಗುರುದ್ರೋಹಗಳಾಗ್ತೀರಿ ಅಂದ್ರೆ ಯಾವ ಗ್ರಹಚಾರ ಬಂತು ಅನ್ಕೋತ ಏನೋ ಅನ್ಕೊಂಡು ಏನೋ ಆಗ್ಬಿಡ್ಬೇಕಾ ಆಯ್ತು. ನಿರ್ವಹ ಇಲ್ಲ, ಅಷ್ಟು ಜನ ಆಚಾರ್ಯ ಬಿದ್ದರಂತೆ. ಬಿದ್ದಿದ್ದಷ್ಟೇ ಗೊತ್ತು, ಅದನ್ನ ನೆನಕ್ ಬಿದ್ದಿದ್ದೆ ಗೊತ್ತು ಅವರಿಗೆ. ಕೈ ಆಚಾರ ಬೀಳಿಸಿ ಹೇಳಿದ್ರೆ ಸನ್ಯಾಸನ ಬಿಟ್ಟಿಲ್ಲ, ಮತ್ತೆ ಹೀಗಿಟ್ಟಿದ್ದಾರೆ. ಅವ್ರು ಹೊಡ್ಕೊತಿದ್ದಾರೆ ಒಂದು ಸವಿನೇ ಸ್ವಾಮಿನ್ ಸೌಮೇರವಂ ಗೌರವ ಭಾವ ಹಂತಿ ತವಾಂಗ ಮಂಗಾಂಗುಲಯಶ್ಚ ನೋಂಗೆ ಪುರಾವಿನಶ್ಚಾವ ಹಿತೋದಯಾನೋ. ಸ್ವಾಮಿ ನಿಮ್ಮ ಉಗುರು ನಿಮ್ಮ ಬೆರಳು ನಮ್ಮ ಮೇರು ಪರಾಧೀತ ಆಗಿಬಿಟ್ಟಿದೆ ಅಂದಮೇಲೆ ದಯವಿಟ್ಟು ಕ್ಷಮಿಸ್ಬೇಕು, ತಪ್ಪಾಯ್ತು, ಬೇಕು ಕೈ ತೆಗೆದು ಸತ್ತ ಬಿಡ್ತೇವೆ ಅಂತ ಹೇಳಿದ್ರಂತೆ ಆಚಾರ್ಯರಿಗೆ. 50 ವರ್ಷಕ್ಕೂ ನೋ ಚೇಂಜ್ ಅಟ್ ಆಲ್. 75-76 ವರ್ಷ ಕಳಸತ್ ಓಡಾಡ್ತಾ ಇದ್ದಾರೆ. ನೋಡಿದ್ರು ದೊಡ್ಡ ಬಂಡೆನ, ಯಾಕೆ ಬಂಡೆ ಒಯ್ದು ಇಡಲಿಲ್ಲ ಅಂತ ಕೇಳಿದರು. ಯಾಕೆ ಬಂಡೆ ಇಡಲಿಲ್ಲ ಭದ್ರಾದಿ ಮಧ್ಯೆ ಅಂತ ಕೇಳಿದರೆ, ಸ್ವಾಮಿ 1000 ಜನ ಪ್ರಯತ್ನ ಪಟ್ವಿ, ಅಲುಗಾಡಿಸೋಕ್ಕೂ ಆಗಲಿಲ್ಲ, ಅದನ್ನ ಅದಕ್ಕೆ ಬಿಟ್ಟುಬಿಟ್ವಿ, ಸುಮ್ಮನೆ ಆಗಲಿಲ್ಲ. ಭೀಮಸ್ತೇಜಿ ಹಯತತೆ ನಯೇನ್ ನವಾಯಿತಿ, ಭೀಮ ಭೀಮ ಅಂತ ಭಾರಿ ಹೇಳ್ತಾರೆ, ಆತನ ಕೈಲೂ ಆಗುತ್ತಿತ್ತೋ ಇಲ್ಲೋ ಅಂದು ಬಿಟ್ಟರು. ಅವರೇ ಭೀಮ ಕೇಳಬೇಕಾ, ತಮ್ಮ ಹೆಸರೇನೋ ಬಿಡೋದಿಲ್ಲ. ಭೀಮನ ಏನಾದ್ರೆ ಬಿಟ್ಟು ಹೋಗೋದೆ ಪಾಪ, ಆ ಕ್ಷಣ ಇಡೀ ವಾಯುಸ್ತುತಿ ಹೇಳಿದ್ರೆ ಎಷ್ಟೇ ಪೆಟ್ಟಾಗ್ಬೋದು. ಬರೀ ಭೀಮ ಅಂದಿದ್ದಕ್ಕೆ ತೋರಿಸ್ತಾರಲ್ಲ, ಇಡೀ ವಾಯುಸ್ತುತಿ ಹೇಳಿದ್ರೆ ಏನಾಗ್ಬೋದು ಯೋಚನೆ ಮಾಡಿ. ತಕ್ಷಣ ಬಂದು ಒಂದೇ ಕೈಯಿಂದ ಹೆಚ್ಚಿದ್ರು ಅಂತಂದ್ರೆ 75 ವರ್ಷ ಕೋಲ್ ಇದ್ರೆ ಜಾರಿ ಹೋಗುತ್ತೆ ಕೆಳಗಡೆ ಅಂತ ವಯಸ್ಸು. ಕೋಲ್ ಹಿಡ್ಕೊಂಡು ಬರೋದಿಲ್ಲ ಮನುಷ್ಯನಿಗೆ, ಒಂದೇ ಕೈಯಲ್ಲಿ ಮೇಲೆ ಕೆತ್ತಿದ್ರಂತೆ. ಎರಡು ಕೈಯಲ್ಲ ಎತ್ತಿ ತತ್ರಾಪಿ ನಿಧಿತ ತಯಾಚ ಸೂಚ್ಯ ತೇಲಂ ಅಲ್ಲಿ ತಂದಿಟ್ರಂತೆ. ಹ್ಯಾ ಗೊತ್ತಾ, ಕಟ್ಪಟ್ಟಲ್ಲ ನಿನ್ನೇ ತಾಮ್ ಗಿರಿಮಿವ ವಾನರೀಕೃತಾತ್ಮ. ಸಂಜೀವನ ಪರ್ವತ ಒಂದೇ ಕೈಯಲ್ಲಿ ತಂದ್ರಲ್ಲ, ಆ ರೀತಿ ಒಂದೇ ಕೈಯಲ್ಲಿ ತಂದಿಟ್ಟು ನೋಡಿದ್ರೆ ಸರಿ ಹೋಯ್ತಾ ಅಂತ ಕೇಳಿದ್ದ. ಅದು 75 ವರ್ಷಕ್ಕೂ ನೋ ಚೇಂಜ್. ಅಷ್ಟೇ ಅಲ್ಲ, ಅವರಿಗೆ ಎಂದೂ ವಯಸ್ಸೇ ಆಗೋದಿಲ್ಲ. ಇದರ್ಥ ಮಾಡಿಕೊಂಡ್ರೆ ವಾಯುದೇವರು ವಯಸ್ಸಾದವರು ಅಂತ ಯಾರು ತಿಳ್ಕೊಂಡ್ರೆ ಅವರಿಗೆ ಕಲ್ಪನೆ ಗೊತ್ತಿಲ್ಲ. ಅಜರ ಅವರು ಸ್ತೋತ್ರ ಮಾಡಿದರೆ ಜನಹಿತಃ ಜನ್ಮ ಮೃತ್ಯಾಮಯಾನ, ಯಾರು ಪ್ರಾಣಾಯಾಮ ಮಾಡ್ತಾರಲ್ಲ ಅವ್ರ ವಯಸ್ಸೇ ಹೆಂಗಾಗ್ತಾರಂತೆ. ಇನ್ನು ಅವ್ರಿಗೆ ಕೇಳಬೇಕು ಪ್ರಾಣದೇವರು. ಆ ದೃಷ್ಟಿಯಿಂದ ಪ್ರಾಣಾಯಾಮದ ಹಿನ್ನೆಲೆಯಲ್ಲಿ ಫಿಸಿಕಲ್ ಪ್ರಾಣಾಯಾಮನೇ ಶಕ್ತಿ ಕೊಟ್ಟರೆ ವಾಯುಸ್ತುತಿಯ ಪ್ರಾಣಾಯಾಮ ಎಷ್ಟು ಶಕ್ತಿ ಕೊಡ್ತದೆ ಯೋಚನೆ ಮಾಡಬೇಕು. ಆದ್ದರಿಂದ ಆಚಾರ್ಯರೇ ಸರ್ವಾಂತರಾತ್ಮರು. ಇದೇ ರೀತಿ ಸರಸ್ವತಿ ಭಾರತೀಯರಿಗೂ ವಯಸ್ಸಾಗದೆ ನೆನಪಿರಬೇಕು, ಅವರಿಗೂ ವಯಸ್ಸಾಗೋದಿಲ್ಲ, ಅವರು ಜೀವನ ಪೂರ್ತಿ ಒಂದೇ ರೀತಿ ಇರ್ತಾರೆ. ಹಿಂದೆ ಹೇಳಿದ್ದೇನೆ, ನೆನ್ಪಾಡ್ಕೋಬೇಕಷ್ಟೇನೆ. ದ್ರೌಪದಿ ದೇವಿ ವಿರಾಟನಗರದಲ್ಲಿದ್ದಾರೆ, ಕೀಚಕ ರೋಡಿ ಭೂಷಿಸಿಬಿಡ್ತಾರೆ. ಎಲ್ಲರಿಗೆ ಕತೆ ಗೊತ್ತು, ತುಂಬಾ ಜನ ಗೊತ್ತಿಲ್ಲ ವಯಸ್ಸು ಎಷ್ಟು ಗೊತ್ತು. ದ್ರೌಪದಿ ವಯಸ್ಸಾಗ ಯಾರು ಯೋಚನೆ ಮಾಡಿಲ್ಲ, 60 ದಾಟಾಗಿತ್ತು ನೆನಪಿರಬೇಕು. 60 ದಾಟಿದವನ ಸುಂದರಿ ಅಂತ ಯಾರು ಕರೆಯೋದಿಲ್ಲ, ವೃದ್ಧೆ ಅಂತ ಕರೀತಾರೆ ಅಷ್ಟೇ. ಅವರು ಹೇಗಿದ್ರಂತ ದ್ರೌಪದಿ ದೇವಿ ಗೊತ್ತೇನೋ, ಆ ಊರಿನ ಜನಗಳೆಲ್ಲ ಗಿಡ ಮರಗಳು ಬಾಗ್ತಾ ಇದ್ದ ದ್ರೌಪದಿ ಕರೆ, ಗಿಡ ಮರಗಳು ದಾಟಡಿ ಬಾಗ್ತಾ ಇದ್ವಂತ. 60 ವರ್ಷಕ್ಕೆ ನೋ ಚೇಂಜ್ ಅಂತ ಹೇಳಿದ ಮೇಲೆ ಸ್ತ್ರೀ ರುಜಿಗಳಿಗೂ ದೇಹದಲ್ಲಿ ವ್ಯತ್ಯಾಸ ಇಲ್ಲ ಅಂದ್ರೆ, ಪುರುಷ ರುಜಿಗಳಿಗಿಲ್ಲ, ಅವರಿಗೂ ಇಲ್ಲ. ಯಾಕೆಂದ್ರೆ ಪ್ರಾಕೃತ ದೇಹ ಸಂಬಂಧ ಆಗಿರುತ್ತೆ ಗೊತ್ತ ಅವರಿಗೆ, ದಗ್ಧ ಪಟಾಯಮಾನ, ಲೀಸ್ಟ್ ಕಾಂಟ್ಯಾಕ್ಟ್ ಆದ್ರಿಂದ ಚೇಂಜ್ ಆಗೋದೇ ಇಲ್ಲ. ನಮ್ಮಲ್ಲೂ ಸ್ವಲ್ಪ ಯೋಚನೆ ಮಾಡಿ, ಹತ್ತಿ ಬಟ್ಟೆ ಬರಬೇಗ ಮಡಿಕೆ ಆಗುತ್ತೆ, ರೇಷ್ಮೇಲೆ ಆಗೋದಿಲ್ಲ, ಅದೇ ಉಲ್ಲಂಘನೂ ಆಗೋದಿಲ್ಲ. ಕೆಲವೊಂದು ಜನ್ಮ ಪೂರ್ತಿ ಅವನ್ನ ಹಾಕೊಂಡ್ರೆ ನಡೀತು, ಅಷ್ಟು ಬಿಟ್ಟು ದಾವಣಿ ಅಂತ ಒಗೆದೇ ಇಲ್ಲ ಕೆಲವರು. ಪಾಪ ತಗೊಂಡು ದಿವಸದ ಕೃಷ್ಣಾರ್ಪಣ ಆಗೋಗಿ ಹಾಗೆ ಇರ್ತದೆ ಅಂದ್ರೆ, ಆ ಗಟ್ಟಿನೂ ಇರ್ತದೆ, ಅದಕ್ಕೆ ಮೈಲಿಗೆ ಆಗದಂತೆ ಇರೋ ಸಾಮರ್ಥ್ಯ ಇದೆ, ಮತ್ತೆ ಮಡಿಕೆ ಗಿಡಿಕೆ ಆಗೋದಿಲ್ಲ. ಹೇಗೆ ದೇಹ ಅಂದ್ರೆ ಏನು ಗೊತ್ತಾ, ವಸ್ತ್ರ ಅಷ್ಟೇ. ವಾಸಾಂಶ ಜೀರ್ಣಾನಿ ಯಥಾವಿಹಾಯ, ಭಗವಂತ ಹೇಳ್ತದೆ ದೇಹ ಅಂದ್ರೆ ವಸ್ತ್ರ ಇದ್ದಾಗೆ. ರುಜುಗಳ ದೇಹ ಅಂದ್ರೆ ಅಂಥ ಒಂದು ಸೂಪರ್ ಕ್ಲಾತ್ ಅದು, ಒಂದು ಏನ್ ಮಾಡಿದ್ರು ಪಳಿ ಆಗೋದಿಲ್ಲ, ವಯಸ್ಸಾಗೋದಿಲ್ಲ. ಇವತ್ತು ಹಳೇದಾಯ್ತು ಅಂತ ಹೇಳಿ ನಾವು ಹತ್ತಿ ಬಟ್ಟೆ ಬಿಸಾಕ ಹಾಗೆ, ಬೇರೆ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಹೇಗೆ ಬಿಸಾಕೋದಿಲ್ವಲ್ಲ ಆ ಥರ. ಇನ್ನು ನೋಡಿ ಲೋಹ ಇದೆ, ಕಬ್ಬಿಣ ಹಳೇದಾದ್ರೆ ತುಕ್ಕಿಡಿಯುತ್ತೆ, ಬಂಗಾರ ಇನ್ನೂ ಆಂಟಿಕ್ ವ್ಯಾಲ್ಯೂ ಬರುತ್ತೆ ಬಂಗಾರಕ್ಕೆ. ಬಂಗಾರ ಹಳೆ ಬಂಗಾರ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಆ ಅರ್ಥದಲ್ಲಿ ವಾಯುದೇವರ ದೇಹ ಅಂದ್ರೆ ಶುದ್ಧ ಸ್ವರ್ಣ, ಅಂತ ಚಿನ್ನ ಎಲ್ಲೂ ಸಿಗೋದಿಲ್ಲ, ಅಂತ ಚಿನ್ನದ ದೇಹವಾದ್ದರಿಂದ ಅವರಿಗೆ ಮುಪ್ಪಿಲ್ಲ. ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ ಈ ಸ್ತೋತ್ರ ಮಾಡಿ ಗೋವಿಂದೇ ದೇಹಿ ಭಕ್ತಿಂ, ನಮಗೇನು ಕೊಡಬೇಕು ಗೊತ್ತಾ, ಗೋವಿಂದನಲ್ಲಿ ಭಕ್ತಿಯನ್ನು ಕೊಡಿ, ಭವತಿ ಚ ಭಗವನ್ ನಿಮ್ಮಲ್ಲೂ ಭಕ್ತಿಯನ್ನು ಕೊಡಿ. ಇಷ್ಟು ಹೇಳಿ ಎಂಥ ಭಕ್ತಿ ಕೊಡಬೇಕು ಅಂತ ಹೇಳ್ತಾರೆ. ಭಕ್ತಿಯ ಡೆಫಿನೇಷನ್ ನೋಡ್ಬೇಕಂತೆ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭ್ರತೀಂ ಶಾಶ್ವತೀಂ ಆಶು ದೇವ ಭವತಿ ಜ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭ್ರತೀಂ ಶಾಶ್ವತೀಂ. 6 ವಿಶೇಷಣ ಹಾಕ್ತಾರೆ, ಇಂಥ ಭಕ್ತಿಯನ್ನು ನಮಗೆ ಕೊಟ್ಟುಬಿಡಿ. ಭಕ್ತಿ ಏನು ತಿಳ್ಕೋಬೇಕಾದ್ರೆ ಇಂಥ ಗ್ರಂಥ ಓದಬೇಕು. ವಾಯುಸ್ತುತಿಯಲ್ಲಿ ಭಕ್ತಿಯ ಲಕ್ಷಣ, ನ್ಯಾಯಸ್ತುತಿಯಲ್ಲಿ ಭಕ್ತಿಯ ಲಕ್ಷಣ, ಮಹಾಭಾರತ ತಾತ್ಪರ್ಯದಲ್ಲಿ ಭಕ್ತಿಯ ಲಕ್ಷಣ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹವು ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯಥ. ಅದು ತಾತ್ಪರ್ಯ ನಿರ್ಣಯದಲ್ಲಿ ಭಕ್ತಿಯ ಅರ್ಥ. ಸುಧಾದಲ್ಲಿ ಹೇಳ್ತಾರೆ, ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇನಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಟೀಕಾರ ಇರ್ಮತ್ತು ಇವ್ರು ಹೇಳ್ತಾರೆ, ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಮ್ಮ ಭಕ್ತಿ ಭಕ್ತಿನೇ ಅಲ್ಲ ಅಂತ ಗೊತ್ತಿದ್ದಲ್ಲ ಹೇಳಿದ ಮೇಲೆ ಅಂತ. ನಮ್ಮ ಭಕ್ತಿ ನೋ ಭಕ್ತಿ ಅಟಾಲ್. ನಾವು ಕ್ಲೇಮ್ ಮಾಡೋದೇನೋ ಭಕ್ತನ ಕೈ ಬಿಟ್ಬಿಟ್ರು ಅಂತೇಳಿ ಭಕ್ತರೆಲ್ಲ ಹೊಟ್ಟು ಇದೇ ವೋಟರ್ ಲಿಸ್ಟನ್ನೇ ಇಲ್ಲ, ಈ ವೋಟ್ ಹಾಕ್ಲಿಕ್ಕೆ ಹೋದಾಗತ್ತಷ್ಟೇ ಲಿಸ್ಟನ್ನೇ ಹೇಳ್ತಾರಿಲ್ಲ. ಹಾಗಾಗಿ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಭಕ್ತಿ ಎಲ್ಲ ಕೋಟಾ ಭಕ್ತಿ. ನಿರ್ನಿಮಿತ್ತಾಂ ಫಸ್ಟ್, ಯಾವುದೇ ನಿಮಿತ್ತ ಇರಬಾರದು. ನಾ ಹೋಗೋದೇ ನಿಮಿತ್ತದಿಂದ. ನಿರ್ನಿಮಿತ್ತಾಂ ಯಾಕೆ ಪವನ್ ಅವಮಂದ ದೊಡ್ಡ ಲಿಸ್ಟೇ ಕೊಟ್ಬಿಡ್ತಾರಿಪ್ಪ ಬಿಕಾಸ್ ಆಫ್ ದಿಸ್ ಅಂತ ಹೇಳ್ಬಿಡ್ತಾರೆ. ನಿರ್ವ್ಯಾಜಾಂ ಅದರಲ್ಲಿ ಕಪಟ ಇರಬಾರ್ದು, ಯಾವುದೇ ಕಾಪಟ ಇರಬಾರ್ದು. ನಿಶ್ಚಲಾಂ ಶೇಕಿಯಾಗಬಾರ್ದು, ಒಂದ್ ದಿವಸ ಒಂದ್ ಕಡೆ ಮತ್ತೊಂದ್ ದಿವಸ ಒಂದ್ ಕಡೆ ಹೋದ್ರಲ್ಲ. ನಿಶ್ಚಲಾಂ ಸದ್ಗುಣಗಣ ಬಹತೀಂ, ಅವರ ಗುಣಮಹಾತ್ಯವನ್ನು ತಿಳ್ಕೊಂಡು ಭಕ್ತಿ ಮಾಡಬೇಕೇ ಹೊರತು ಮೆಕ್ಯಾನಿಕಲ್ಲಿ ಮಾಡ್ಲಿಕ್ಕೆ ಹೋಗಬಾರ್ದು. ನಿಶ್ಚಲಾಂ ಸದ್ಗುಣಗಣ ಬಹತೀಂ ಶಾಶ್ವತಿ, ಶಾಶ್ವತವಾದ ಭಕ್ತಿ ಆಗಬೇಕು. ಅಂತ ಭಕ್ತಿಯನ್ನ ನಾ ಮಾಡಕ ನೀವು ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ನೀವು ಕೊಡಬೇಕು, ಅವ್ರ ಜ್ಞಾನ ಕೊಟ್ಟರೆ ಭಕ್ತಿ ಬರ್ತದಲ್ಲ. ಹಾಕಿ ಹಸಿವು ನಮಗಾಗಿರಬಹುದು, ಅನ್ನ ಅವ್ರು ಕೊಡ್ತಾರೆ ನೆನ್ಪಿರ್ಬೇಕು. ಅನ್ನ ಕೊಟ್ಟಾಗ ಹೇಗೆ ನಮಗೆ ತೃಪ್ತಿ ಸಿಗ್ತದೋ, ಜ್ಞಾನ ಕೊಟ್ಟಾಗ ಭಕ್ತಿ ಬರ್ತದೆ. ವೈರಾಗ್ಯ ನಮ್ಮಲ್ಲಿರಬೇಕು, ಹಸಿವು ನಮ್ಮಲ್ಲಿರಬೇಕು, ಅನ್ನ ಕೊಡೋರಲ್ಲಿರಬೇಕು, ನಮಗೆ ತೃಪ್ತಿ ಸಿಗಬೇಕು. ಅದಕ್ಕೆ ನಮ್ಮಲ್ಲಿ ಭಕ್ತಿ ಬರಬೇಕಾದ್ರೆ ನೀವು ಕೊಡಬೇಕದನ್ನ. ನಮ್ಮಲ್ಲಿ ವೈರಾಗ್ಯ ಇದೆ, ಆರಾಧನೆ ಮಾಡೋ ಒಂದು ಬುದ್ಧಿ ಇದೆ, ನಿಜವಾದ ಭಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತಿ ಮಾಶು ದೇವ. ಇನ್ನೂ ಅದಕ್ಕೆ ಅರ್ಥ ಬಹಳ ಇದೆ. ಅದಕ್ಕೆ ಮುಂದೆ ತತ್ವಜ್ಞಾನ ವಿಷ್ಣು ಮುಕ್ತಿಭಾಜ ವಾಯುದೇವರು ಏನೇನು ಮಾಡ್ತಾರೆ ಎಂಬ ವಿಚಾರ. ಹನುಮದ ಅವತಾರ ಇನ್ನು ಎರಡು ದಿವಸ ಇದೆ ಅಷ್ಟೇ, ವಾಯುಸ್ಥಿತಿ ಮುಗಿದಿರೋದು 12 ಶ್ಲೋಕ ಆಗಿದೆ ಅಷ್ಟೇನೆ. ಆದರೆ ಮುಂದೆ ಮುಂದೆ ಬಹಳಷ್ಟು ಆಗಿ ಹೇಗೆ ಕೀ ವರ್ಡ್ಸ್ ಇಡ್ತಾರೆ, ಮುಂದೆ ಹೇಗೆ ವಿಮರ್ಶೆ ಮಾಡ್ತಾರೆ ತಿಳ್ಕೊಬಿಡುತ್ತಾಚಾರ ಮೊದಲು ನೋಡೋಣ. ಅಂಥ ವಾಯುದೇವರ ಮಹಿಮೆ ಅಂದರೆ ನಿಜವಾಗಲೂ ನಮ್ಮ ಜೀವನಕ್ಕೆ ಮೋಕ್ಷದ ಹಾದಿ ತೋರಿಸ್ತಕ್ಕಂಥ ಮಹಿಮೆ ಅಂತ ಅರ್ಥ ಮಾಡಿಕೊಳ್ಳೋಣ. ವಾಯುದೇವರ ಹೆಸರು ಮಳೆ ಬರುತ್ತೆ ಎಂಬುದಕ್ಕೊಂದು ಸೂಚನೆ ಕೊಡ್ತಾರೆ. ಮಳೆ ಬರುತ್ತದೆ ವಾಯುದೇವರು, ಅನೇಕರಿಗೆ ಗೊತ್ತಿಲ್ಲ. ಮಳೆ ಬರುತ್ತದೆ ವಾಯುದೇವರು ವರ್ಷದ ಹೇಳ್ತಾರೆ, ಆಚಾರ್ಯ ಬರೀತಾರೆ. ಇವತ್ತು ಮೋಡ ಆಗೋದು ಯಾರಿಂದ ಗೊತ್ತಾ? ವಾಯುದೇವರಿಂದ. ಆ ಮೋಡಗಳು ಕ್ಲಾಸಿಫೈ ಆಗೋದು ವಾಯುದೇವರಿಂದ. ವಾಯಿಸ್ತು ತಾನು ಕೃತಜ್ಞಾತ್ವ ಮೇಘೀಕೃತ ಪ್ರವಿಶ್ಯತಿ ಪ್ರವರ್ಷತಿ ಅಂತ ಹೇಳ್ತಾರೆ. ಮೋಡ ತರಿಸೋದು ಮಳೆ ಬರೆಸೋದು ಎಲ್ಲ ವಾಯುದೇವರ ಕೆಲಸ ಅಂತ. ಅಂದರೆ ಹೊರಗಿನ ಮಳೆ ಬಿಟ್ಬಿಡಿ, ಒಳಗೆ ಜ್ಞಾನದ ಮಳೆ ಕೊಡ್ತಾರೆ ಮಧ್ವಾಚಾರ್ಯರಾದ್ದರಿಂದ. ಅಂತ ಆಚಾರ್ಯರ ಸೇವೆ ನಮಗೆ ಬಹಳ ಮುಖ್ಯವಾದ ಕೆಲಸ ಅಂತ ತಿಳಿಸ್ತಾ, ನಾಳೆ ಸರಿಯಾಗಿ ನಾಳೆ ನಾಡಿದ್ದು ಸರಿಯಾಗಿ ಸರಿಯಾಗಿನೇ ಪ್ರಾರಂಭ ಆಗಬೇಕು, ಟೈಮ್ ಬಹಳ ಕಡಿಮೆ ಇದೆ. ಆದ್ದರಿಂದ ಆಡು ಮುಕ್ಕಾಲಿಗೆ ಶುರು ಮಾಡಿ ಮುಂದಿನ ಭಾಗಗಳನ್ನು ವೇಗವಾಗಿ ನೋಡೋಣ ಅಂತ ಹೇಳುತ್ತಾ, ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮ